ஹரி சித்தவையா ஹரி சீதா சத்யா ஹரி சீதா ஹரி சீதா சத்யா ஹரி சீதா.
ಶ್ರೀಪತಿಯು ನಮಗೆ ಸಂಪದವೀಯದಿ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವೀಯದಿ ಸುರಗುಣವನು ಪೊರೆಯೇ ವಿಷದ ಕಂಠದಲ್ಲಿಟ್ಟ ಹರ ನಮಗೆ ನಿತ್ಯ ಸಹಾಯ ಮಾಡಲಿ ನರರೊಳುನ್ನತವಾದ ನಿತ್ಯ ಭೋಗಂಗಳನ್ನು ಪುರುಹೂತ ಪೂರ್ಣ ಮಾಡಿಸಲಿ ನಮಗೆ ಶ್ರೀಪತಿಯು ನಮಗೆ ಸಂಪದವೀಯದಿ ವಿನುತ ಸಿದ್ಧಿ ಪ್ರದನು ವಿಘ್ನೇಶನ ದಯೆಯಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ ದಿನ ದಿನದಿ ಧನ್ವಂತ್ರಿ ಆಪತ್ತುಗಳ ಕಳೆದು ಮನಕ್ಕೆ ಹರುಷವ ನೀತು ಮನ್ನಿಸಲಿ ಬಿಡದೆ ಶ್ರೀಪತಿಯು ನಮಗೆ ಸಂಪದವೀಯದಿ ನಿರುತ ಸುಜ್ಞಾನವನು ಇವ ಗುರು ಮಧ್ವರಾಯ ಗುರುಗಳಾಶೀರ್ವಾದ ನಮಗಾಗಲಿ ಪುರಂದರ ವಿಠಲನ ಕರುಣೆಯಿಂದಲಿ ನಿತ್ಯ ಸುರರೊಲುಮೆ ನಮಗೆ ಸುಸ್ಥಿರವಾಗಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ.
ಮಮ ವಾಚ ಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಡಗಡಾರ್ಡೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾ ಯಾವನಿ ಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರತಿಶ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೆ ಚ. ಹರಾಯ ಭಜಕಾನಿಷ್ಟಹರಾಯ ಪುರವೈರಿನೇ ಭವಾಯ ಭವತೇ ಕುಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾತ್ಯಾಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ಪ್ರಭುತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ವೇದಾಶ್ಚೋಪನಿಷದ್ಗಣಾಶ್ಚ ವಿವಿಧಾಃ ಸಂಗಾಃ ಪುರಾಣಾನ್ವಿತಾಃ ವೇದಾಂತ ಅಪಿ ಮಂತ್ರತಂತ್ರಸಹಿತಾಃ ತರ್ಕಾಸ್ಮೃತೀನಾಂಗಣಾಃ ಕಾವ್ಯಾಲಂಕೃತಿ ನೀತಿ ನಾಟಕಯುತಃ ಶಬ್ದಾಶ್ಚ ನಾನಾವಿಧಾಃ ಶ್ರೀ ವಿಷ್ಣೋರ್ಗುಣನಾಮ ಕೀರ್ತನ ಪರಾಃ ಕುರ್ವಂತು ನೋ ಮಂಗಲಂ. ಆದಿತ್ಯಾದಿ ನವಗ್ರಹಾಃ ಶುಭಕರಾಃ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗ ಕಶ್ಚ ತಿಥಯಃ ತದ್ದೇವತಾಸ್ತದ್ಗಣಾಃ ಮಾಸಾಬ್ಧಾ ಋತವಃ ತಥೈವ ದಿವಸಾಃ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಪರಮಪವಿತ್ರವಾದಂತಹ ವಿರೋಧಿ ನಾಮ ಸಂವತ್ಸರ ಆಗಮಿಸಿದೆ. ಈ ಸಂವತ್ಸರದ ನಿಮಿತ್ತ ಎಲ್ಲರಿಗೂ ಸಹ ನಮ್ಮ ಶ್ರೀ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನದಿಂದ ಹರಿವಾಯುಗಳು ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಶುಭಾಶಯಗಳೊಂದಿಗೆ ಪಂಚಾಂಗ ಶ್ರವಣವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಕಾಲ ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಸಾಧನ ಸಾಮಗ್ರಿ. ಮನುಷ್ಯನಿಗೆ ದೇಶ ಕಾಲ ಇವತ್ತು ಡೇಟ್ ಅಂಡ್ ಪ್ಲೇಸ್ ಇಲ್ಲದೆ ಯಾವ ಒಂದು ಡಾಕ್ಯುಮೆಂಟು ತಯಾರು ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಒಂದು ಡೇಟ್ ಅಂತ ಬೇಕು, ಅದಕ್ಕೊಂದು ಪ್ಲೇಸ್ ಅಂತ ಬೇಕು, ಮಾಡ್ತಕ್ಕಂಥ ವ್ಯಕ್ತಿ ಬೇಕು, ಮಾಡ್ತಕ್ಕಂಥ ವ್ಯಕ್ತಿ ಎಲ್ಲ ಇದೆ. ಸೈನ್ಯ ಮಾಡಿಲ್ಲ ಅಂದರೆ ಉಪಯೋಗ ಆಯಿತು. ಒಬ್ಬ ಜೀವ, ಕರ್ತೃವಾದ ಜೀವ, ಅವನಿಗೆ ದೇಶ, ಅವನಿಗೆ ಕಾಲ, ಮತ್ತೊಂದು ಗುರಿಯೇ ಅದು. ಆ ಗುರಿಯೇ ಭಗವಂತ. ಹಾಗೂ ಎಲ್ಲರೂ ತಮ್ಮ ಜೀವನದಲ್ಲಿ ಸಾಧಿಸಬೇಕಾದ ದೊಡ್ಡದಾಗಿರ್ತಕ್ಕಂಥ ಸಾಧನೆ ಅಂದರೆ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಸಾಮಾನ್ಯವಾಗಿ ಮನುಷ್ಯ ಯಾರನ್ನು ಮೆಚ್ಚಿಸದೆ ಬದುಕಲಿಕ್ಕಾಗೋದೇ ಇಲ್ಲ. ಅವ್ರನ್ನ ಪ್ಲೀಸ್ ಮಾಡಬೇಕು, ಇವ್ರನ್ನ ಪ್ಲೀಸ್ ಮಾಡಬೇಕು ಅಂತಾನೆ ಇರ್ತಾನೆ. ಆದರೆ ಅವರು ಡಿಸ್ಪ್ಲೇಸ್ ಆಗ್ತಾನೆ ಇರ್ತಾರೆ. ಇವರು ಅದರಿಂದ ಅನ್ನೆಸ್ಸರಿಯಾಗಿ ಇನ್ನೊಟ್ಟು ದುಃಖಿ ಆಗ್ತಾನೆ, ಅವ್ರು ಸುಖಿ ಆಗೋದೇ ಇಲ್ಲ. ಅಂದರೆ ಪ್ಲೀಸ್ ಮಾಡೋದೇನು ಹೊಸದಲ್ಲ, ಆದರೆ ಯಾರನ್ನು ಪ್ಲೀಸ್ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ ಅವರು ಪ್ಲೀಸ್ ಮಾಡಿ ಏನು ಪ್ಲೀಸ್ ಆಗೋದಿಲ್ಲ, ಆದರೂ ಪ್ರಯೋಜನ ಇಲ್ಲ ಈ ಮತ್ತೆ. ಆದರೆ ಏನು ಪ್ರಯೋಜನ ಅದರಿಂದ? ಜನಪ ಮೆಚ್ಚಿದ ರೀವ ಧನ ವಾಹನ ವಿಭೂಷಣ ವಸನ ಭೂಮಿಯ ತನು ಮನೆಗಾಡಿತ್ತಾದರಿಬರು ಉಂಟೇನೋ ಲೋಕದೊಳು. ಯಾರೇ ಏನೋ ಕೊಟ್ಟರು ಕೂಡ, ಹೊಟ್ಟೆಗೆ ಇಟ್ಟು ಕೊಟ್ಟಾರು, ಬಟ್ಟೆ ಕೊಟ್ಟಾರು, ಅಷ್ಟು ಇನ್ನೇನು ಕೊಡ್ತಾರೆ? ಶಾಶ್ವತ ಸುಖ ಕೊಡ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ, ಇರೋದು ಭಗವಂತನಿಗೆ ಮಾತ್ರನೇ. ಆದ್ದರಿಂದನೇ ಶ್ರೀಮನ್ ಮಧ್ವಾಚಾರ್ಯ ದೊಡ್ಡ ಸಂದೇಶ ಅಂದರೆ ಪ್ರೀಣಯಾಮೋ ವಾಸುದೇವೋ, ಭಗವಂತನನ್ನು ಆರಾಧನೆ ಮಾಡೋಣ, ಅವನನ್ನು ಒಲಿಸೋಣ ಅಂತ ಹೇಳಿ. ದೇವರನ್ನು ಒಲಿಸಬೇಕು ನಾವು. ಈಗ ವಾಸುದೇವ ಮೋಕ್ಷ ಕೊಡ್ತಕ್ಕಂಥವ್ರು, ಅವರು ಏನೇನೋ ಕೊಡ್ತಾರೆ. ತನು ಮನೆಗಡಿ ತಾದರಿಪರು ಉಂಟೇನೋ ಲೋಕದೊಳು. ತನು ಮನೆಗಳು ಅಂದರೆ ಸಾಯುಜ್ಯ, ಅದರ ರೂಪದ ಮೋಕ್ಷ. ತನು ಅಂದರೆ ದೇಹದೊಳಗೆ ಪ್ರವೇಶ ತತ್ವಾಭಿಮಾನಿ ದೇವತೆಗಳಿಗೆಲ್ಲ. ಮತ್ತು ಮನೆ ಅಂದರೆ ವೈಕುಂಠ ಲೋಕ. ಅಲ್ಲಿ ನಮ್ಮ ಮನೆಗೆ ಬಂದು ಶಾಶ್ವತ ಗಿರಿ ಅಂತ ಯಾರು ಇನ್ವಿಟೇಷನ್ ಕೊಡ್ತಾರೆ? ಯಾರೂ ಕೊಡೋದಿಲ್ಲ, ಭಗವಂತ ಮಾತ್ರ ಕೊಡ್ತಾನಂತೆ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ ಭಗವಂತನ ಒಲಿಸಬೇಕು. ಅಂತ ಒಲಿಸಲಿಕ್ಕೋಸ್ಕರ ಪರಮಾತ್ಮ ತಾನೇ ನಮಗೆ ದೇಹವನ್ನು ಕೊಡ್ತಾನೆ, ಬಹಳ ಮುಖ್ಯ. ದೇಹವನ್ನು ಕೊಡ್ತಾನೆ, ಇರಲಿಕ್ಕೆ ಸ್ಥಳವನ್ನು ಕೊಡ್ತಾನೆ. ದೇಶ ಅಂತ ಹೆಸರು, ದೇಹ, ದೇಶ, ಆಮೇಲೆ ಕಾಲ. ಈ ಮೂರರಿಂದ ನಮ್ಮ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಮಾನೂರು ಸ್ವಾಮಿಗಳು ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ಮೂರು ಪ್ರಕರಣಗಳು, ದೇಹ ಪ್ರಶಂಸಾ ಪ್ರಕರಣ, ದೇಶ ಪ್ರಶಂಸಾ ಪ್ರಕರಣ, ಕಾಲ ಪ್ರಶಂಸಾ ಪ್ರಕರಣ. ಎಂಥ ದೇಹ ಕೊಟ್ಟಿದ್ದಾನೆ ದೇವರು ಗೊತ್ತಾ? ಇಂಥ ದೇಹ ಯಾವ ಪ್ರಾಣಿಗಳಿಗೂ ಕೊಟ್ಟಿಲ್ಲ. 84ರಷ್ಟು ಯೋನಿಗಳಲ್ಲಿ ಜ್ಞಾನ, ಇಚ್ಛಾ, ಕ್ರಿಯಾ ಮೂರು ಇದ್ದು, ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಒಂದು ಮನಸ್ಸು. ಇದು 11 ಇಂದ್ರಿಯ ಇರತಕ್ಕಂಥ ಪ್ರಾಣಿ ಅಂದರೆ ಮನುಷ್ಯ ಒಂದೇ. ಬೇರೆ ಯಾವ ಪ್ರಾಣಿಗಳಿಗೂ 11 ಇಂದ್ರಿಯಗಳಿಲ್ಲ. ಅದಕ್ಕೇನೆ ಜ್ಞಾನೇಂದ್ರಿಯಗಳು ಜ್ಞಾನ ಕಾರ್ಯಕ್ಕೆ, ಕರ್ಮೇಂದ್ರಿಯಗಳು ಕರ್ಮವನ್ನು ಮಾಡಲಿಕ್ಕೆ, ಮನಸ್ಸು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಇರೋದು. ಇಷ್ಟನ್ನು ಕೊಟ್ಟು ಸಾಧನೆ ಮಾಡು ಅಂತ ಹೇಳಿದ್ದೆ. ಇವತ್ತು ಯಾರಿಗಾದರೂ ಜಾಗ ಕೊಟ್ಟು ಕಾರ್ಪೆಂಟ್ರಿ ಮಾಡು ಅಂತ ಹೇಳೋದು, ಜಾಗನ ಕೊಡೋದು ಎಲ್ಲಿಂದ ಮಾಡೋ, ಆಕಾಶದಲ್ಲಿ ಮಾಡ್ತಾನೆ, ಅವನು ಮಾಡೋಕ್ಕಾಗೋದಿಲ್ಲ. ಮತ್ತು ಅವನು ಟೂಲ್ಸ್ ಇಲ್ಲದೆ ಹೋದರೆ ಮಾಡೋಕ್ಕೆ ಬರೋದಿಲ್ಲ. ಎಷ್ಟೋ ಅವನಿಗೆ ಜ್ಞಾನ ಇದ್ರೂ ಕೂಡ ಟೂಲ್ಸ್ ಬೇಕೇ ಬೇಕು. ಜ್ಞಾನೇಂದ್ರಿಯಗಳು ಇಲ್ಲದವರು ಏನು ಕೆಲಸ ಮಾಡೋಕ್ಕೆ ಬರೋದಿಲ್ಲ, ತಿಳುವಳಿಕೆನೇ ಇಲ್ಲ. ಕರ್ಮೇಂದ್ರಿಯ ಇಲ್ಲದವ್ರು ಕೆಲಸ ಮಾಡಲಿಕ್ಕೆ ಫಂಕ್ಷನ್ ಲೆಸ್ ಆಗ್ತದೆ. ಒಂದು ಕೈ ಇಲ್ಲ ಕಾಲಿಲ್ಲ ಅಲ್ಲ, ಒಂದು ಉಗುರಿ ನೋವಾಗದೆ ಇಡೀ ಕೈ ಎಷ್ಟು ದುಃಖ ಅನುಭವಿಸ್ತಾನೆ. ಕಾಲಿ ಮುಳ್ಳು ಚುಚ್ಚಿಬಿಟ್ರೆ ಎಷ್ಟು ದುಃಖ ಆಗುತ್ತೆ ಅವನಿಗೆ. ದೇಹವನ್ನು ಕೊಟ್ಟಿದ್ದಾನೆ, ದೇಹವನ್ನು ನಿಯಂತ್ರಣ ಮಾಡ್ತಾನೆ, ಅದನ್ನು ಸುಸ್ಥಿತಿಯಲ್ಲಿ ಇಟ್ಟಿದ್ದಾನೆ ಪರಮಾತ್ಮ. ಜೊತೆಗೆ ಎಂಥ ದೇಶ ಕೊಟ್ಟಿದ್ದಾನೆ. ಇವತ್ತು ಬಹುಶಃ ನಮ್ಮ ದೇಶದಂಥ ದೇಶ ಮತ್ತೊಂದಿಲ್ಲ. ಇಡೀ ವರ್ಲ್ಡ್ ಮ್ಯಾಪ್ನಲ್ಲಿ ನಮ್ಮ ದೇಶ ಇಷ್ಟೇ ಎಷ್ಟು ಕಾಣೋದು. ಇಡೀ ದೇಹದೊಳಗೆ ತಲೆ ಎಷ್ಟಿರುತ್ತೆ ಇಷ್ಟೇ ಎಷ್ಟಿರೋದು. ಕಂಟ್ರೋಲ್ ಮಾಡೋದು ತಲೆನೇ, ನೆನಪಿರಬೇಕು. ಈ ದೇಹ ತುಂಬ ತಲೆ ಇರೋದಿಲ್ಲ, ತಲೆ ಇರೋದು ಒಂದು ಕಡೆ ಅಷ್ಟೇನೆ. ಮತ್ತೆ ಎರಡು ಕೈ ಎರಡು ಕಾಲು ಎಲ್ಲ ಎರಡೆರಡು ಇದ್ರೆ ಎರಡು ಕಣ್ಣು ಎರಡು ಕಿವಿ ಎಲ್ಲ ಎರಡೆರಡು, ಬಾಯಿ ಒಂದೇ ಇದ್ರೆ ಎರಡು ಕೆಲಸ ಮಾಡುತ್ತೆ, ತಿನ್ನೋದು ಮಾತಾಡೋದು. ಆದರೆ ತಲೆ ಮಾತ್ರ ಒಂದೇ ಇರೋದು. ಒಂದು ತಲೆ ಇಡೀ ದೇಹ ನಿಯಂತ್ರಣ ಮಾಡೋ ಹಾಗೆ, ಇಡೀ ಭರತಖಂಡ ಅಂದರೆ ಸಾಧನೆ ನಿಯಂತ್ರಣ ಮಾಡತಕ್ಕಂಥ ಕೇಂದ್ರ, ಅತ್ಯಪೂರ್ವವಾಗಿರ್ತಕ್ಕಂಥ ಕೇಂದ್ರ, ಅದನ್ನು ಭಗವಂತ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಸುಮಧ್ವವಿದಲ್ಲಿ ಹೇಳ್ತಾರೆ, ಸದ್ವೀಪ ವಾರಿಣಿ ಸಪ್ತಕ ಭೂತ ಧಾತ್ರ್ಯ ಮಧ್ಯೇಪಿ ಕರ್ಮಭೂಮಿ ಭಾರತ ನಾಮಖಂಡೆ. ಕರ್ಮಭೂಮಿ ದೇವರನ್ನು ಒಲಿಸಲಿಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಳ. ಮನೆಯಲ್ಲಿ ಓದೋದು ಬೇರೆ, ಕಾಲೇಜಲ್ಲಿ ಓದೋದು ಬೇರೆ, ಕ್ಲಾಸಲ್ಲಿ ಕೂತು ಪಾಠ ಕೇಳೋದು ಬೇರೆ, ಎಕ್ಸಾಮಲ್ಲಿ ಕೂತು ಬರೆಯೋದು ಬೇರೆ. ಎಷ್ಟು ಡಿಫರೆನ್ಸ್ ಆಗುತ್ತೆ ಅದರಿಂದ. ಮನೆಯಲ್ಲಿ ಬರೀತಾನೆ, ಎಕ್ಸಾಮ್ ಹಾಲಲ್ಲಿ ಬರೀತಾನೆ, ಎಷ್ಟು ಪ್ರಯೋಜನ ಆಗುತ್ತೆ. ಮನೆಯಲ್ಲಿ ಬರೀ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಅಷ್ಟೇ. ವ್ಯಾಲ್ಯೂಯೇಷನ್ ಮಾಡೋದು ಎಕ್ಸಾಮ್ ಹಾಲ್ ಕೂತಲ್ಲಿ ಬಾದ್ರೆ ಮಾತ್ರ. ಇವತ್ತು ಭರತ ಕಂಡ ಅಂದ್ರೆ ಸಾಧನ ಭೂಮಿ, ಇಲ್ಲೇನು ಮಾಡ್ತೇವೆ ಅಷ್ಟು ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಪ್ಲಸ್ ಮೈನಸ್ ಕೌಂಟ್ ಆಗೋದು ಎಕ್ಸಾಮ್ ಹಾಲ್ನಲ್ಲಿ, ಪ್ಲಸ್ ಮೈನಸ್ ಎಲ್ಲ ಕೌಂಟ್ ಆಗೋದು. ಅದಕ್ಕೆ ಸಾಧನ ಭೂಮಿ ಅಂತ ಕರೆದಿಲ್ಲ. ಸಾಧನ ಶರೀರ, ಸಾಧನ ಭೂಮಿ. ನಾವು ದೇಹ ಪಡೆದವರಲ್ಲ, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು. ಸಾಧಾರಣವಲ್ಲ ಸಾಧು ಪ್ರಿಯನೇ, ಈ ದೇಹ ಬರಲಿಕ್ಕೆ ಎಷ್ಟೋ ಕೋಟಿ ಜನ್ಮ ಪುಣ್ಯ ಮಾಡಿರಬೇಕಂತೆ ಈ ದೇಹ ಒಂದು ಬರಲಿಕ್ಕೆ. ತತ್ರಾಪಿ ಜನ್ಮಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಮಾ ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಮತ್ಪರತ್ವಂ. ಕೋಟಿ ಕೋಟಿ ಜನ್ಮಗಳ ಸಾಧನೆಯ ಫಲ ಇದು. ಮನುಷ್ಯ ಜನ್ಮ ಬರಲಿಕ್ಕೇನೆ ಅದರಲ್ಲಿ ಎಲ್ಲ ಇಂದ್ರಿಯ ಇರಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕು, ಎಲ್ಲ ಇಂದ್ರಿಯ ಗಟ್ಟಿಮುಟ್ಟಾಗಿರಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕು ಯೋಚನೆ ಮಾಡಿ. ಆ ಪುಣ್ಯದ ಒಂದು ರಾಶಿ ಇದ್ದಂತೆ ಲೆಕ್ಕ. ಅದನ್ನೇ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡಿರ. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳಾಗುವರೆ. ಎಲ್ಲ ಸರಿ, ಇಷ್ಟೆಲ್ಲ ಇಂದ್ರಿಯ ಸೌಕರ್ಯ ಕೊಟ್ಟಿದ್ದಾಗ ಮಣ್ಣು ತಿನ್ನ ಕೆಲಸ ಮಾಡಬಾರದು ಅಂತ ಹೇಳಿದ. ಜ್ಞಾನ ಸುವರ್ಣವನ್ನ ಇಟ್ಕೊಳ್ಳ ಮನುಷ್ಯ ಮಣ್ಣು ಇಟ್ಕೊಂಡ್ರೆ ಎಷ್ಟು ಆಭಾಸ ಆಗ್ತದೆ. ಎಚ್ಚರಿಕೆ ಕೊಡ್ತಾನೆ, ಇದು ದೇಹವಾಯ್ತು, ಇನ್ನು ದೇಶ ಆಯ್ತು, ಇನ್ನು ಕಾಲ ಇದು. ಕಲಿಗಾಲ ಅಂದ್ರೆ ನೋಡೋದಕ್ಕೆ ಕೆಟ್ಟ ಕಾಲ ಇದು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಒಂದು ದೃಷ್ಟಿಯಿಂದ ಧರ್ಮಕ್ಕೆ ಪ್ರತಿಗಾಮಿಯಾದ ಜನ ಇಲ್ಲಿರೋದು. ಅಂದ್ರೆ ಎಲ್ಲ ಪ್ರವಾಹಕ್ಕೆ ವಿರುದ್ಧ ಹೋಗೋದು ಅಂತಾರಲ್ಲ, ಹಾಗೆ ಆಪೋಸಿಟ್ ದಿ ಕರೆಂಟ್ ಆಫ್ ದಿ ರಿವರ್ ಹೋದ್ರೆ ಹೇಗೋ ಭಾರಿ ಕಷ್ಟ ಹೋಗೋದು. ಆದರೆ ಅದು ಸಾಹಸ. ಇವತ್ತು ಸರಿ ಹೋಗೋದು ಸಾಹಸ ಅಲ್ಲ, ನಮಗೆ ಪ್ರತಿಗಾಮಿ ವಾತಾವರಣ ಇದ್ದಾಗ ಸಾಧನೆ ಮಾಡ್ತಾನಲ್ಲ ಭಾರಿ ಕೌಂಟ್ ಆಗುತ್ತೆ ಅಂತ ಹೇಳ್ತಾನೆ. ಅಲ್ಲಿ ನೀರು ಬರಲಿಲ್ಲ, ಎಲ್ಲೋ ನೀರು ತರ್ತಾನೆ, ಒಂದು ಕಿಲೋಮೀಟರ್ ದೂರ ನೀರು ತರ್ತಾನೆ, ದೇವ್ರ ಪೂಜೆ ಮಾಡ್ತಾನೆ ಮಡಿಯಲ್ಲಿ ಅಂದ್ರೆ ದೊಡ್ಡ ಸಾಧನೆ. ಮನೆಯಲ್ಲಿ ಯಾರೋ ನೀರು ತಂದಿಟ್ಟು ಎಲ್ಲ ಮಾಡಿ ಹೇಳೋ ಅಂದ್ರೆ ಇನ್ನೂ ನಿದ್ದೆ ಮಾಡ್ತಿದ್ರೆ ಅದು ಅಂಥದ್ದಲ್ಲ. ಅಕಸ್ಮಾತ್ ಮಾಡಿದ್ರೆ ಉಳಿದವರೆಲ್ಲ ತಂದಾಗಿದೆ ಈಗಾಗಲೇ, ಸುಮ್ಮನೆ ಎಷ್ಟು ಮಾಡೋದಷ್ಟೇ. ಆದರೆ ಎಷ್ಟು ದೂರದಿಂದ ಹೋಗ್ತಾನೆ, ಬಡಿಯಿಂದ ತರ್ತಾನೆ, ಮೈಲಿಗಾದ್ರೆ ಮತ್ತೆ ತರ್ತಾನೆ, ಎಷ್ಟು ಸಾಹಸ ಅದು. ಕಲಿಯುಗ ಅಂದ್ರೆ ಹಾಗೆ ಎಲ್ಲ ಪ್ರತಿಕೂಲವಾದ ವಾತಾವರಣ, ಜನ ಪ್ರತಿಕೂಲ, ಮನೆಯವರು ಪ್ರತಿಕೂಲ. ಎಷ್ಟೋ ಕಡೆ ಜನಗಳಲ್ಲಿ ಮನೆಯವರೇ ಪ್ರತಿಕೂಲ, ಸುತ್ತಮುತ್ತಲಿನ ಜನ ಪ್ರತಿಕೂಲ. ಅಂತ ಹೊತ್ತಿನಲ್ಲಿ ಇವತ್ತು ಶುದ್ಧ ಧರ್ಮ ಆಚರಣೆ ಮಾಡಲಿಕ್ಕೆ ಇಷ್ಟಪಡೋದಕ್ಕೆ ಎಷ್ಟೋ ಜನ್ಮದ ಪುಣ್ಯ ಬರಬೇಕು. ತುಂಬ ಜನಕ್ಕೆ ತಿಳುವಳಿಕೆ ಕೂಡ ಇರೋದಿಲ್ಲ. ಅಂಥ ಒಂದು ಅಪೂರ್ವವಾದ ಕಲಿಯುಗದಲ್ಲಿ ನಾವಿದ್ದೆ. ಈ ಮೂರರ ಹಿನ್ನೆಲೆಯಲ್ಲಿ ಒಬ್ಬ ಜೀವ, ದೇಹ ಕಾಲ ಮತ್ತು ಈ ದೇಶ ಜೀವ, ಆ ಕಡೆ ದೇವ. ಜೀವ ದೇವರಿಗೋಸ್ಕರ ಇಷ್ಟೆಲ್ಲ ಸಾಧನೆ ಮಾಡಿದಾಗ ಸಾರ್ಥಕವಾದ ಜೀವನ ಅದು. ನಮ್ಮ ಜೀವನದ ಮುಖ್ಯ ಗುರಿಯಾಗಿರ್ತಕ್ಕಂಥದ್ದು ಏನಿದೆಯಲ್ಲ, ಇಹ ಖಲು ಸುಖಮೇವ ಮೇಸ್ಯ ದುಃಖಂ ಅನಾಗಪಿ ಮಾ, ಸುಖವಾಗೇ ಇರಬೇಕು, ದುಃಖ ಸ್ವಲ್ಪನೂ ಆಗಬಾರ್ದು. ಪ್ರತಿಯೊಬ್ಬರು ಅಂದ್ಕೊಳ್ತಾರೆ, ಆದರೆ ಅದಕ್ಕೆ ದಾರಿ ಯಾವುದು ಗೊತ್ತಿಲ್ಲ, ಅದೇ ಸಮಸ್ಯೆ ಆಗಿರೋದು. ಧರ್ಮ ಬಿಟ್ಟು ಸುಖವಾಗಿರೋದು ಅಂದರೆ ಕ್ಲಾಸಿಗೆ ಹೋಗದೆ ಪಾಸ್ ಆಗೋದು ಅಂದರೆ ಹೇಗೆ ಸಾಧ್ಯ? ಸಾಧ್ಯ ಇಲ್ಲ. ಕ್ಲಾಸಿಗೆ ಹೋಗೋದಿಲ್ಲ, ಪಠ್ಯ ಪುಸ್ತಕ ಇಲ್ಲ, ಪಾಠ ಕೇಳೋದಿಲ್ಲ, ಪಾಸ್ ಬರಬೇಕು, ಅದು ರ್ಯಾಂಕ್ ಬರಬೇಕು, ಯೋಚನೆ ಮಾಡೋಕ್ಕೆ ಸಾಧ್ಯ ಉಂಟಾ? ಇಮ್ಯಾಜಿನ್ ಮಾಡೋಕ್ಕಾಗೋದು. ಇವತ್ತು ಸುಖ ಅಂತ ಹೇಳಿದರೆ ಜೀವನದ ದೊಡ್ಡ ಸಿದ್ಧಿ ಅದು. ಅದಕ್ಕೆ ನಾವು ತುಂಬ ಪ್ರಯತ್ನ ಪಡಬೇಕು. ಅಂಥ ಪ್ರಯತ್ನ ಪಡಲಿಕ್ಕೆ ಪರಮಾತ್ಮ ಬುದ್ಧಿಯನ್ನು ಕೊಟ್ಟಿದ್ದ. ಅಂಥ ಬುದ್ಧಿಯಿಂದ ಸಾಧನೆ ಮಾಡಬೇಕು. ಅಂಥ ಸಾಧನೆಗಳಲ್ಲಿ ನಾವು ವಿಚಾರ ಮಾಡಬೇಕು. ಬ್ರಹ್ಮದೇವರ ಕಾಲದಿಂದ ನಮ್ಮ ಕಾಲಕ್ಕೆ ಬರ್ತೇವೆ, ಯೋಚನೆ ಮಾಡುವ ಎಷ್ಟು ದೊಡ್ಡ ಕಾಲ ಪ್ರಪಂಚ ಗೊತ್ತಾಯಿತು. ಈ ಕೂಪಮಂಡೂಕ ಅಂತ ಇರ್ತದೆ, ಬಾವಿಯೊಳಗೊಂದು ಕಪ್ಪೆ, ಆ ಜಗತ್ತು ಅಷ್ಟೇ ಅಂತ ತಿಳ್ಕೊಂಡು ಹಬ್ಬ ಅಂತ ಅನ್ಕೋತಿರ್ತದೆ. ಹೊರಗೆ ಬಂದು ನೋಡಿದಾಗ ಗೊತ್ತಾಗ್ತದೆ ಜಗತ್ತು ಎಷ್ಟು ದೊಡ್ಡದು ಅಂತ. ಇವತ್ತು ನಮ್ಮ ಕಾಲ ನಾವೇನಿವತ್ತು 1920 ಇದನ್ನು ಮಾತಾಡ್ತಿದ್ದೇವೆ ಅಷ್ಟೇ, 209 ಹಾಗೆಲ್ಲ ಮಾತಾಡ್ತೇವೆ. ಆದರೆ ಇನ್ನೂ ನಮ್ಮ ಆಧುನಿಕ ಹಿಸ್ಟಾರಿಯನ್ಸ್ ಬರಿಬೇಕಾದ್ರಂತೂ 2000 ವರ್ಷದಿಂದ ಮನುಷ್ಯ ಶಿಲಾಯುಗದಲ್ಲಿದ್ದಂತ ಏನೋ ಬರ ಹಾಕಿಬಿಡ್ತಾನೆ. ಅದೆಲ್ಲ ತಪ್ಪದು, ನಮ್ಮ ಶಾಸ್ತ್ರ ಹೇಳ್ತದೆ. ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಪರಮಾತ್ಮ ಅಂದ್ರೆ ಆತನಿಗೆ ಯಾವಾಗ ಬಂದ ಅಂತ ಕೇಳಬಾರ್ದು ದೇವರನ್ನ. ಆಕಾಶ ಯಾವಾಗ ಬಂತು ಅಂದ್ರೆ ಏನರ್ಥ ಅದಕ್ಕೆ? ಆಕಾಶ ಯಾವಾಗಲಿದೆ, ಕಾಲ ಯಾವಾಗಲಿದೆ, ನಿಯಂತ್ರಕನಾದ ಪರಮಾತ್ಮ ಯಾವಾಗಲೂ ಇದ್ದಾನೆ. ಅವನು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾಲ್ಕು ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ಅದರಲ್ಲಿ ವಾಸುದೇವ ರೂಪ ಮುಕ್ತಿ ಕೊಡೋ ರೂಪ, ಪ್ರದ್ಯುಮ್ನ ರೂಪ ಸೃಷ್ಟಿ ಮಾಡೋ ರೂಪ, ಅನಿರುದ್ಧ ರೂಪ ಸ್ಥಿತಿ ಮಾಡೋ ರೂಪ, ಸಂಕರ್ಷಣ ರೂಪ ಲಯ ಮಾಡ್ತಕ್ಕಂಥದ್ದು. ಇವು ಪ್ರಧಾನವಾಗಿ ಭಗವಂತನ ನಾಲ್ಕು ರೂಪ, ಚತುರ್ವ್ಯೂಹಗಳು ಅಂತ ಕರೀತಾರೆ. ಪ್ರತಿ ಕಾರ್ಯದಲ್ಲೂ ನಾಲ್ಕು ರೂಪ ಚಿಂತನೆ ಮಾಡಬೇಕು. ಐದನೇ ರೂಪನೇ ನಾರಾಯಣ ರೂಪ. ಇಂಥ ಪರಮಾತ್ಮ ಸೃಷ್ಟಿ ಮಾಡ್ತಾ ಹೋಗ್ತಾನಲ್ಲ, ಎಷ್ಟು ದೊಡ್ಡದು. ಅಲ್ಲಿಂದ ಇಲ್ಲಿ ಬರೋದು ನಮಗೆ ಕಷ್ಟ, ಇಲ್ಲಿಂದ ಅಲ್ಲಿ ಹೋಗೋದು ವಾಸಿ ಅಂತ ಹೇಳ್ತಾರೆ. ಇವತ್ತು ಕಣ್ಣು ಬಿಟ್ಟಿಸೋದಿದೆಯಲ್ಲ, ಎವೆ ಎಕ್ಕೋದು ಅಂತ ಕರೀತಾರೆ, ನಿಮೇಶಗಳು ಅಂತ ಕರೀತಾರೆ. ನಿಮೇಶಗಳು ಅಲ್ಲಿಂದ ಶುರು. ನಿಮೇಶಗಳು, ಲವಕಾಲ, ತೃಟಿಕಾಲ, ತೃಟಿಯುಗಾಯತೆಯೇ ತ್ವಾಮ ಪಶ್ಯತಾಮ್ ಅಂತ ಗೋಪಿಕಾದೇವಿಯಲ್ಲಿ ತೃಟಿಕಾಲ ಅತಿ ಚಿಕ್ಕ ಕಾಲ ಅದು. ಅದೆಲ್ಲ ಬರ್ತಾ ಬಂದು ನಾನು ಆಧುನಿಕ ಪರಿಭಾಷೆ ಸೆಕೆಂಡ್ಗಳು ಅಂತ ಕರೀತೆ. 60 ಸೆಕೆಂಡ್ ಆದರೆ 1 ನಿಮಿಷ, 60 ನಿಮಿಷ ಆದರೆ 1 ಗಂಟೆ ಅಂತ ಕರೀತೆ. ಶಾಸ್ತ್ರದಲ್ಲಿ ಹಾಗಲ್ಲ. 24 ಇದಾದರೆ ಒಟ್ಟು 30 ಮುಹೂರ್ತಗಳು, 60 ಗಳಿಗೆ ಆಗಬೇಕು ಒಂದು ದಿವಸಕ್ಕೆ. 60 ಗಳಿಗೆ ಒಂದು ದಿವಸ, 1 ಗಳಿಗೆ ಅಂದರೆ 24 ನಿಮಿಷ, 2 ಗಳಿಗೆ ಅಂದರೆ 1 ಮುಹೂರ್ತ. ಅದು 30 ಮುಹೂರ್ತ ಒಂದು ದಿವಸ ಅಂದರೂ ಸರಿ, 60 ಗಳಿಗೆ ಒಂದು ದಿವಸ ಅಂದರೂ ಸರಿ, ಯಾಕೆಂದರೆ 1 ಮುಹೂರ್ತ 2 ಗಳಿಗೆ. ಆದ್ದರಿಂದ ಆ ರೀತಿ ಹಗಲು ರಾತ್ರಿಗಳು, ಮತ್ತೆ ಹಗಲಿಗೆ 30 ಗಳಿಗೆ, ರಾತ್ರಿಗೆ 30 ಗಳಿಗೆ. ಇಂಥ ಹಗಲು ರಾತ್ರಿಗಳು 7 ಆದಾಗ 1 ವಾರ ಅಂತ ಕರೀತ. ಹಗದ ರಾತ್ರಿಗಳು 7 ಆದರೆ 1 ವಾರ, ಅಂಥ ವಾರಗಳು 2 ಆದರೆ 1 ಪಕ್ಷ, ಅಂಥ ಪಕ್ಷಗಳು 2 ಆದರೆ 1 ತಿಂಗಳು, ಅಂಥ ತಿಂಗಳು 2 ಆದರೆ 1 ಋತು, ಅಂಥ ಋತುಗಳು 3 ಆದಾಗ 1 ಅಯನ, ದಕ್ಷಿಣಾಯನ, ಉತ್ತರಾಯಣ, ಅಂಥ ಅಯನಗಳು 2 ಆದಾಗ 1 ವರ್ಷ. ನೋಡಿ, ಎಲ್ಲ 2 ಹೇಳಿದ್ದೇನೆ, ಹಗಲು ರಾತ್ರಿಯಿಂದ ಶುರುವಾಗುತ್ತೆ 2. ಅದಕ್ಕೆ ಕಾಲ ಪಕ್ಷಿ ಅಂತ ಕರೀತಾರೆ. ಹಗಲು ರಾತ್ರಿಗಳನ್ನು ಹೊಡ್ಕೊಂಡು ಮುಂದಕ್ಕೆ ಹೋಗುತ್ತೆ. ಆ ಪಕ್ಷಿ ಹೇಗೆ 2 ರೆಕ್ಕೆಗಳು, ಕಾಲಕ್ಕೆ 2 ರೆಕ್ಕೆಗಳು. ಕಾಲಕ್ಕೆ ಅಭಿಮಾನಿ ದೇವರು ಗರುಡ, ಅದಕ್ಕೆ ಸುಪರ್ಣ, ಸುಪರ್ಣ ಅಂತ ಕರೆಯೋದ್ರಿಂದ 2 ರೆಕ್ಕೆಗಳಿಂದ ಕಾಲ ಮುಂದಕ್ಕೆ ಹಾರ್ತಾ ಇದೆ ಹಾಗೆ. ಆದರೆ ಎಂದು ಹಿಂದಕ್ಕೆ ಬರದ ಓಡಾಟ, ಹಿಂದಕ್ಕೆ ವಾಪಸ್ ಬರೋದೇ ಇಲ್ಲ. ನಾವಿಟ್ಕೋಬಹುದು ಗಡಿಯಾರ ಎಂದು ಕಷ್ಟ ಹೊರತು ಅದು ಚೇಂಜ್ ಆಗೋದಿಲ್ಲ. ನಾವಿಟ್ಕೊಂಡ್ರೆ ಎಕ್ಸಾಮ್ ಆದ್ರೆ 9 ಲೇಟ್ ಆಯಿತು, ವಾಪಸ್ ಇಟ್ಕೊಂಡ್ಬಿಟ್ರೆ ವಾಪಸ್ ಕಳಿಸ್ತಾರೆ. ನಿನ್ನ ಗಡಿಯಾರ ನೋಡಿ, ಅವ್ರ ಗಡಿಯಾರ ಬೇರೆ ಇರ್ತದೆ, ನಮ್ಮ ಗಡಿಯಾರ ನೋಡಿ ಕೆಲಸ ಮಾಡೋದಿಲ್ಲ. ನಮಗೆ ಆಫೀಸ್ ಹೋದಾಗ ಗೊತ್ತು ಅವ್ರ ಗಡಿಯಾರ, ಬಸ್ನಲ್ಲಿ ಅವ್ರ ಗಡಿಯಾರ, ಟ್ರೈನ್ಗೆ ಅವ್ರ ಗಡಿಯಾರ, ಎಲ್ಲದಕ್ಕೂ ದೇವ್ರ ಗಡಿಯಾರ. ನಮ್ಮ ಗಡಿಯಾರ ಯಾರು ಕೇಳೋದಿಲ್ಲ. ನಮ್ಮ ಗಡಿಯಾರ ರೆಫರೆನ್ಸ್ಗೆ ಅಷ್ಟೇ ಹೊರತು ಕಾಪಿ ಕೊಡೋದು ರೆಫರೆನ್ಸ್ಗೆ, ಒರಿಜಿನಲ್ ಅವ್ರ ಹತ್ರ ಇರ್ತದಲ್ಲ ಆ ಟೈಪ್. ಆ ದೃಷ್ಟಿಯಲ್ಲಿ ನಾವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಕಾಲ ಅಲ್ಲ, ದೇವರು ನಮಗೆ ಕೊಟ್ಟ ಅವಕಾಶ ಇದು. ಈ ರೀತಿ ಹೋದಾಗ 1 ವರ್ಷ ನಮಗೆ ಅರ್ಥ ಆಗ್ತದೆ. ಅಂಥ ವರ್ಷಗಳು 100, ಅಂಥ ವರ್ಷಗಳು 100 ಆದಾಗ ಮನುಷ್ಯನ ಸಾಮಾನ್ಯ ಆಯುರ್ಮಾನ ಅಂತ ಕರೀತಾರೆ. 100 ವರ್ಷ ಮನುಷ್ಯನ ಮ್ಯಾಕ್ಸಿಮಮ್ ಆಯುರ್ಮಾನ ಅದು, ರಫ್ಲಿ ಅದು. ಇದು ಕಲಿಯುಗದೊಳಗೆ ಸಾಮಾನ್ಯವಾಗಿ ಮನುಷ್ಯನ ಪೂರ್ಣ ಆಯುಷ್ಯ ಅಂದರೆ 120 ವರ್ಷ ಅಂತ ಕರೀತಾರೆ. ಅದಕ್ಕೆ ಷಷ್ಠಿಯಬ್ಧಿಗೆ, ಯಾತಕ್ಕೆ ಷಷ್ಠಿಯಬ್ಧಿ ಮಾಡ್ಕೋತಾರೆ ಅಂದರೆ ನ್ಯಾಯವಾಗಿ 50 ಮಾಡಿಕೊಳ್ಬೇಕಾಗಿತ್ತು ಅರ್ಧಕ್ಕೆ, 60ಕ್ಕೆ, ಯಾಕೆಂದ್ರೆ 120 ಅರ್ಧ ಆದ್ದರಿಂದ 60. ವಾದಿರಾಜ ಸ್ವಾಮಿಗಳು 120 ವರ್ಷ ಪೂರ್ತಿ ಹೇಗೆ ಇದ್ರಲ್ಲ ಆ ರೀತಿ 120 ವರ್ಷ ಪೂರ್ಣಾಯುಷ್ಯ. ಇವತ್ತು 100 ಅಂದರೆ ನಂಬಲಕ್ಕೆ ಸಾಧ್ಯ, 120 ಯಾರು ನಂಬುತ್ತಾರೆ? ಹಾಗಾಗಿದೆ ಉಪನಿಷತ್ 116 ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. 116 120 116 100, ಈಗ ಅದೆಲ್ಲ ಹೋಯ್ತು. ಷಷ್ಠಿಯಬ್ಧಿಗಳೇ ಕಡಿಮೆ ಆಗ್ತಿರೋ ಕಾಲ ಇದು, ಹೆಚ್ಚು ಕಡಿಮೆ. ಷಷ್ಠಿಯಬ್ಧಿ ಅಂದರೆ ಭಾರಿ ಕಷ್ಟ ಅಂದರೆ ಆಯುರ್ಮಾನ ಅಷ್ಟು ಕಡಿಮೆ ಆಗ್ತಾ ಇದೆ. ಅದು ನಾವು ಮಾಡಿಕೊಂಡ ಅಪರಾಧ ಅದು. ಸರ್ವಿಸ್ ಅಷ್ಟು ಇರ್ತದೆ, ಮಾಡಬಾರ ಕೆಲಸ ಮಾಡಿದ್ರೆ ಕಂಪಲ್ಸರಿ ರಿಟೈರ್ಮೆಂಟ್ ಮಾಡ್ತಾರಲ್ಲ ಹಾಗೆ. ಅಪಮೃತ್ಯು ಅಂದರೆ ಕಂಪಲ್ಸರಿ ರಿಟೈರ್ಮೆಂಟ್ ಅದು. ಜ್ಞಾನಿಗಳ ರಾಘವೇಂದ್ರ ಸ್ವಾಮಿ ಸ್ವಚ್ಛಂದ ಬಿಟ್ಟು ವಾಲೆಂಟರಿ ರಿಟೈರ್ಮೆಂಟ್ ಅವ್ರದೆಲ್ಲ ಕೂಡ ಸಾಕು ಅಂತ ಬಿಟ್ಟು ಹೋದವರು. ನಾವು ಬೇಕು ಅಂದ್ರೆ ಇರ್ಲಕ್ಕಾಗೋದಿಲ್ಲ, ಅವರು ಸಾಕು ಅಂತ ಬಿಟ್ಟು ಹೋಗ್ತಾರೆ. ಅದು ಕಾಲದ ವಿಲಕ್ಕ. ಇಂಥ 100 ವರ್ಷಗಳಲ್ಲಿ 432,000 ವರ್ಷ ಆದರೆ ಕಲಿಯುಗ ಮುಗಿತಾರೆ. 432,000 ವರ್ಷ ಆಗ್ಬೇಕು ಕಲಿಯುಗ ಮುಗಿಬೇಕಾದ್ರೆ. ಯಾರ ಗಲಾಟೆ ಶುರು ಮಾಡಿದ್ರು ಹಿಂದೆ 1999 ಪ್ರಳಯ ಅಂತೇಳಿ, ಏನಾಗಲೇ ಇಲ್ಲ. ಈಗ 2012 ಪ್ರಳಯ ಅಂತ ಶುರು ಮಾಡಿದ್ದಾರೆ. ಒಟ್ಟು ಅವ್ರಿಗೆ ಗಿರಾಕಿಗಳು ಸಿಗಬೇಕು ಅವರಿಗೆ ಅಷ್ಟೇ. ನೋಡೋರಿಗೆ ಅದು ಪೇಪರ್ ಖರ್ಚಾಗಬೇಕಲ್ಲ, ಪುಸ್ತಕ ಖರ್ಚು ಅಲೆಕೇನೋ ಬರೀತಾರೆ ಅಷ್ಟೇ. ಸುಳ್ಳು 2012ಗೂ ಆಗೋದಿಲ್ಲ. ಅದು ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಶಾಸ್ತ್ರದ ಲೆಕ್ಕ ಯಾವಾಗ ಲೆಕ್ಕ ನೋಡಿ. ಅವ್ರ ಅನಿಸಿ ವಿಜ್ಞಾನ ಯುಗ ಅಂತೇಳಿ ಮಿಸ್ಗೈಡ್ ಮಾಡಿದರು. ಆದರೆ ಭಾಗವತಪುರ ಎಲ್ಲ ಸ್ಪಷ್ಟ ಹೇಳಿಬಿಟ್ಟಿದೆ, ಕಲಿಯುಗ 432,000 ವರ್ಷ. ಇನ್ನು ಕಳೆದಿರೋದು ಎಷ್ಟು ಗೊತ್ತಾ? 5,110 ವರ್ಷ ಅಷ್ಟೇ. ಇನ್ನು ಡಾನ್ ಆಫ್ ಕಲಿಯುಗ, ಡಾನ್ ಇದು. ಈ ಮಧ್ಯಾಹ್ನ ಕೂಡ ಅಲ್ಲ ಕಲಿಯುಗ. ಅಷ್ಟೊತ್ತಿಗೆ ಸೆಕೆ ಇದ್ರೆ ಏನು ಮಾಡ್ಬೇಕು ಲೆಕ್ಕ ಆಯ್ತು? ಬೆಳಿಗ್ಗೆ 5 ಗಂಟೆಗೆ ಸೆಕೆ ಅಂದರೆ ಹಾಗೋ ಹಾಗಾಗಿಬಿಟ್ಟಿದೆ ಅಷ್ಟೇ. ಬೇಸಿಗೆಯಲ್ಲಿ ವಾತಾವರಣ ಬದಲಾಗೋ ರೀತಿಯಲ್ಲಿ ಕಲಿಯುಗ ಹಾಕಿದೆ. ಇಂಥ 432,000 ವರ್ಷ ಮುಗಿದ್ರೆ ಕಲಿಯುಗ ಮುಗೀತದೆ. ಇದರ 2ರಷ್ಟು ದ್ವಾಪರ ಯುಗ, 2x ದ್ವಾಪರ ಯುಗ, 2x 3 ತ್ರೇತಾಯುಗ, 4x ಅಧಿಕೃತ ಯುಗ. ಕಲಿಯುಗ ನಮ್ಮ ಮಾಡ್ಕೊಂಡು ವಾಪಸ್ ಹೋದ್ರೆ ನಾವಿರೋ ಯುಗದಿಂದ ಹೋದಾಗ ದ್ವಾಪರಯುಗದ ಸಂಖ್ಯೆ ಡಬಲ್ಲು, ತ್ರೇತಾಯುಗ ತ್ರಿಬಲ್ಲು, ಕೃತಯುಗ ಫೋರ್ ಟೈಮ್ಸ್ ಆಯ್ತು. ಒಂದು ಒಟ್ಟು ಆಮೇಲೆ ಹೇಳುತ್ತಾರೆ ಒಟ್ಟು ಎಷ್ಟು ಯುಗ, ಎಷ್ಟು ವರ್ಷ ಆಯಿತು ಅಂದರೆ 43,20,000 ವರ್ಷ ಆಯಿತು. ಕೃತ ತ್ರೇತ ದ್ವಾಪರ ಕಲಿ ಎಷ್ಟು ಸೇರಿಸಿಬಿಟ್ಟಾಗ 43,20,000 ವರ್ಷ, ಎಷ್ಟು ದೊಡ್ಡದಾಯ್ತು. ಇದಕ್ಕೆ ಮಹಾಯುಗ ಅಂತ ಕರೀತಾರೆ. ನಾಲ್ಕು ಯುಗಗಳು ಒಂದ್ಸರ್ತಿ ರೌಂಡ್ ಹಾಕಿದರೆ ಒಂದು ಸೈಕಲ್ ಮಹಾಯುಗ. ಅಂಥ ಮಹಾಯುಗಗಳು ನೆನಪಿರಲಿ, 71.something ಆಗಬೇಕು. 71.something ಆದರೆ ಒಂದು ಮನ್ವಂತರ ಅಂತ ಕರೀತಾರೆ. ಒಂದು ಮನ್ವಂತರ 43,20,000 × 71, ಅದು ಒಂದು ಮನ್ವಂತರ. ಅಂತ 14 ಮನ್ವಂತರ ಆಗಬೇಕು. 14 ಮತ್ತೆ ಅಂತ 14 ಮನ್ವಂತರ ಆದರೆ ಬ್ರಹ್ಮದೇವರಿಗೆ ಒಂದು ಹಗಲು ಅಷ್ಟೇ, ಜಸ್ಟ್ ಡೇ. ಎಷ್ಟು ದೊಡ್ಡವರು ಇರಬೇಕು ಬ್ರಹ್ಮದೇವರು ಯೋಚನೆ ಮಾಡಿ. ಅಷ್ಟೇ ಟೈಮ್ ಮತ್ತೆ ಆದರೆ ಅವರಿಗೆ ರಾತ್ರಿ ಒಂದು ಹಗಲು ಒಂದು ರಾತ್ರಿ. ಒಂದು ದಿವಸ ಆಗಬೇಕಾದ್ರೆ 28 ಮನ್ವಂತರದ ಲೆಕ್ಕ. ರಾತ್ರಿ ಕಾಲದಲ್ಲಿ ಮನ್ವಂತರ ಅಂತ ಕರೆಯೋದಿಲ್ಲ. ನೈಟ್ ವರ್ಕಿಂಗ್ ಅವರ್ಸ್ ಇಲ್ಲಲ್ಲ, ಬ್ರಹ್ಮದೇವರ ಕಾಲದಿಂದ ಬಂದಿರೋದು. ನೈಟಿಂಗ್ ವರ್ಕಿಂಗ್ ಅವರ್ಸ್ ಇಲ್ಲ ಅದು. ಶಿಫ್ಟ್ ಮಾಡಿದ್ರೆ ಡೇ ಇಲ್ಲ, ಅಷ್ಟು 24 ತಾಸು ಮಾಡೋಕ್ಕಾಗೋದಿಲ್ಲ. ಅನಂತರ ಇಂಥ ಮನ್ವಂತರ ಒಂದು ಬ್ರಹ್ಮದೇವರ ಇಂಥ ಹಗಲಾಯ್ತಲ್ಲ ಅದು ರಾತ್ರಿ ಆಯಿತು. ಅಂಥದ್ದು 360 ಬ್ರಹ್ಮದೇವರಿಗೆ ಒಂದು ವರ್ಷ ಅಷ್ಟೇ. ಅಂಥದ್ದು 100 ಬ್ರಹ್ಮದೇವರಿಗೆ 100 ಅಲ್ಲಿಗೆ ಬ್ರಹ್ಮದೇವರ ಆಯುಷ್ಯ ಮುಗಿತು. ಅದಕ್ಕೆ ಪರಕಾಲ ಅಂತ ಕರೀತಾರೆ. ಪರಕಾಲ, ಪರಕಾಲ ಅಂದರೆ ಮ್ಯಾಕ್ಸಿಮಮ್ ಲಿಮಿಟಿನ ಕಾಲ. ಇಂಥ ಪರಕಾಲ ಹೊಂದಿರೋ ಬ್ರಹ್ಮದೇವರಿದ್ದಾರಲ್ಲ ಅವರು ಜೀವೋತ್ತವರು ಅಂತ ಅವ್ರಿಗೆ ಹೆಸರು. ಇನ್ನು ಯಾವ ರುದ್ರಾದಿ ದೇವತೆಗಳು ದೀರ್ಘಕಾಲ ಇಲ್ಲ ಅವರಿಗೆ. ಬಂತಲ್ಲ ಕೃತಿವಾಸರೆ ಹಿಂದೆ 40 ಕಲ್ಪ ಸಮೀರ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳೋದಿ ಜಲಧಿಯೋಳು ಅಂತೇನು ಪುರುಷೋತ್ತಮನ ಪರ್ಯಂಕ ಪದ ವೈದಿದೆಯೋ ಮಹಾದೇವ ಅಂತ ಹೇಳ್ತಾರಲ್ಲ ಅವ್ರದ್ದು. ರುದ್ರದೇವರು ನೆಕ್ಸ್ಟ್ ಹೈಯೆಸ್ಟ್ ಅಂದ್ರೆ ರುದ್ರದೇವರು. ಶೇಷ ಪದವಿ ಬಂದು ಮುಂದೆ ಹೋಗ್ಬೇಕು ಅವರು. ಇದು ಕಡಿಮೆ ಆಗ್ತಾ 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 ಬರ್ತದೆ ಬ್ರಹ್ಮದೇವರದು ಮ್ಯಾಕ್ಸಿಮಮ್. ಅದಕ್ಕೆ ಅವರಿಗೆ ಜೀವಕೋಟಿಯಲ್ಲಿ ಶ್ರೇಷ್ಠರು ಜೀವೋತ್ತಮರು. ಇಂಥ ಒಂದು ಪರಕಾಲ ನಾರಾಯಣನಿಗೆ ಎಷ್ಟು ಟೈಮ್ ಆಗ್ತದೆ ಅಂತ ಲೆಕ್ಕ. ಎಷ್ಟು ವರ್ಷ ಆಗ್ಬೋದು ಲೆಕ್ಕ ಹಾಕಿದರೆ ಒಂದು ಕಣ್ಣು ಬಿಡಿಸೋ ಟೈಮ್ ಅಂತ ಅಷ್ಟೇ. ಜಸ್ಟ್ ಕಣ್ಣು ಬಿಡಿಸಿದ್ರೆ ಹಾಗೂ ಆಯ್ತು. ಅದಕ್ಕೆ ಹೇಳ್ತಾರೆ ಪರಮಾತ್ಮ ಎಷ್ಟು ದೊಡ್ಡವನು ಅಂದರೆ ನಿಮ್ಮ ಪರನಾಮ ನಿಮೇಶ ಕಾಂತೆ. ಪರಮಾತ್ಮನಿಗೆ ಕಣ್ಣು ಬಿಡಿಸೋಷ್ಟು ಕಾಲ ಬಂದ್ಸರ್ ದೇವರಿಗೆ ಕಣ್ಣು ಬಿಡಿಸಿದ್ರೆ ಒಂದು ಬ್ರಹ್ಮದೇವರು ಶಿಫ್ಟ್ ಆಗ್ತಾರೆ, ಒಂದು ಬ್ರಹ್ಮದೇವರು ಚೇಂಜ್ ಆಗ್ತಾರೆ. ಎಂಥ ದೇವರು ವೈಭವ ಆಗ ಹರಿ ಸರ್ವೋತ್ತಮ ಅಂದ್ರೆ ಆಗ ಅರ್ಥ ಆಗ್ತದೆ. ಇನ್ನೆಲ್ಲ ಬಿಟ್ಟುಬಿಡಿ, ಇದು ಒಂದು ಆಸ್ಪೆಕ್ಟ್ನಲ್ಲೇನೆ. ಇನ್ನು ಒಂದು ಆಸ್ಪೆಕ್ಟ್ನಲ್ಲಿ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನೋ ಸಿದ್ಧಾಂತ ಗೊತ್ತಾಗ್ತದೆ. ಅಂತ ದೇವ್ ಬ್ರಹ್ಮದೇವರು ಶಿಫ್ಟ್ ಆಗ್ತಾರೆ. ನಾರಾಯಣ ಮಾತ್ರ ಒಬ್ಬನೇ, ಏಕೋ ನಾರಾಯಣ ಆಸಿ. ಎಲ್ಲಾದರೂ ಕೇಳಿದ್ದೀರಾ, ಎಲ್ಲರಿಗೂ ಈ ಪದವಿ ಬರ್ತದೆ ಆ ಪದವಿ ಬರ್ತದೆ ಅಂತ ಹೇಳ್ತಾರೆ. ನಾರಾಯಣನಿಗೆ ಪದವಿ ಬಂತು ಅಂತ ಯಾರು ಹೇಳೋದಿಲ್ಲ. ಯಾಕೆ ಯಾವಾಗಲೂ ಇರೋದು. ಮನೆ ಕಟ್ಟಿದ್ರು ಅಂತೇಳಿ ಆಕಾಶ ಕಟ್ಟಿದ್ರು ಅಂತ ಯಾರು ಹೇಳ್ತಾರ? ಮನೆ ಕಟ್ತಾರೆ, ಡ್ಯಾಮ್ ಕಟ್ತಾರೆ, ಏನ್ ಕಟ್ಬೋದು? ಆಕಾಶ ಕಟ್ಟೋದು ಅಂದ್ರೆ ಅರ್ಥ ಇಲ್ಲ. ಅವ್ಯಾಕ್ತ ಆಕಾಶ ಎಟರ್ನಲ್. ಭಗವಂತ ನಿತ್ಯ, ಪರಮಾತ್ಮ ಅಭಿವ್ಯಕ್ತವಾಗ್ತಾನೆ, ಪ್ರಾದುರ್ಭೂತನಾಗ್ತಾನೆ ಹೊರತು. ಹೀಗೆ ಪರಮಾತ್ಮನ ಮಹಿಮೆಯನ್ನ ದೇವರು ಮಹಿಮೆ ತಿಳ್ಕೊಂಡು ಯುಗಾದಿ ಶುರು ಮಾಡಿದರೆ ವರ್ಷ ಪೂರ್ತಿ ಮಂಗಳಕರ ಆಗ್ತದೆ. ದೇವರು ಮಹಿಮೆ ಎಷ್ಟು ದೊಡ್ಡದು ಅಂತ ಗೊತ್ತಾದರೆ ನಾವೊಂದು ಒಂದು ವರ್ಷಕ್ಕೆ ಎಷ್ಟು ಹಬ್ಬ ಅಂತ ಆಚರಿಸ್ತೇವಲ್ಲ, ಎಷ್ಟು ದೊಡ್ಡ ದೇವರಿದ್ದಾನೆ. ಆಗ ನಮಗೆ ಎಲ್ಲ ಕಾಲವೂ ದೇವರನ್ನೇ ಹೇಳುತ್ತದೆ. ಎಲ್ಲ ಕಾಲವೂ ಎಂಡಾಗೋದು ದೇವರಲ್ಲಿ. ಹೇಗೆ ಆಕಾಶಾಧಿಪತಿ ತಮ್ಮ ತೋಯಂ, ಸಮುದ್ರಕ್ಕೆ ಹಾಗೆ ಹೋಗಲೇಬೇಕು. ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚ. ಈಗ ಕಾಲಾಧಿಪತಿಯು ಇವತ್ತು ಬ್ರಹ್ಮರು ಅಂತ ಉಪಯೋಗಿಸ್ತೇವೆ, ರುದ್ರರು ಅಂತ ಉಪಯೋಗಿಸ್ತೇವೆ, ಇಂದ್ರರು ಅಂತ ಉಪಯೋಗಿಸ್ತೇವೆ. ನಾರಾಯಣರು ಅಂತಿಲ್ಲ, ನಾರಾಯಣ ಒಬ್ಬನೇ. ಪ್ಲೂರಲ್ ಇಲ್ಲದೆ ಇರೋ ವ್ಯಕ್ತಿ ಅಂದ್ರೆ ಭಗವಂತ ಒಬ್ಬನೇ. ಅವನು ರೂಪ ಮಾತ್ರ ಇನ್ಫೈನೈಟ್. ಪರಮಾತ್ಮನೇ ಸತತ ಮೇಕರೂಪಿಣೇ ದಶರೂಪಿಣೇ ಶತಸಹಸ್ರ ರೂಪಿಣೇ ಅವಿಕಾರಿಣೇ ಸ್ಫುಟಮನಂತ ರೂಪಿಣೇ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಇಷ್ಟು ದೊಡ್ಡವರು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರು ಮಹಿಮೆ ತಿಳ್ಕೊಂಡಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ನಮ್ಮ ಕಾಲ ಕೊಟ್ಟಿರೋದು ಯಾತಕ್ಕೆ, ಎಕ್ಸಾಮಲ್ಲಿ ವಿಷಯ ಬೆರಿಲಿಕ್ಕೆ ಹ್ಯಾಕ್ ಕೊಟ್ಟಿರ್ತಾರೋ, ನಮ್ಮ ಜೀವನದ ದೇವರ ವಿಷಯ ತಿಳಿಯೋಕ್ಕೋಸ್ಕರ ಕೊಟ್ಟಿದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅದು ಸಾರ್ಥಕ. ಬೇರೆ ಏನೇ ತಿಳಿದ್ರೂ ಮನುಷ್ಯ ಪಾಸ್ ಆಗೋದಿಲ್ಲ. ವಿದ್ಯಾರ್ಥಿ ಟೆಕ್ಸ್ಟ್ ಓದಿದ್ರೆ ಮಾತ್ರ ಪಾಸ್ ಆಗೋದು. ಒಂದು 1,000 ನಾವು ಲೋಕದಲ್ಲಿ ಸಂಪಾದನೆ ಮಾಡಬಹುದು, ಅದ್ಯಾವುದು ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ದೇವರ ಅನುಗ್ರಹ ಇದೆಯಲ್ಲ, ಅದು ಒಂದೇ ಮೋಕ್ಷಕ್ಕೆ ಕಾರಣವಾಗೋ. ಅದು ಅನುಗ್ರಹ ಆಗಲಿ ಅಂತ ಇವೆಲ್ಲ ಬೇಕಷ್ಟೆ. ಮನೆ ಕೆಲಸ ಹಣ ಸಂಪಾದನೆ ಯಾತಕ್ಕೆ ಅಂದರೆ ಅಂತ ದೇವರ ಕಡೆ ಮನಸ್ಸು ಹೋಗ್ಲಿಕ್ಕೆ ಇವೆಲ್ಲ ಪರಿಕರಗಳು ಇವೆಲ್ಲ ಕೂಡ. ಇದನ್ನ ಮರೆತು ಬಿಟ್ಟು ನಾವು ದೇವರನ್ನೇ ಮರೆಯೋದಾದ್ರೆ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಇವತ್ತು ನಮ್ಮ ಹಬ್ಬದ ವೈಶಿಷ್ಟ್ಯ ಅದು. ಯಾವುದೇ ಹಬ್ಬ ಮೂಲತಃ ದೇವರ ಸ್ಮರಣೆಗೆ ಕಾರಣ ಆಗಬೇಕು. ಕಾಲ ಅಂತ ಹೇಳಿದ್ರು, ಕಾಲಕ್ಕೆ ದೇವರಿಗೆ ಕಾಲ ಅಂತ ಹೆಸರಿದೆ. ದೇವರೇ ಕಾಲ ಅಲ್ಲ, ಆದ್ರೆ ಕಾಲ ನಿಯಾಮಕ ಪರಮಾತ್ಮ. ಕಾಲೋಸ್ಮಿ ಲೋಪಕ್ಷಯ ಕೃತ್ ಪ್ರವೃದ್ಧ ಕಾಲ, ವಿಷ್ಣು ಸಹಸ್ರನಾಮದಲ್ಲೇ ಕಾಲ ಅಂತ ಹೆಸರಿದೆ ದೇವರಿಗೆ. ದೇವರಿಗೆ ಕಾಲ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ ಕಾಲ ನಿಯಾಮಕ, ಕಾಲ ಪ್ರವರ್ತಕ, ಕಾಲಾಂತರ್ಗತ ಆಗಿರೋದಕ್ಕೆ ಕಾಲ ಅಂತ ದೇವರಿಗೆ ಹೆಸರು. ಮತ್ತೆ ಕಾಲ ಅಂತ ದೇವರು ಇನ್ನೊಂದು ಹೆಸರು ಕಲ ಕಾಮಧೇನು ಅಂತ ಕರೀತಾರೆ. ಕೇಳೆತ್ತು ಕೊಡತಕ್ಕಂಥ ಕಲ್ಪವೃಷ್ಠ ಪರಮಾತ್ಮ, ಅದಕ್ಕೆ ಕಾಲ ಅಂತ ಹೆಸರು. ಕಲ ಬಂಧನೆ ಅಂತ ಇನ್ನೊಂದು ಅರ್ಥ, ಬಂಧಕ ಪರಮಾತ್ಮ. ಆ ಟೈಮ್ ಹೋಗ್ಲೇಬೇಕಲ್ರಿ, ಟೈಮ್ ಆಯ್ತೀಗ ಆಫೀಸ್ಗೆ ನೋಡಿ, ಬಂಧಕ ಅದು. ಆ ಟೈಮ್ ಬಂಧನ ಮಾಡುತ್ತಾಗ ಇದುವರೆ ಬಿಡುಗಡೆ ಮಾಡುತ್ತಾಗ ಕಲ ಕಾಮಧೇನು ಓಡ್ಕದ ಬರ್ತಾನೆ. ಕೆಲಸ ಮುಗಿದಷ್ಟ ಭಾರಿ ಖುಷಿ ಅವನು, ಆಗದೇ ಹೋದ ದುಃಖ. ಅದಕ್ಕೆ ಕಾಲ ಬಂಧಕನೂ ಹೌದು, ಕಾಲ ನಮಗೆ ಅತ್ಯಂತ ಆನಂದ ಕಾಮಧೇನು ಅಂತ ಫಂಕ್ಷನ್ ಮಾಡೋದು ಹೌದು. ದೇವರ ಆ ರೀತಿ ಇರೋದ್ರಿಂದ ಅವನಿಗೆ ಕಾಲ ಕಾಲ ಅಂತ ಕರೀತಾರೆ. ಸರ್ವಶಬ್ದವಾಚ್ಯತ್ವ ದೇವರಿಗಿರೋದ್ರಿಂದ ಕಾಲ ಶಬ್ದವಾಚ್ಯತ್ವ ದೇವರಿಗಿದೆ. ವಿಷ್ಣು ಸಹಸ್ರನಾಮದ ಪದ ಅಂದ್ರೆ ನೂರರ್ಥ ಕಡಿಮೆ, ಅತಿ ಕಡಿಮೆ ಅಂದ್ರೆ ನೂರರ್ಥ ನೆನಪಿರಬೇಕು. ಅತಿ ಕಡಿಮೆ ಅಂದ್ರೆ ನೂರರ್ಥ, ಎರಡರ್ಥ ಮೂರರ್ಥ ಅರ್ಥ ಇಲ್ಲ. ಅದಕ್ಕೆ ನೂರರ್ಥಗಳ ವಿಚಿತ್ರವಾದ ಪದ ಅದು. ಮಿನಿಮಮ್ ದೇವರ ಮಹಿಮೆಗಳನ್ನ ಒಂದೊಂದು ಪದದಲ್ಲೂ ಕಾಣುತ್ತೆ. ಆದ್ರಿಂದನೆ ಕಲ್ಕಿ ಅಂತ ಭಗವಂತನ ಅವತಾರ. ಕಲ್ಕಿ ಯಾಕೆ? ಕಲ ಬಂಧನೆ. ಕಾಲ ಎಲ್ಲರನ್ನೂ ಬಂಧನ ಮಾಡಿದರೆ ಭಗವಂತ ಕಾಲವನ್ನೇ ಬಂಧನ ಮಾಡ್ತಾನೆ. ಅದಕ್ಕೆ ಕಲ್ಕಿ ಅಂತ ಕರೀತಾನೆ. ಕಾಲವನ್ನೇ ಬಂಧನ ಮಾಡ್ತಾನೆ. ಏನು ಬಂದರೂ ಕಲಿಯುಗ ಚೇಂಜ್ ಆಗೋದಿಲ್ಲ. ಕಲ್ಕಿ ನಾವಾಗ ಭಗವಂತ ಬರ್ತಾನಲ್ಲ, ಚೇಂಜ್ ಆಗಿಬಿಡುತ್ತೆ. ಇವತ್ತು ಯಾರು ಬಂದರೂ ಆಫೀಸ್ ಓಪನ್ ಆಗೋದಿಲ್ಲ, ಮುಖ್ಯ ವ್ಯಕ್ತಿ ಬಂದರೆ ಮಾತ್ರ ಓಪನ್ ಆಗೋದು. ಅದು ದೇವರು ಬಂದ ಅಂದರೆ ಕಾಲ ಕಂಪ್ಲೀಟ್ ಚೇಂಜ್ ಆಗ್ತದೆ. ಅಂತ ಅದಕ್ಕೆ ಕಲ್ಕಿ ನಾಮಕ ಭಗವಂತನನ್ನು ಆರಾಧನೆ ಮಾಡಿದವರಿಗೆ ಕಲಿಯುಗದ ಬಾಧೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಇನ್ನು ಕಾಲಗಳನ್ನ ಬೇಸಿಗೆ ಕಾಲಕ್ಕೂ ಚಳಿಗಾಲಕ್ಕೂ ವ್ಯತ್ಯಾಸ ಗೊತ್ತು, ಮಳೆಗಾಲಕ್ಕೂ ಚಳಿಗಾಲಕ್ಕೂ ವ್ಯತ್ಯಾಸ ಗೊತ್ತು. ಅದೇ ಕೃತಯಾದಿಗಳಿಗೂ ವ್ಯತ್ಯಾಸ ತಿಳ್ಕೋಬೇಕು ಅಂತ ಹೇಳ್ತಾರೆ. ಕೃತಯುಗ ಅಂದ್ರೆ ಏನು ಗೊತ್ತಾ? 20 ಪುಣ್ಯ 0 ಪಾಪ ಅಂತ. ಅಂತ ಕಾಲ ಅದು. 20 ಪುಣ್ಯ 0 ಪಾಪ ಅಂದ್ರೆ ಬರೀ ಪುಣ್ಯವಂತರೇ ಅದರೊಳಗೆ. ಎಲ್ಲ ಅಬೌ 90 ಇದ್ರೆ ಆಗೋ ಹಾಗೆ, ಕೆಳಗೆ ಯಾರ ಇಲ್ಲೇ ಇಲ್ಲ, ಫೇಲ್ ಅಂತ ಇಲ್ಲೇ ಇಲ್ಲ, ಎಲ್ಲ 90 ಬಿಟ್ವಿನ ಅಷ್ಟರೊಳಗೆ. ಅಂಥ ಕಾಲ. ಅದರಲ್ಲಿ ಹೇಳ್ತಾರೆ ಮನುಷ್ಯ ಎಷ್ಟು ಎತ್ತರ ಇರ್ತಿದ್ದು ಅಂತ ಗೊತ್ತಾಗ, 28 ಮೊಳ ಇರ್ತಿದ್ದಂತೆ ಎತ್ತರ, 28 ಮೊಳದ ಎತ್ತರ. ಇವತ್ತು ಸೈನ್ಸ್ ಒಪ್ಕೊಂಡಿದೆ, ಡೈನೋಸಾರ್ಗಳ ಕಥೆ ಕೇಳಿದಾಗ ಎಷ್ಟು ದೊಡ್ಡ ಪ್ರಾಣಿಗಳವೆಲ್ಲ ಕೂಡ. ಮನುಷ್ಯನು ಅಷ್ಟು ದೊಡ್ಡ ರೂಪ ಹೊಂದಿದ್ದ, ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬಂತು. ನಾವೇ ನೋಡ್ತಿದ್ದೇವೆ ಹಿಂದಿನವರ ಶಕ್ತಿ ಇವೆಲ್ಲ ಇಲ್ಲ, ಸ್ಲೋಲಿ ಡೌನ್ ಆಗ್ತಾ ಬರ್ತಾ ಇದೆ. ಇನ್ನು ಕಲಿಯುಗದ ಕೊನೆ ಏನಾಗ್ತಾನೆ ಅಂತ ಅದು ಮುಂದೆ ಹೇಳ್ತಾರೆ. ಅದನ್ನು 28 ಮೊಳ ಎತ್ತರ. ಅದರಲ್ಲಿ ಸತ್ಯವಾದಿ ಜನ ಬರೀ ಸತ್ಯನೇ, ಸುಳ್ಳು ಯಾಕೆ ಅರ್ಥನೇ ಆಗೋದಿಲ್ಲ ನಮಗೆ. ಸತ್ಯ ಯಾಕೆ ಹೇಳುವಾಗ ಅರ್ಥ ಆಗೋದಿಲ್ಲ ಅವರು, ಸುಳ್ಳು ಯಾಕೆ ಹೇಳುವ ಅರ್ಥ, ಸುಳ್ಳು ಯಾಕೆ ಹೇಳ್ಬೇಕು ಸುಳ್ಳು, ಅದಕ್ಕೆ ಮೋಸ ಯಾಕೆ ಮಾಡಬೇಕು ಹಾಗೆ ಅವರಿಗೆ. ಅದು ಮೋಸ ಮಾಡಿದ್ರೆ ಏದೇ ಇಲ್ಲರಿ ಅಂತ ಹೇಳ್ತಾನೆ. ಆ ಸ್ಥಿತಿ ಬಂದ್ಬಿಟ್ಟಿರುತ್ತೆ. ಅದು ಎಂಥ ಪವಿತ್ರವಾದ ಕಾಲ. ಸತ್ಯವಾದಿ ಜನಗಳು ಬರೀ ಪುಣ್ಯವಂತರು. ಆ ಕಾಲಕ್ಕೆ ವ್ಯಾಪಾರಕ್ಕೆ ಏನು ಗೊತ್ತಾ, ಕಾಯಿನ್ಸ್ ಎಲ್ಲ ಪೇಪರ್ ಗೀಪರ್ ಎಲ್ಲ ಇಲ್ಲ. ಹೇಳ್ತಾರೆ ರತ್ನಮಯವೋ ವ್ಯಾಪಾರ, ರತ್ನಗಳ ಎಕ್ಸ್ಚೇಂಜ್ ಅಂತ ರತ್ನಗಳನ್ನು. ವಿಜಯನಗರದ ಕಾಲಕ್ಕೇನು ಮುತ್ತುರತ್ನ ಮಾರ್ತಿದ್ರು ಅಂತ ಹೇಳ್ತಾರೆ. ವ್ಯಾಸರಾಜರಂಥವ್ರು ಇದ್ದಾರೆ ಹಾಗೆ ನಡೆದಾಗ, ಇನ್ನು ಭಗವಂತರ ವಿಶೇಷ ರೀತಿಯಲ್ಲಿ ನರಸಿಂಹಾದಿ ರೂಪ ತೋರಿಸಿದ ಕಾಲ ಅಂದ್ರೆ ರತ್ನಮಯ ವ್ಯಾಪಾರದ ಕಾಲ ಅದು. ಒಂದು ಅದರ ಜೊತೆಗೆ ಮಳೆ ಬಂದು ವರ್ಷಕ್ಕೆ 7 ಬೆಳೆ ಬರ್ತಿತ್ತಂತಾಗ. 7 ಬೆಳೆಗಳು ಅಂದ್ರೆ 12 ತಿಂಗಳಲ್ಲಿ 7 ಸತಿ ಬೆಳೀತಿದ್ದಂತೆ. ದುರ್ಭಿಕ್ಷ ಹೇಗೆ ಬರ್ಬೇಕು ಲೆಕ್ಕ ಹಾಕಿ. ಅಲ್ಲಿ ಕ್ಷಾಮ ಡಾಮರದ ಹೆಸರೇ ಇಲ್ಲ, ದುಃಖದ ಹೆಸರಿಲ್ಲ. ಅಂತ ಒಂದು ಪವಿತ್ರವಾದ ಕಾಲ ಕೃತಯುಗದ ಕಾಲ. ಆಯುಷ್ಯ ಎಷ್ಟು ಗೊತ್ತಾ? 1 ಲಕ್ಷ ವರ್ಷ ಅಂತ ಒಬ್ಬರಿಗೆ. 1 ಲಕ್ಷ ವರ್ಷ ಆಯುಷ್ಯ. ಅಲ್ಲಿಗೂ ಕೂಡ ಸಾಯ್ತಿದ್ದಿಲ್ಲ ಅವರು, ಇಷ್ಟಪಟ್ಟು ಹೋಗ್ಬಿಡ್ತಿದ್ರಂತ ಅಷ್ಟೇನೆ. ಎಲ್ಲರೂ ವಾಲಂಟರಿನೇ, ಕಂಪಲ್ಸರಿ ರಿಟೈರ್ಮೆಂಟ್ ಕಾನ್ಸೆಪ್ಟೇ ಇಲ್ಲ. ಇನ್ನೇನ್ರಿ ಸಾಕೆಲ್ಲ ಆಯ್ತಲ್ಲ ಅಂತ ಹೊರಟ್ಬಿಡ್ತಿದ್ರು. ಅಂಥ ಕಾಲ ಅದು. ಆಮೇಲೆ ತ್ರೇತಾಯುಗಕ್ಕೆ ಬಂತು. ಅದು ತಕ್ಷಣ ಏನಾಯ್ತು ಗೊತ್ತಾ? 20 ಪುಣ್ಯ ಹೋಗಿ 15 ಪುಣ್ಯ 5 ಪಾಪ ಶುರುವಾಯ್ತು. ಸಡನ್ನ 25% ಕಟ್ ಆಗುತ್ತೆ. ಅಲ್ಲಿ ಬರ್ತಿರ್ಲಿಲ್ಲ, ಜನಗಳ ಹೈಟ್ ಕಡಿಮೆ ಆಯ್ತಂತೆ. ಯಾವಾಗ ಧರ್ಮ ಕಡಿಮೆ ಆಗುತ್ತೋ ಎತ್ತರ ಕಡಿಮೆ ಆಗ್ತದೆ. ಬಹಳ ಎತ್ತರದ ಮನುಷ್ಯ ಅಂತಾರೆ, ಮುಂದೆ ಬಂದಿದ್ದಾನೆ ಅಂತ ಅರ್ಥ. ಅಲ್ಲಿ ಡೌನ್ ಆಯ್ತು ಅಂದ್ರೆ ಕಡಿಮೆ ಆಯ್ತು. ಅಲ್ಲಿ 25% 15 ಪುಣ್ಯ 5 ಪಾಪ. ಜನಗಳ ಎತ್ತರ 14 ಮೊಳ ಆಗ್ಲೇನೆ, 78 ರಿಂದ 14 ಕಿಡಿದೋಯ್ತು. ಆಗ್ಲೇನೆ ವ್ಯಾಪಾರಕ್ಕೆಲ್ಲ ಚಿನ್ನ ಬಂದದ್ದು, ರತ್ನಗಳಿಲ್ಲ, ಆಗ್ಲೇ ಚಿನ್ನ ಶುರುವಾಯ್ತು. ಅದರ ಜೊತೆಗೆ ಮಳೆ ಬೆಳೆ 5 ಬೆಳೆ ಮಾತ್ರ ಬರ್ತಿತ್ತಂತ ವರ್ಷಕ್ಕೆ. ಆ ಸಡನ್ನ ಚೇಂಜ್ ಆಗೋಯ್ತು. ಅಲ್ಲೆಲ್ಲ ಚಿನ್ನ ರತ್ನ ಪಾತ್ರೆಗಳ ಚಿನ್ನದ ಪಾತ್ರೆ ಇರ್ತಿದ್ರಂತೆ. ಕೃತಯುಗದಲ್ಲಿ ಬರೀ ಚಿನ್ನ, ಕುಡಿಲಕ್ಕೆ ಗೀರು ಎಲ್ಲ ಚಿನ್ನಗಳ ತಟ್ಟೆ ರೋಟ ಎಲ್ಲ ಚಿನ್ನನೆ. ಅಲ್ಲಿ ಬರೋತ್ತಿಗೆ ಆಗ್ಲೇನೆ ಬೆಳ್ಳಿ ಶುರುವಾಯ್ತಂತೆ. ತ್ರೇತಾಯುಗದೊತ್ತಿಗೆ ಬೆಳ್ಳಿ ಶುರುವಾಯ್ತು, ಒಂದು ಸ್ಟೆಪ್ ಡೌನ್ ಆಯ್ತು. ನೆಕ್ಸ್ಟ್ ದ್ವಾಪರಯುಗಕ್ಕೆ ಬಂದ ತಕ್ಷಣ ಮತ್ತೊಂದು ಸಡನ್ ಚೇಂಜ್. ಆಗಲೇ 10 ಪುಣ್ಯ 10 ಪಾಪ. ಆಗಲೇ 10 ಪುಣ್ಯ 50-50 ಬಂದೋಯ್ತು. ಆಗ್ಲೇ 10 ಪುಣ್ಯ 10 ಪಾಪ ಮನುಷ್ಯರ ಹತ್ರ ತಕ್ಷಣ ಹಿಡಿತು. ಅದು 14 7 ಮೊಳಕ್ಕೆ ಬಂತಂತಾಗ್ಲೇ. 28 ಅರ್ಧ 14 14 ಅರ್ಧ 7ಕ್ಕೆ ಬಂತು. ಆಗಲೇ ವ್ಯಾಪಾರ ಎಲ್ಲ ಕಡಿಮೆ ಆಗಿಬಿಟ್ಟು ಬೆಳ್ಳಿ ಕಾಯಿನ್ಸ್ ಎಲ್ಲ ಬಂತಲ್ಲ, ಬೆಳ್ಳಿ ಬಾಣ್ಣ ಅದರ ಜೊತೆಗೆ ತಾಮ್ರದ ಪಾತ್ರೆ ಶುರುವಾಯಿತು. ತಾಮ್ರದ ಪಾತ್ರೆಗಳು ಪುಣ್ಯ ಕಡಿಮೆ ಆಯಿತು. ಮಳೆ ಬೆಳೆಗಳು ಮೂರೇ ಸರ್ತೆ, ವರ್ಷಕ್ಕೆ ಮೂರೇ ಬೆಳೆಗಳು, ಏಳು ಹೋಗಿ ಮೂರಕ್ಕೆ ಬಂತು, ಅರ್ಧಕ್ಕಿಂತ ಜಾಸ್ತಿ ಇಳಿದೋಯ್ತು. ಅದರ ಜೊತೆಗೆ ಮನುಷ್ಯನ ಎತ್ತರದಿಂದ ಎಲ್ಲವೂ ಕಡಿಮೆ ಆಗ್ತಾ ಬಂತು. ಅಲ್ಲಿ ಹೇಳ್ತಾರೆ, ಮೊದಲು ಆ ಕಾಲದೊಳಗೆ ಶುದ್ಧ ಅಸ್ಥಿಗತವಾದ ಪ್ರಾಣ ಇರ್ತಿತ್ತು. ಕೃತಜ್ಞತೆಗೆ ಮೂಳೆ ಸವೆಯವರೆಗೂ ಮನುಷ್ಯ ಬದುಕಿರ್ತಿದ್ದ, ಮೂಳೆ ಡೆಸ್ಟ್ರಾಯ್ ಆಗಬೇಕು. ಆಮೇಲೆ ಇದರಲ್ಲಿ ಬಂದಾಗ ಮಾಂಸಗತ ಪ್ರಾಣ ತ್ರೇತಾಯುಗದೊಳಗೆ ಮಾಂಸ ಇರೋವರೆಗೂ ಬದುಕಿರ್ತಿದ್ದ. ಆಮೇಲೆ ದ್ವಾಪರಯುಗಕ್ಕೆ ಬಂದ ರಕ್ತಗತ ಪ್ರಾಣ ರಕ್ತ ಇರೋವರೆಗೂ ಬದುಕಿರ್ತಿದ್ದ. ಇವಿಷ್ಟು ಬದಲಾವಣೆ ಆಗ್ತಾ ಬಂತು. ಯಾವಾಗ ಕಲಿಯುಗಕ್ಕೆ ಬಂತಲ್ಲ ಆಗ 515 ಎಷ್ಟು ಡಿಫರೆನ್ಸ್ ಬಂತಾಗಲೇ. 515 ಬಿಗ್ನಿಂದಲ್ಲಿ ಕೊನೆಗೆ 020 ಇಲ್ಲಿ ಸೊನ್ನೆ ಅಲ್ಲಿ 20 ಅಷ್ಟೇನೆ. ಅಂದರೆ ಪುಣ್ಯ ಸೊನ್ನೆ ಅದು 20. ಇಲ್ಲಿ ಮೊದಲಿಗೆ 5 ಪುಣ್ಯ 15 ಪಾಪ. ಇದೇನು ಬೆಸ್ಟ್ ಕಲಿಯುಗದ ಪೋರ್ಷನ್ ಅಂದರೆ, ಬೆಸ್ಟ್ ಪೋರ್ಷನ್ ಅಂದರೆ 5 ಮ್ಯಾಕ್ಸಿಮಮ್ ಪುಣ್ಯ 15 ಪಾಪ. ಎತ್ತರ ಸಡನ್ ಡೌನ್ ಆಯಿತು. ಮತ್ತೆ ಮೂರುವರೆ ಮೊಳಕ್ಕೆ ಬಂತು. 28, 14, 7 ಮೂರುವರೆಗೆ ಬಂತು. ಈ ಮೂರುವರೆಗೆ ಠಾರಾಡ್ತಾನೆ. 28 ಇದ್ರೆ ಗತಿ ಏನಾಗ್ತಿತ್ತು ಲೆಕ್ಕ ಹಾಕಿ. 28 ಇದ್ದಿದ್ರೆ ಏನೇ ಅನರ್ಥಗಳು ಪರಾವಾಡೆ. ಅದಕ್ಕೆ ಇವ್ರು ಯಾವ ಗುಂಡಾಗಳು ಇವತ್ತು ಇದ್ರು ಕೂಡ ಮೂರುವರೆ ಮಾಡೋದಲ್ಲೇ ಮಾಡಬೇಕು. ಅವರು ಹಿರಣ್ಯ ಕಸು 28 ಮಾಡಿದವನು. ಎಂಥ ಅನರ್ಥದ ಪರಂಪರೆ ಆಗಲಿ. ಅದು ರೇವತಿ ದೇವಿ ಬಲರಾಮ ದೇವರು ಎಷ್ಟಿದ್ರು ಗೊತ್ತಾ, 7 ಮೊಳ ಇದ್ರು ಎತ್ತರ. ರೇವತಿ 28 ಮೊಳ ಎತ್ತರ ಇಲ್ಲ ಕೃತಜ್ಞತಾಗಿ. ಅವ್ರು ತಮ್ಮ ಹೈಟಿ ತಕ್ಕಂತೆ ಚೇಂಜ್ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತಾ. ಈ ಕಾಲ ಕ್ರಾಸ್ ರೆಫರೆನ್ಸ್ ಅವೆಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಸೂಟ್ ಆಗೋ ರೀತಿ ಅಂತ ಹೇಳಿದ್ದ. ಕಲಿಯುಗ ಬಂದ ತಕ್ಷಣ ಇಲ್ಲಿ ದ್ವಾಪರಯುಗದೊಳಗೆ ತಾಮ್ರದ ಪಾತ್ರೆ ಜಾಸ್ತಿ ಅಂತ, ಅಲ್ಲಿ ಬೆಳ್ಳಿ ಅಲ್ಲಿ ಚಿನ್ನ. ಕಲಿಯುಗದಲ್ಲಿ ಮಣ್ಣಿನ ಪಾತ್ರೆ ಅಂತ ಕರೀತಾರೆ. ಬರ್ತಾ ಬರ್ತಾ ಮಣ್ಣಿನ ಪಾತ್ರೆ. ಅಲ್ಲಿ ನೋಡಿದ್ರೆ ಸುವರ್ಣಮಯ ವ್ಯಾಪಾರ ಇತ್ತು, ರತ್ನದ ವ್ಯಾಪಾರ ಶುರುವಾಗಿತ್ತು. ಸುವರ್ಣಕ್ಕೆ ಬಂತು, ಬೆಳ್ಳಿ ಬಂತು. ಇಲ್ಲಿ ಬಂದಾಗ ಬರೀ ಎಲ್ಲ ಸ್ಟೀಲು, ಸ್ಟೀಲ್ ಕಾಯಿನ್ಸ್, ನಿಕ್ಕಲ್ಲು, ಸ್ಟೀಲ್ ಬರುತ್ತಲ್ಲ ಆ ಸ್ಟೀಲ್ ವ್ಯಾಪಾರ ಶುರುವಾಯಿತು. ಪೇಪರ್ ತುಂಡುಗಳು, ಪೇಪರ್ ಕಲಿಯುಗದಲ್ಲಿ ಇಷ್ಟೇ. ಪೇಪರ್ಗಳು ಹಿಂದೆ ಕೆಲವು ರಾಜರ ಕಾಲಕ್ಕೆಲ್ಲ ಚರ್ಮ ಉಪಯೋಗಿಸ್ತಿದ್ದಾರೆ, ಚರ್ಮದ ನಾಣ್ಯಗಳು. ಅದೆಲ್ಲ ಬದಲಾವಣೆ ಆಗ್ತಾ ಬಂತು. ಅಸತ್ಯವಾದಿ ಜನ, ಸತ್ಯವಾದಿ ಜನ, ಅಸತ್ಯವಾದಿ ಜನಗಳು. ಒಂದೊಂದಕ್ಕೆ ಬೆಳೆಗಳು ವರ್ಷಕ್ಕೆ ಮ್ಯಾಕ್ಸಿಮಮ್ 2 ಅಷ್ಟೇನೆ. ಅವು ಬರೋದು ಗ್ಯಾರಂಟಿ ಇಲ್ಲ, ಮ್ಯಾಕ್ಸಿಮಮ್ ಬರೋದು ಗ್ಯಾರಂಟಿ ಇಲ್ಲೇ ಇಲ್ಲ. ಅದಕ್ಕೆ ದುರ್ಭಿಕ್ಷ ಇತ್ಯಾದಿಗಳು ಬೇರೆ ಯುಗದಲ್ಲಿ ಕಡಿಮೆ, ಕೃತಯುಗದಲ್ಲಿ ಇಲ್ಲವೇ ಇಲ್ಲ. ಬೇರೆ ಯುಗದಲ್ಲಿ ಯಾವುದೋ ಲಕ್ಷಾಂತರ ವರ್ಷಕ್ಕೆ ಒಂದು ಸಲ, ಕಲಿಯುಗದಲ್ಲಿ ಈಗ ಯಾವ ಕಾಲಕ್ಕೆ ಏನಾಗುತ್ತೆ ಹೇಳಕ್ ಬರೋದೇ ಇಲ್ಲ. ಅತಿವೃಷ್ಟಿ ಅಕಸ್ಮಾತ್ ಮಳೆಯಾದ್ರೆ ಅತಿವೃಷ್ಟಿಯಾಗಿ ಡ್ಯಾಮೇಜ್ ಮಾಡಿಬಿಡುತ್ತೆ, ಅನಾವೃಷ್ಟಿಯಾಗಿ ಡ್ಯಾಮೇಜ್ ಮಾಡುತ್ತೆ. ಅಥವಾ ಯಾವುದೋ ಕಾಲದಲ್ಲಿ ಬರೋದೇ ಎಲ್ಲ ನಾಶ ಮಾಡಿಬಿಡುತ್ತೆ. ಕಾರಣ ಧರ್ಮವನ್ನು ಕೈಬಿಟ್ಟಂತೆ ಎಫೆಕ್ಟ್ ಶುರುವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ, ಧರ್ಮ ನಮ್ಮ ಜೀವನದ ಜೀವಾಳ ಅಂತ ಹೇಳೋದು ಅದರ ವೈಶಿಷ್ಟ್ಯ. ಈ ರೀತಿಯಲ್ಲಿ ನಾವು ಬಂದಾಗ ಈಗ 120 ವರ್ಷ ಏನು ಆರಂಭದಲ್ಲಿ 120 ವರ್ಷ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರ್ತದೆ. ಕೊನೆಗೆ ಎಷ್ಟು ಗೊತ್ತಾ, ಆಯುಷ್ಯ ಪರಮಾಯುಷ್ಯ ಬರೀ 20 ವರ್ಷ ಅಂತಷ್ಟೆ. 20 ವರ್ಷ, 20 ವರ್ಷದೊಳಗೆ ಎಲ್ಲ ಆಗ್ಬೇಕು ಇವನಿಗೆ. ಉಪನಯನ ಹೇಗೂ ಮಾಡ್ಕೊಂಬುದೆಲ್ಲ ಯೋಚನೆ ಇಲ್ಲ. ಹುಡುಗನ ಮಾಡ್ಬೇಕು ಅಲ್ಲೇನೇ ಇದು ರಾಜಕಾರಣ ಕಲೆ ಅಲ್ಲೂ ಕೂಡ ಗೌರ್ಮೆಂಟು ಒಂದು 5 ತಿಂಗಳು ಎಲೆಕ್ಷನ್ ಮಾಡ್ಬೇಕಾಗ್ತದೆ ಅಷ್ಟೇ. ಅವರೆಲ್ಲ ಹಸುಗಳು ಇಷ್ಟಿಷ್ಟು ಹತ್ರ ಆಗುತ್ತಂತೆ, ಕುರಿಮರಿ ಆದಾಗ ಆಗುತ್ತಂತೆ ಹಸುಗಳೆಲ್ಲ. ಮಳೆಗಳು ಹೇಗೆ ಹೇಳ್ತಾರೆ, ಮಳೆ ಬಂದಾಗ ಒಂದು ಹಸು ನಿಂತಿದ್ರೆ ಈ ಕೋಬಿನ ಮೇಲೆ ಮಳೆ, ಈ ಕೋಡಿ ಮೇಲೆ ಮಳೆ ಇಲ್ಲ. ಇಲ್ಲಿ ಇಲ್ಲಿ ಮಳೆ ಜಾಮೇಶ್ವರದಲ್ಲಿ ಇಲ್ಲ ಅಂತೀವಲ್ಲ, ಅಲ್ಲಿ ಹಾಗಲ್ಲ. ಇಲ್ಲಿಂದ ಇಲ್ಲಿ ಮಳೆ, ಇಲ್ಲಿ ಮಳೆ ಇಲ್ಲ. ಅಧ್ವಾನಮಯ 5-6 ವರ್ಷಕ್ಕೇನೆ ಸ್ತ್ರೀಯರು ಗರ್ಭಿಣಿಯಾಗಿ ಬಿಡ್ತಾರಂತೆ 10 ವರ್ಷದೊಳಗೇನೆ. ಅದು 20 ವರ್ಷ ಪರಮಾವಧಿ ಅಲ್ಲ, ಅಷ್ಟರೊಳಗೆ ಮುಗಿಬೇಕಾದ್ರಿಂದ ಆ ಶಾರ್ಟ್ ಪೀರಿಯಡ್ ಅದೆಲ್ಲ ಕೊಟ್ಟು ಮನುಷ್ಯನ ಆಯುಷ್ ಎಲ್ಲ ಕುಗ್ಗಿ ಹೋಗ್ತಾನೆ ಅಂತ ಹೇಳ್ತಾ. ಇದೆಲ್ಲ ಲೆಕ್ಕ ಇಲ್ಲಿಂದ ಬಂತು, ಧರ್ಮದ ಹಿನ್ನೆಲೆಯಲ್ಲಿ ಬಂತು. ಧರ್ಮೋ ರಕ್ಷಿತೆ ರಕ್ಷಿತ, ಧರ್ಮೋ ಧರ್ಮವಿದು ಉತ್ತಮ. ಇದೆಲ್ಲ ಮಾತು ಅರ್ಥ ಮಾಡಿಕೊಂಡ್ರೆ ಧರ್ಮ ನಮ್ಮ ಜೀವನದ ಅತ್ಯಂತ ದೊಡ್ಡ ಜೀವಾಳ. ಪಂಚಾಂಗ ಶ್ರವಣದ ಕಾಲಕ್ಕೆ ಧರ್ಮ ಉಳಿಸಲೇಬೇಕು ನಾವು. ಧರ್ಮ ಸಂರಕ್ಷಣೆ ಆಗಬೇಕು, ನಾವು ಬದುಕಬೇಕು. ಧರ್ಮ ಉಳಿ, ನಾವು ಕೂತಿದ್ದ ಬೋಟ್ ಉಳಿಸಿದ್ರೆ ನಾವು ಉಳಿತೇವೆ ಅಂತ ಅರ್ಥ. ಒಂದು ಬೋಟ್ ಮುಳುಗಿದ್ರೆ ಆ ಬೋಟ್ ಮುಳುಗಿ ನಾವು ಮುಳುಗ್ತೇವೆ. ಅದರಿಂದ ಒಂದು ಬೋಟ್ನಲ್ಲಿ ಕೂತು ಹೇಗೆ ಸಮುದ್ರ ದಾಟಬೇಕು ಹಾಗೆ ಧರ್ಮದ ಮೂಲಕ ನಾವು ದಾಟಬೇಕು. ಆ ಧರ್ಮಕ್ಕೆ ಏನೇ ಲೋಪ ಬಂದರೂ ಕೂಡ ಎಫೆಕ್ಟ್ ಆಗೋದು ನಮಗೆ. ಅವ ಎಲ್ಲರ ಬಿದ್ದ ಮೇಲೆ ಮತ್ತೆ ಎಲ್ಲದ್ದು ಬಿಡೋದಿಲ್ಲ, ಅದು ಎಲ್ಲರ ಬಿದ್ದ ಮೇಲೆ ನೋಕೆ ತೇಲಿ ಬಿಡುತ್ತೆ. ಆದ್ರೆ ಜನ ಯಾರು ಕೂತಿರೋದಿಲ್ಲ, ಅದನ್ನು ಎಲ್ಲ ಮುಳುಗೋಗಿರ್ತಾರೆ. ಆದಷ್ಟು ಧರ್ಮದ ಸಂರಕ್ಷಣೆ ಅಂದ್ರೆ ನಮ್ಮದೇ ಸಂರಕ್ಷಣೆಯನ್ನು ಎಚ್ಚರ ಕೊಡಲಿಕ್ಕೆ ಈ ಪಂಚಾಂಗ ಶ್ರವಣ ಬಹಳ ಮುಖ್ಯವಾದದ್ದು. ಅದರಲ್ಲೂ ಕೂಡ ಯುಗಾದಿ ಪ್ರತಿಯೊಂದು ಇನ್ನೊಂದು ಸ್ವಾರಸ್ಯ ಇದೆ. ಬ್ರಹ್ಮದೇವರಿಗೆ ಪರಾರ್ಧ ಕಾಲ ಅಂತ ಹೇಳಿಲ್ಲ, ಪರಕಾಲ. ಅದರಲ್ಲಿ 2 ಭಾಗ ಮಾಡಿಬಿಟ್ರೆ 50-50. ಬ್ರಹ್ಮದೇವರ 50 ವರ್ಷ ಮುಗಿದಿದೆ ಈಗ. ದ್ವಿತೀಯ ಪರಾರ್ಧದಲ್ಲಿ ಇದ್ದಾರೆ. ಪ್ರತಿನಿತ್ಯ ಜ್ಞಾಪಿಸ್ಕೊಳ್ಳೋಕೆ ಸಂಕಲ್ಪ ಮಾಡೋದು. ಶಿವಮೃತ್ತೆ ಶ್ರೀ ವಿಷ್ಣುವರಾಜ್ಞೆ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೇ ಅಂತ ಹೇಳ್ತೇವಲ್ಲ, ವಯೋಸ್ವತ ಬನ್ವಂತರೆ. ಶ್ವೇತ ಬ್ರಹ್ಮದೇವರ ಈ 2ನೇ ಪರಾರ್ಧ ಶುರುವಾಗೋದು ಮೊದಲನೇ ಕಲ್ಪಕ್ಕೆ ಶ್ವೇತವರಾಹ ಕಲ್ಪ ಅಂತ ಹೇಳಿ. ಅದರಲ್ಲಿ ಮೊದಲ ದಿವಸ ಇದು ಬ್ರಹ್ಮದೇವರ ಮೊದಲ ದಿವಸ. ದ್ವಿತೀಯ ಪರಾರ್ಧದಲ್ಲಿ ಫಸ್ಟ್ ಡೇ ಇದು. ಇನ್ನು ಮಧ್ಯಾಹ್ನ ಆಗಿಲ್ಲ ಅವರಿಗೆ, ಇನ್ನು ಸಂಗವಕಾರದಲ್ಲಿ ಇದ್ದಾರೆ ಬ್ರಹ್ಮದೇವರು. ಅಷ್ಟೇ ಅಂಥ ಕಾಲದಲ್ಲಿ ನಾವಿರೋದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮದೇವರ ಕಾಲಮಾನ ಜಸ್ಟ್ 50 ವರ್ಷ ಮುಗಿದಿದೆ. ಬ್ರಹ್ಮದೇವರು ಯೋಚನೆ ಮಾಡ್ತಾರಂತೆ, ಭಾಗವತಲ್ಲಿ ಹೇಳ್ತಾರೆ, ನಂಗೆ ಆಗಲೇ 50 ವರ್ಷ ಆಯ್ತಲ್ಲ ಅಂತ ಗಾಬರಿ ಆಗ್ತಾರಂತ. ಅವ್ರು ಎಷ್ಟು ದಿವಸದಾಗ ಗೊತ್ತೇ ಅವರಿಗೆ, ನಮಗಿನ್ನು ಜಸ್ಟ್ 80 ಜಸ್ಟ್ 70 ಅಂತ ಕೂತಿರ್ತಾರೆ ಮನುಷ್ಯ. ಈಗ ಸಂಧ್ಯಾದವಾಗ ಇನ್ನೂ ಜಸ್ಟ್ 70 ಅಂದ್ರೆ ಇನ್ನೇ ಸ್ಥಿತಿ ಅಂತಕೊಂಡು ಯೋಚನೆ, ಇನ್ನೂ ತಿನ್ಬೇಕು ಅಂತ ತಿಳ್ಕೊಂಡ್ರಿಗೆ ಅರ್ಥ ಏನದಕ್ಕೆ? ಆ ಬ್ರಹ್ಮದೇವರ ಜೀವನದಿಂದ ಕಲಿಬೇಕಾದ ದೊಡ್ಡ ಪಾಠ. ಅದಕ್ಕೆ ಅವರು ದೊಡ್ಡ ಜೀವೋತ್ತವರು ಅಂತ ಅನಿಸ್ಕೊಂಡು ಪ್ರತಿ ಸಮಯದಲ್ಲೂ ಅಲರ್ಟ್ ಆಗಿರ್ತಾರೆ, ಪ್ರತಿ ಕ್ಷಣದಲ್ಲಿ ಅಲರ್ಟ್ ಆಗಿರ್ತಾರೆ. ಎಕ್ಸಾಮ್ ಅಲ್ಲಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅನ್ನು ವಾಚ್ ಮಾಡ್ತಿರ್ತಾರೆ. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಒಂದು ಕ್ಷಣ ಹೋದರೆ ವಾಪಸ್ ತರೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ನೋಬಡಿ ಕ್ಯಾನ್ ಬ್ರಿಂಗ್ ಇಟ್ ಬ್ಯಾಕ್. ವಾಪಸ್ ಬರದೇ ಇರತಕ್ಕಂಥ ಪ್ರವಾಹ ಅಂದ್ರೆ ಕಾಲ ಒಂದೇ, ಇನ್ನೆಲ್ಲ ವಾಪಸ್ ಬರೋದು, ಕಾಲ ಮಾತ್ರ ಬರೋದಿಲ್ಲ, ರೀಸೈಕಲ್ ಇಲ್ಲ, ಕಾಲಕ್ಕೆ ಹೋಗ್ತಾನೆ ಇರುತ್ತಾಗ್ಲಿ. ಅದನ್ನ ಅರ್ಥ ಮಾಡ್ಕೊಂಡ್ರೆ, ಸಾ ಹಾನಿ ತನ್ ಮಹಚ್ಛಿದ್ರಂ ಸಾಚಾಂಧ ಜಡ ಮೂಕತ ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತೆ. ಒಂದು ಕ್ಷಣ ದೇವರನ್ನು ಮಾತ್ರ ಕೂಡ ಅದು ನಮ್ಮ ಜೀವನದ ವ್ಯರ್ಥ ಕ್ಷಣ ಅಂತ ಕರೀತಾರೆ. ಬರೀದೆ ಕೂತ ಕ್ಷಣ ವಿದ್ಯಾರ್ಥಿ ವ್ಯರ್ಥ ಕ್ಷಣ ಅಂತ ಕರೆಸಿರ್ತಾನೆ. ಎಷ್ಟೊತ್ತು ಕೂತಿದ್ದೀರಿ, ಏನು ಬರೆದಿದ್ದೀನಿ ನೋಡ್ತಾರೆ ಅಷ್ಟೇ. ಅದರ್ಥ ಟೀಕಾರ ಎಷ್ಟು ದಿವಸಿದ್ರು ಗೊತ್ತಾ? 50 ವರ್ಷ ಕೂಡ ಇಲ್ಲ ದೇತನ ತೆರೆದಿದ್ದು, ನಾಟ್ ಇವನ್ 50. ಅವ್ರ ಹೆಸರು ಎಷ್ಟು ಕೋಟಿ ವರ್ಷ ಆದರೂ ಹೋಗೋದಿಲ್ಲ ಅಂತ ಪುಣ್ಯಾತ್ಮರು. ಇವತ್ತು ಶಾಸ್ತ್ರ ಪ್ರಪಂಚ ಇರೋವರೆಗೂ ಜಯತೀರ್ಥ ನೆನೆಸ್ಬೇಕು. ಆಚಾರ್ಯ ಬಿಟ್ಟುಬಿಡಿ, ಇರೋದೇ ಶಾಸ್ತ್ರ ಅವರಿಂದ. ಸರ್ವಮೂಲ ಗ್ರಂಥಕಾರರು, ಎಂಥ ರಾಘವೇಂದ್ರ ಸ್ವಾಮಿಗಳು, ಎಂಥ ಮಹಾನವರು, ಎಂಥ ವಾದಿರಾಜರು, ಎಂಥ ರಘುತ್ತಮರು, ಎಂಥ ವ್ಯಾಸರಾಜರು, ಒಬ್ಬೊಬ್ಬರು ನೆನೆಸಿಕೊಂಡ್ರೆ ಸಾಕು ನಮ್ಮ ಜನ್ಮ ಸಾರ್ಥಕ ಆಗಬೇಕು, ನಮಗೆ ನಾಚಿಕೆನೂ ಆಗಬೇಕು. ಎಂಥೆಂಥ ಕೆಲಸ ಮಾಡಿದ ಮಹಾನುಭಾವ ಅವರು ಮಾಡಿದ್ರ ಹತ್ರ ಕೂಡ ಇಮ್ಯಾಜಿನ್ ಮಾಡ್ಲಿಕ್ಕೆ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದಮೇಲೆ ನಮಗೆ ಎಂಥ ಜೀವನ, ಅವರ ಜೀವನ ಪರಮ ಸಾರ್ಥಕವಾದ ಜೀವನ. ದೇವರವನ್ನು ಕಲಿಯುಗದಲ್ಲಿ ಯಾತಕ್ಕೆ ಕಳಿಸಿದೆ ಅಂದರೆ ಕಲಿಯುಗದಲ್ಲಿ ಸಾಧನೆ ಮಾಡಲಿಕ್ಕೆ ಬರುತ್ತೆ ನೋಡಿ ಅಂತ ತೋರಿಸೋದಕ್ಕೋಸ್ಕರ. ಕಲಿಯುಗದಲ್ಲಿ ಸಾಧನೆ ಮಾಡಲಿಕ್ಕೆ ಬರುತ್ತೆ, ಅವ್ರು ಮಾಡಿದ್ದಾರಲ್ಲ ಅವರೆಲ್ಲ. ಇವರು ಪುಸ್ತಕ ಬರೆಯ ಕೆಲಸ ಕೊಟ್ಟಿಲ್ಲ ನಮಗೆ, ಬರೆದ್ರೆ ಓದಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಮನೇಲಿ ಇಟ್ಕೊಳ್ಳಿ ಕೊನೆ ಪಟ್ಟ, ಅದು ಆಗೋದಲ್ಲಿ ಇನ್ನೇನು ಮಾಡಬೇಕಾಗ? ಟೆಕ್ಸ್ಟ್ ಬುಕ್ ಇಟ್ಕೊಳ್ಳೋದು ವಿದ್ಯಾರ್ಥಿಗೆ ಒಳಗೋಗಲು ಅಡ್ಮಿಷನ್ ಇದ್ದಾಗ ಟೆಕ್ಸ್ಟ್ ಬುಕ್ ಇದ್ದ ತಕ್ಷಣ ಓ ವಿದ್ಯಾರ್ಥಿ ಅಂತ ಕರೀತಾರೆ. ಒಂದು ಟೆಕ್ಸ್ಟ್ ಬುಕ್ ಇಟ್ಕೊಂಡಿಲ್ಲ ಸರ್ವ ಮನೆ ವಿದ್ಯಾರ್ಥಿಗಳಲ್ಲ ಅಂತ ನಾವೇ ಡಿಕ್ಲೇರ್ ಮಾಡ್ಕೊಂಡಾಗ ಲೆಕ್ಕ. ನಾಟ್ ಇಂಟ್ರೆಸ್ಟೆಡ್ ಇನ್ ನಾಲೆಡ್ಜ್ ಅಂತ ಅರ್ಥ. ಇಂಟ್ರೆಸ್ಟ್ ಸಮ್ವೇರ್ ಎಲ್ಸ್, ಅದು ಸರಿಯಲ್ಲ. ನಮ್ಮ ಜೀವನದಲ್ಲಿ ದೊಡ್ಡ ಒಂದು ಗುರಿ ಮಾಡ್ಕೋಬೇಕು. ಇಂಥ ಸಬ್ ಕಲಿಯುಗದಲ್ಲೂ ಕೂಡ ವರ್ಷ ಲೆಕ್ಕ ಹಾಕಬೇಕಾದ್ರೆ 60 ಸಂವತ್ಸರ ಅಂತ ಮಾಡುತ್ತೆ. ಕಾಲಚಕ್ರ ಅಂತ ಕರೀತು, ಕಾಲಚಕ್ರ. ಅದಕ್ಕೆ 60 ಇದು ಮೇನ್ ಆಕ್ಸಿಸ್ ಇದೆ, 60 ಅದಕ್ಕೆ ಭಾಗಗಳು. ಅದರಲ್ಲಿ ಪ್ರಭವ ವಿಭವ ಅಂತ ಹೇಳಿಬಿಟ್ಟು ಸಂವತ್ಸರ ವಿಭಾಗ ಮಾಡ್ತಾರೆ. ಅದರಲ್ಲಿ ವಿರೋಧಿ ನಾಮ ಸಂವತ್ಸರ ಇದೆ. ವಿರೋಧಿ ಸರ್ವಧಾರಿ ಮುಗಿತು, ವಿರೋಧಿ ಪ್ರಾರಂಭವಾಗಿ. ಸರ್ವಧಾರಿ ಎಲ್ಲ ಹೆಸರುಗಳು ದೇವರುವೆ, ಸ್ವಲ್ಪ ಸಂವತ್ಸರ ಹೆಸರು ದೇವರುವೇನೆ. ಪ್ರಭವ ವಿಭವ ಅಹಂ ಸರ್ವಸ್ಯ ಪ್ರಭವ, ಅವನು ಗೀತೆಯಲ್ಲಿ ಹೇಳ್ತ, ನಾನೇ ಪ್ರಭವ ಅಂತ ಹೇಳಿದ್ದ. ಅವನಿಂದ ಹುಟ್ಟಾಗೋದ್ರಿಂದ ಪ್ರಭವ ವಿಭವ ಅಂದ್ರೆ ಐಶ್ವರ್ಯ ತಂದುಕೊಡೋದು. ಸರ್ವಧಾರಿ ಎಲ್ಲವನ್ನು ಧರಿಸಿರೋನು ಪರಮಾತ್ಮ. ಇದು ವಿರೋಧಿ, ವಿರೋಧಿ ನಮಗೆ ಹೆಸರು ಕೇಳಿದ್ರೆ ಗಾಬರಿ ಆಗಿಬಿಡುತ್ತೆ. ನಮ್ಗೆ ವಿರೋಧಿ ಇದು, ಇನ್ನು ಬಿಡೋರಿಯ ಧರ್ಮ ಭಾರಿ ಅನುಕೂಲ. ವಿರೋಧಿ ರೀ, ಅದಕ್ಕೆ ಮಾಡೋದೇ ಇಲ್ಲ ಧರ್ಮ ನಾವು. ಅದಕ್ಕೆ ಹೇಳ್ತಾರೆ ವಿರೋಧಿ ವಿಘ್ನಗಳನ್ನ ರೋಧನ ಮಾಡುತ್ತೆ ಅಂತ ಅರ್ಥ. ವಿ ಅಂದ್ರೆ ವಿಘ್ನ, ಸಾಧನೆ ವಿಘ್ನವನ್ನ ತೆಗೆದಾಕ್ತಾನೆ. ಅದಕ್ಕೆ ವಿರೋಧಿ ಅಂತ ಭಗವಂತನ ಹೆಸರು. ವಿರೋಧಿ ಪ್ರತೀಪ, ವಿರೋಧಿ ಅಂದ್ರೆ ವಿರುದ್ಧವಾದವು. ಅಧರ್ಮಕ್ಕೆ ವಿರೋಧಿ ಅನ್ನೋದು ಧರ್ಮಕ್ಕೆ ವಿರೋಧಿ ಅಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ಇವೆಲ್ಲ ನಮ್ಮ ಜನ ದಿನಭವಿಷ್ಯ ಓದ್ತಾರೆ. ಏನ್ ಮಾಡ್ಲಿ ಬಿಡ್ಲಿ ದಿನಭವಿಷ್ಯ ಓದ್ದೇ ಇರೋದಿಲ್ಲ. ದೇವರು ಬಿಟ್ಟರು ಭವಿಷ್ಯ ಬಿಡೋದಿಲ್ಲ, ದೇವರು ಬಿಟ್ಟರೆ ಭವಿಷ್ಯ ಇಲ್ಲ ಅಂತ ಗೊತ್ತಿಲ್ಲ ಇವರಿಗೆ, ಅದು ಮುಖ್ಯ. ದೇವರು ಬಿಟ್ಟರೆ ಭವಿಷ್ಯನೇ ಇಲ್ಲ, ಭವಿಷ್ಯ ಕೇಳಿದ್ದು ಕೇಳಿದ್ದೇನೆ. ಮನೆ ವಾಸ್ತು ಮನೆ ವಾಸ್ತು ಅಂತಾರೆ, ಮನಸ್ಸಿನ ವಾಸ್ತುನೇ ಸರಿಯಿಲ್ಲ. ಮನೆ ವಾಸ್ತು ತಗೊಂಡು ಏನ್ ಮಾಡ್ತೀರಿ? ಮನಸ್ಸಿನ ವಾಸ್ತು ಕೆಟ್ಟೋದ್ರೆ ಮನೆ ವಾಸ್ತು ನೀವು ಬಂಗಾರದ ಮನೆ ಇಟ್ಟರು ಹಣೆ ಬರ ಅಷ್ಟೇನೆ. ಮನಸ್ಸು ವಾಸ್ತು ಸರಿ ಇದ್ರೆ ನಿಮಗೆ ಓದಿ ಹಾಕಿರಿ, ನೀವು ಪಾಕಿಸ್ತಾನದಲ್ಲಿ ಹಾಕಿದ್ರು ಹರಿದೇವ ಪರ ಹರಿದೇವ ಗುರು ಅಂತ ಕೊಡ್ತಾನು. ಮನಸ್ಸಿನ ವಾಸ್ತು ಸರಿ ಇದ್ರೆ, ಮನಸ್ಸಿನ ವಾಸ್ತು ಹೃದಯದಲ್ಲಿ ದೇವರಿರ್ಬೇಕು, ಅದು ಮನಸ್ಸಿನ ವಾಸ್ತು. ಮನೆಗೆ ದೇವ್ರ ಮನೆ ಹಾಗೋ, ನಮ್ಮ ದೇಹಕ್ಕೆ ದೇವ್ರ ಮನೆ ಅಂದ್ರೆ ಹೃದಯ. ಅದನ್ನೇ ಭಗವಂತ ಈಶ್ವರ ಸರ್ವಭೂತಾನಾಂ ಹೃದಯೇ ಅರ್ಜುನ ತಿಷ್ಠತಿ. ಹೃದಯ ಅಂದ್ರೆ ದೇವ್ರ ಮನೆ. ಹೃದಯದಲ್ಲಿ ಯಾವಾಗ ದೇವರಿರ್ತಾನೋ ನಮ್ಮ ದೇಹ ಕೃತಜ್ಞದ ದೇಹ ಇದ್ದಾಗ ಲೆಕ್ಕ ಗೊತ್ತಾ, ಟೋಟಲ್ ಚೇಂಜ್ ಆಗಿಬಿಟ್ಟು. ಅದು ದೇವ್ರನ್ನ ಬಿಟ್ಟು ಬಿಟ್ಟಾಗ ಕಲಿ ಎಂಟ್ರ್ ಆಗ್ತಾನೆ. ಮನೆ ಖಾಲಿ ಇರೋದಿಲ್ಲ, ಬಿಡ್ತಿರ್ಲಿಕ್ಕೆ ಜನ ಕಾಯ್ತಿರ್ತಾರಲ್ಲ, ದೇವರಿಲ್ಲ ಅಂದ್ರೆ ದೆವ್ವ ಬಂದೇ ಬರುತ್ತೆ, ಬಿಡೋದಿಲ್ಲ. ಅದಕ್ಕೆ ಬೀದಿಗೆ ಒಬ್ಬ ಭಗವಾನ್ ಬರೋ ಕಾಲ ಇದು. ಯಾವಾಗ ದೇವ್ರನ್ನ ಬಿಟ್ಟು ಬಿಡ್ತಾನೆ, ಯಾರ್ಯಾರೋ ಬಂದು ಕೂತ್ ಬಿಡ್ತಾರೆ ಅದ್ರ. ಆ ಹಿನ್ನೆಲೆಯಲ್ಲಿ ದೇವರನ್ನ ನಾವು ಯಾರು ನಂಬ್ತೀರೋ ಅವರಿಗೆ ಪರಮಾತ್ಮ ತಾನು ಎಲ್ಲ ವಿರೋಧದ ಸ್ವಾಮಿ ಅವನು ದೇವರು. ದುಃಖ ಸ್ವಾಮಿ ಹೇಗೆ ದುಃಖಿನೋ, ವಿರೋಧದ ಸ್ವಾಮಿ ವಿರೋಧಿ. ಆಚಾರ ದುಃಖಿ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ. ದುಃಖ ಸ್ವಾಮಿ ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದ ವೃತ್ತೇರ್ಹಿ ಕಾರಣ. ಸ್ವಾತಂತ್ರ್ಯ ಒಂದು ಶಬ್ದದ ವೃತ್ತಿಗೆ ಕಾರಣ, ಇನ್ನೊಂದು ತದ್ಗತತ್ವ ಅನುಭವಿಸೋದು ಇನ್ನೊಂದು ಕಾರಣ. ಪರಮಾತ್ಮ ಎಲ್ಲ ವಿರೋಧಿಗಳ ಸ್ವಾಮಿ ಆದ್ದರಿಂದ ಅವನು ಹಿಡಿದ ಮೇಲೆ ವಿರೋಧಿಗಳೇ ನಮಗಿರೋದಿಲ್ಲ. ಯಾವ ಧರ್ಮಕ್ಕೂ ವಿರೋಧ ಬರದಂತೆ ಬದುಕಬೇಕು ಅಂದರೆ ದೇವರನ್ನು ಆರಾಧನೆ ಮಾಡಿ ಅಂತ ಹೇಳೋ ಸಂವತ್ಸರ ಇದು. ವಿರೋಧಿ ನಾಮ ಸಂವತ್ಸರ ಅಂತ ಕರೀತಾರೆ. ಇವತ್ತು ಯುಗ ಶ್ವೇತವರಾಹ ಕಲ್ಪದ ಪ್ರಾರಂಭದ ದಿವಸ ಇದು, ಅದಕ್ಕೇನೆ ಯುಗಾದಿ ಅಂತ ಕರೀತಾರೆ. ಶ್ವೇತವರಾಹ ಕಲ್ಪದ ಪ್ರಾರಂಭ ದಿವಸ, ಬ್ರಹ್ಮದೇವರ ದ್ವಿತೀಯ ಪರಾರ್ಧದ ಮೊದಲ ದಿವಸದ ಜ್ಞಾಪಕವಾಗಿ ಯುಗಾದಿ ಯುಗಾದಿ ಅಂತ ಕರೀತಾರೆ. ಯುಗಾದಿ ಏನು ಹೆಸರು ದೇವರದ್ದೇ, ಯುಗಾಧಿಕೃತ್ ಯುಗಾವರ್ತಃ. ವಿಷ್ಣು ಸಹಸ್ರ ಯುಗಾಧಿಕೃತ್, ಯುಗಾದಿ ಮಾಡೋದು ಯಾವನು? ಭಗವಂತನೇ. ಯುಗಕ್ಕೆ ಆದಿ ತರೋದು ಅವನೇ. ಆದ್ರಿಂದಾಗಿನೆ ಪರಮಾತ್ಮ ಪಯನೆಯರಂತೀವಲ್ಲ ಹಾಗೆ, ಮೊದಲು ಎಲ್ಲದಕ್ಕೂ ಆರಂಭ ಅಂದ್ರೆ ಭಗವಂತನಿಂದ ಆಗಬೇಕು. ಯುಗಾವರ್ತ, ಯುಗಗಳನ್ನು ಆವರ್ತನೆ ಮಾಡಿಸೋದು ಪರಮಾತ್ಮನೆ, ಆಟೋಮೆಟಿಕ್ ಅಲ್ಲ. ಗಾಳಿ ಇರಬಹುದು, ತಿರ್ಸಕ್ಕೊಂದು ಮಿಷನ್ ಬೇಕಲ್ಲ, ಮತ್ತು ಪರಮಾತ್ಮ ಕೆಲಸ ಮಾಡಿದ ಅವನು, ಯಂತ್ರನೋವನೇ ಡ್ರೈವರ್ ಅವನೇ ಎಲ್ಲವೂ ಅವನೇ ಆಗಿ ನಿಂತಿದ್ದಾನೆ ಪರಮಾತ್ಮ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತ ಪರಮಾತ್ಮ ವಿರೋಧಿ ಸಂವತ್ಸರದಲ್ಲಿ ನಮ್ಮ ಸಾಧನೆಗೆ ಯಥಾ ಪ್ರಕಾರ ವೃಷಭೂರ್ತಿ ಚೈತ್ರ ಮಾಸದಿಂದ ಹಿಡಿದು ಫಾಲ್ಗುಣ ಮಾಸದವರೆಗೆ ಒಂದು ಶಾರ್ಟ್ ರಿವ್ಯೂ ಮಾಡಿದರೆ ಏನೇನಿದೆ ಎಂದು ಗೊತ್ತಾಗುತ್ತೆ. ಮೊದಲನೇದಾಗಿ ಇವತ್ತು ಶುಕ್ರವಾರ ಯುಗಾದಿ ಪ್ರಾರಂಭವಾಗಿದೆ. ಯಾವ ವಾರ ಶುರುವಾಗುತ್ತೋ ಆತ ಅದಕ್ಕೆ ರಾಜ ಅಂತ ಹೆಸರು. ಶುಕ್ರವಾರ ಆದರೆ ಶುಕ್ರ ಇದಕ್ಕೆ ರಾಜ, ಅದು ಚಂದ್ರ ಮಂತ್ರಿ, ಅದು ಅವ್ರ ಮಿನಿಸ್ಟ್ರಿ. ಇದು ನಮ್ಮ ಈ ಮಿನಿಸ್ಟ್ರಿ ಬೇರೆ, ಆ ಮಿನಿಸ್ಟ್ರಿ ಬೇರೆ, ಅದು ಸ್ಪಿರಿಚುವಲ್ ಮಿನಿಸ್ಟ್ರಿ, ಇದು ಪೊಲಿಟಿಕಲ್ ಮಿನಿಸ್ಟ್ರಿ ಅಷ್ಟೇ. ಶುಕ್ರ ರಾಜನಾಗಿರೋದ್ರಿಂದ ಶುಕ್ರ ದಿಶೆ ಇದ್ದವರಿಗೆ ಶುಕ್ರ ಯುಗಾದಿ ಭಾರಿ ಶ್ರೇಷ್ಠ ಯುಗಾದಿ, ವರ್ಷ ಪೂರ್ತಿ ಭಾರಿ ಶುಭ. ಇನ್ಯಾಲ ನೋಡ್ಬೇಕಾಗೇ ಇಲ್ಲ, ಅದು ಹೇಳ್ತಾರ ಬಿಟೋಪವರಿದ್ದ ಎಲ್ಲದನ್ನು ಬಿಟ್ ಮಾಡಿ ಹೋಗ್ಬಿಡುತ್ತೆ. ಶುಕ್ರವಾರ ಜನ್ಮದಿನವಾಗಿದ್ದರೆ, ಶುಕ್ರವಾರ ಯುಗಾದಿ ಬಂದಿರೋದ್ರಿಂದ ಶುಕ್ರ ದಿಶೆ ಇದ್ದವರಿಗೆ ವರ್ಷ ಪೂರ್ತಿ ಎಲ್ಲದನ್ನು ಬಿಟ್ ಮಾಡಿ ಒಳ್ಳೆದಾಗಲಿ ಶುರುವಾಗಿಬಿಡುತ್ತೆ. ಅದು ನೆನಪಿರಬೇಕು. ಆ ಹುಟ್ಟಿದ ದಿವಸ ಅಂಬುದು ಪರ್ವಕಾಲ, ಅವ್ನು ಭಾಳ ಜನ ಗೊತ್ತಿಲ್ಲ, ಸ್ವಲ್ಪ ಜಸ್ಟ್ ಅಬ್ಸರ್ವ್ ಮಾಡಿ. ಹುಟ್ಟಿದ ದಿವಸನ ಪರ್ವಕಾಲ ಅಂತ ಕರೀತಾರೆ. ಜೀವನದಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾ ಹೋದರೆ ಅಥವಾ ಏನೇನು ಒಳ್ಳೆಯದು ಕೆಟ್ಟದ್ದು ಹೆಚ್ಚೆಚ್ಚಾಗುತ್ತೆ, ಶುಕ್ರವಾರನೇ ಆಗುತ್ತೆ ಸಾಮಾನ್ಯವಾಗಿ. ಶುಕ್ರವಾರ ಜನ್ಮದಿವಸವಾಗಿದೆ, ಶನಿವಾರ ಆಗಿದೆ ಶನಿವಾರನೇ ಆಗುತ್ತೆ. ಅದು ಅಬ್ಸರ್ವ್ ಮಾಡಿ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ಗೊತ್ತಿರ್ತಲ್ಲ, ಕೊನೆ ಪಕ್ಷ ಡೇಟ್ ಆಫ್ ಏನೋ ಗೊತ್ತಿರ್ತದಲ್ಲ, ಸುಮ್ಮನೆ ವಾಚ್ ಮಾಡ್ತಾ ಹೋಗಿ. ನಿಮ್ಮ ಒಳ್ಳೆ ಹೆಚ್ಚಾಗಿ ಒಳ್ಳೆಯದುಗಳೆಲ್ಲ ಆಗೋದು ಆ ವಾರದಲ್ಲಿ ಆಗ್ತಾ ಬರುತ್ತೆ. ಅದಕ್ಕೇನೆ ಅವತ್ತಿನ ದಿವಸ ನಿಷಿದ್ಧ ಕಾರ್ಯವನ್ನು ಎಂದೂ ಮಾಡಬಾರ್ದು, ಅದು ವಿಶೇಷವಾಗಿ ಮಾಡಬಾರ್ದು ಅಂತ ಹೇಳ್ತಾರೆ. ಜನ್ಮ ನಕ್ಷತ್ರ, ಜನ್ಮ ದಿವಸ ಅದೆಲ್ಲ ಬಹಳ ಶ್ರೇಷ್ಠವಾದ ಪರ್ವಕಾಲಗಳು. ಶುಕ್ರವಾರ ಆದಿದ್ರೆ ಯೋಚನೆ ಇದೆ. ಇನ್ನು ಮುಂದೆ ಈ ಒಟ್ಟಾಗಿ ವಿರೋಧಿ ಸಂವತ್ಸರದ ವಿಶೇಷ ಅಂದ್ರೆ ಇದು ಒಳ್ಳೆ ಸಂವತ್ಸರ. ಮೊದಲೇ ಹೇಳಿದ್ದೆ ಶಾಸ್ತ್ರದ ಪ್ರಕಾರ ವಿರೋಧಿ ನಾಮ ಸಂವತ್ಸರ ಬಹಳ ಒಳ್ಳೆ ಸಂವತ್ಸರ. ಚಂದ್ರ ರಾಜನಾಗೋ, ಶುಕ್ರ ರಾಜನಾಗೋದು, ಚಂದ್ರ ಮಂತ್ರಿ ಆಗೋದು, ಅವರೆಲ್ಲ ಕೂಡ ಬಹಳ ಒಳ್ಳೆಯ ಲಕ್ಷಣಗಳು ಅಂತ ಹೇಳಿದ್ರು. ಆದಷ್ಟು ಬಹಳ ಒಳ್ಳೆಯದಾಗುತ್ತೆ, ಸಾಮಾನ್ಯ ಆಗೋದಿಲ್ಲ. ಯಾತಕ್ಕೆ ಅಂದ್ರೆ ಧರ್ಮ ಇದ್ದವರಿಗೆ ಇವೆಲ್ಲ ಕೂಡ. ಕ್ವಶನ್ ಪೇಪರ್ ಡಿಫಿಕಲ್ಟ್ ಈಸಿ ಅಂತ ಯಾರಿಗೆ ಕ್ಲಾಸ್ಗೆ ಹೋದವನಿಗೆ, ಕ್ಲಾಸ್ಗೆ ಹೋಗೋದವ್ರಿಗೆ ಡಿಫಿಕಲ್ಟ್ ಅಷ್ಟೋ ಈಸಿ ಅಷ್ಟವನಿಗೆ ಅರ್ಥನೇ ಇಲ್ಲ. ಅದು ಆ ಫೀಲ್ಡಲ್ಲಿ ಇದ್ದವರಿಗೆ ಅರ್ಥ ಆಗ್ತದೆ ಅಷ್ಟೇ. ಧರ್ಮಾಚರಣೆ ಮಾಡೋರಿಗೆ ವಿರೋಧಿ ನಾಮ ಸಂವತ್ಸರ ಬಹಳ ಒಳ್ಳೆ ಸಂವತ್ಸರ. ಎಲ್ಲ ರಾಜ ಮಂತ್ರಿ ಅರ್ಘಾಧಿಪ ಸೇನಾಧಿಪ ಎಲ್ಲರೂ ಒಳ್ಳೆಯ ಕೊಡದೆ, ಅದರಲ್ಲಿ ಕೆಟ್ಟದಿರೋದು ಆಲ್ಮೋಸ್ಟ್ ಬರೀ 10% ಅಷ್ಟೇ, ಒಳ್ಳೇದು 90% ಇರೋ ಸಂವತ್ಸರ ಇದೆ. ಸಾಮಾನ್ಯಗಿಂತ ಸಂವತ್ಸರ ಭಾರಿ ರೇರ್ ಇದೆ. ಅದು ಸ್ವಲ್ಪ ಸಂಧ್ಯಾನೆ ಮಾಡಿದ್ರೆ ಫುಲ್ ಫಲ ಕೊಡ್ತಕ್ಕಂಥ ಕಾಲ ಇತ್ತು. ಅದು ಸ್ವಲ್ಪ ಮಾಡಬಾರದು, ಮತ್ತೆ ಪೂರ್ತಿ ಮಾಡೇ ನೋಡಬೇಕಾಗಿತ್ತು. ಮೂರೊತ್ತು ಸಂಧ್ಯಾವನ್ನೆ ಮಾಡಿ ದೇವ್ರ ಪೂಜೆ ಮಾಡಿ ಅವನ ಅನುಭವಿಸಿ ನೋಡಿ ಫಾಸ್ಟೆಸ್ಟ್ ಸಾಧನೆ ಆಗುತ್ತೆ. ಆದ್ರಿಂದ ಅದು ಸಂಕಲ್ಪ ಮಾಡಬೇಕು, ಇನ್ನ ಮೇಲೆ ಸರಿಯಾಗಿ ನಡ್ಕೋತೇವೆ ಅಂತ ಮಾಡಿ ಸ್ವಲ್ಪ ದಿವಸ ವಾಚ್ ಮಾಡಿಬೇಕಾದ್ರೆ ಒಂದು ತಿಂಗಳು ನೋಡಿಬಿಡಿ ಎಷ್ಟು ಚೇಂಜಸ್ ಆಗಿರುತ್ತೆ ಗೊತ್ತಾಗುತ್ತೆ. ಹಾಗೆ ಸಂವತ್ಸರ ಇರೋದೇ ಹಾಗದು. ಬಿಟ್ಟವರಿಗೆ ಮಾತ್ರ ಯಥಾ ಪ್ರಕಾರ ಪ್ರತಿ ವರ್ಷದಂತೆ ಗೋಳೆ ಇರ್ತದೆ ಹೊರತು ಅದು ತಪ್ಪ. ಯಾವ ಸಂವತ್ಸರ ತಗೊಂಡ್ರೆ ಅಷ್ಟೇ, ಈ ಕುರುಡನಿಗೆ ಸೂರ್ಯ ಹುಟ್ಟಿದ್ರೆ ಅಷ್ಟೇ, ರಾತ್ರಿ ಇದ್ರು ಅಷ್ಟೇ, ಕಣ್ಣೆ ಇಲ್ಲ ಅಂದ್ರೆ ಹಗಲೇ ಏನು ರಾತ್ರಿ ಏನು. ಅವರಿಗೆ ಒಂದು ಮಾತಿದೆ, ಹುಚ್ಚಿಗೆ ಅತ್ತೆ ಮನೆಯನ್ನು ತೋರ್ ಮನೆಯನ್ನು ಅಂತಾರಲ್ಲ, ಹಾಗೆ ಎಲ್ಲ ಹುಚ್ಚ ಆಸ್ಪತ್ರೆಗೆ ಹೋಗದೆ ವಾಸಿ ಎರಡು ಬಿಟ್ಬಿಟ್ಟು. ಆ ದೃಷ್ಟಿಯಿಂದ ಧರ್ಮ ಹಿಡಿದವರಿಗೆಲ್ಲ ಹೇಳೋ ಮಾತುಗಳಿವೆಲ್ಲ. ಪಂಚಾಂಗ ಶ್ರವಣ ನಾವು ಯೋಚನೆ ಮಾಡಿ, ಈ ಜನ ಧರ್ಮ ಬಿಟ್ಬಿಟ್ಟಿದ ನಮಗೆ ಆಗುತ್ತಾ ಅಂತ ಕೇಳಿದ್ರೆ ಇದು ಮ್ಯಾಜಿಕ್. ಅಷ್ಟು ಜನ ಕೂತರು ಕೂಡ ಸರಿಯಾಗಿ ಓದ್ದವನೇ ಪಾಸ್ ಆಗ್ತಾನೋ, ಇಷ್ಟು ಜನದ ಮಧ್ಯೆ ಸರಿಯಾಗಿದ್ದರೆ ದೇವರೊಳಗೆ ಮಾಡೇ ಮಾಡ್ತಾನೆ, ಮತ್ತೆ ಅಷ್ಟು ಜನಗಳ ಕಷ್ಟದ ಮಧ್ಯೆನೂ ಸುಖವಾಗಿರ್ತಾರೆ. ಇದು ಮ್ಯಾಜಿಕ್ ಅದು. ಅದಕ್ಕೆ ಧರ್ಮ ವಿಶ್ವಾಸ ಬರೋದು ಹಾಗೆ ಭಗವಂತ ಹೇಳ್ತಾನೆ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಸ್ವಲ್ಪ ಧರ್ಮಾಚರಣೆ ಸ್ವಲ್ಪ ಆದರೂ ಮಾಡಿ ಟ್ರ್ಯಾಕಲ್ಲಿ ಇರಲಿ, ಎಷ್ಟು ಒಳ್ಳೇದಾಗುತ್ತೆ ನೋಡಿ ಅಂತ ಹೇಳ್ತಾರೆ. ಅದನ್ನು ನಾವು ಅನುಭವಿಸಿ ತಿಳ್ಕೋಬೇಕೆ ಹೊರತು ಬರೀ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಉಪಯೋಗಿಸ್ಬೇಕು. ಇನ್ನು ಚೈತ್ರ ಮಾಸದಲ್ಲಿ ರಾಮೋತ್ಸವ, ಇವತ್ತು ರಾಮನವರಾತ್ರೋತ್ಸವ ಪ್ರಾರಂಭ, ದೇವರ ಉತ್ಸವದಿಂದನೇ ಸಂವತ್ಸರ ಪ್ರಾರಂಭ. ಆಮೇಲೆ ಚೈತ್ರ ಮಾಸದ ಹುಣ್ಣಿಮೆ, ಅದು ಹನುಮಂತೇವರ ಅವತಾರ ಮಾಡಿದ್ದು ಹನುಮ ಜಯಂತಿ ಅಂತ ಅದಕ್ಕೆ ಹೆಸರು. ಒಳ್ಳೆ ಹಬ್ಬಗಳ ಮಾಸ ಶುರುವಾಗ್ತಾ ಹೋಗುತ್ತೆ. ವೈಶಾಖ ಅಕ್ಷಯ ತೃತೀಯ ಪರಶುರಾಮ ಜಯಂತಿ ಅವತ್ತು, ಆಮೇಲೆ ಅದರ ದ್ವಾದಶಿ ಬರುತ್ತಲ್ಲ, ದ್ವಾದಶಿ ತ್ರಯೋದಶಿ ಎಲ್ಲ ಕೂಡ ವೇದವ್ಯಾಸ ಜಯಂತಿ, ಚತುರ್ದಶಿ ನರಸಿಂಹ ಜಯಂತಿ, ಆಮೇಲೆ ವ್ಯಾಸ ಪೂರ್ಣಿಮಾ ವೈಶಾಖ ಮಾಸ ವ್ಯಾಸ ಪೂರ್ಣಿಮಾ, ಹೀಗೆ ಶುಭಗಳ ಸರಮಾಲೆ ನಡೀತಕ್ಕಂಥ ಕಾಲ ಚೈತ್ರ ವೈಶಾಖ ಜ್ಯೇಷ್ಠ. ಮೂರು ಮಾಸಗಳು ಬಹಳ ಶ್ರೇಷ್ಠ, ವರ್ಷದೊಳಗೆ ಶುಭ ಕಾರ್ಯಗಳಿಗೆ ಬಹಳ ಶ್ರೇಷ್ಠ ಮಾಸಗಳು ಅಂದರೆ ಮೂರು, ಚೈತ್ರ ವೈಶಾಖ ಜ್ಯೇಷ್ಠ. ಈ ವರ್ಷ ಕೂಡ ಮೂರರಲ್ಲೇ ಇವತ್ತೇನಾದ್ರು ಮಾಡಿ ಮೂರು ದಿವಸ ಮೂರು ತಿಂಗಳು ಭಾರಿ ಶ್ರೇಷ್ಠ. ಆಷಾಢದಿಂದ ಅಲ್ಲಿ ಚಾತ್ರ ಮಾಸ ಶುರುವಾಗಿಬಿಡುತ್ತೆ. ಆ ಚಾತ್ರ ಮಾಸ ಬಹಳ ಶ್ರೇಷ್ಠ ಮಾಸ, ಆದರೆ ಇದಕ್ಕೆಲ್ಲ ಶ್ರೇಷ್ಠ ಅಲ್ಲ, ಉಪನಯನ ವಿವಾಹಕ್ಕೆಲ್ಲ ಶ್ರೇಷ್ಠ ಅಲ್ಲ, ಬರೀ ಧರ್ಮ ಕಾರ್ಯಕ್ಕೆ ಮಾತ್ರ, ನಿಷ್ಕಾಮ ಕರ್ಮಕ್ಕೆ ಬಹಳ ಶ್ರೇಷ್ಠ. ಆಮೇಲೆ ಈ ವರ್ಷದೊಳಗೆ ಮುಂದೆ ಕೃಷ್ಣ ಜಯಂತಿ ಬಗ್ಗೆ ಭಾರಿ ವಿಶೇಷ ಅಂತ ಕೇಳಿದರೆ, ಈ ಥರದ ಯಾವ ಮಠಕ್ಕೂ ಕೂಡ ಲೇಟ್ ಪಾರಣೆ ಇಲ್ಲ, ಎಲ್ಲರಿಗೂ ಬೆಳಗಿನ ಪಾರಣೆ, ಅದು ಭಾರಿ ಖುಷಿ. ಎಲ್ಲರೂ ಪ್ರಾತಃ ಪಾರಣ 7 ಗಂಟೆ ಪಾರಣೆ ಮಾಡಿಬಿಡೋದು, ಎಲ್ಲ ಮಠದವರಿಗೂ ಒಂದು ಭಾರಿ ಅನುಕೂಲ. ಆದ್ದರಿಂದ ಕೃಷ್ಣ ಜಯಂತಿ ಕೃಷ್ಣಾಷ್ಟಮಿ ಆಚರಣೆಗೆ ಒಳ್ಳೆ ಧೈರ್ಯ ಬರುತ್ತೆ. ಮತ್ತೆ ವಿಶೇಷ ಅಂದರೆ ಏಕಾದಶಿ ಹರಿವಾಸರಾವು ಕೂಡ ಜಾಸ್ತಿ ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇವೆ. ಒಂದಪಾಯ ಅಂದ್ರೆ ಶ್ರವಣದ್ವಾದಶಿ ಬರುತ್ತೆ ಕೊನೆಗೆ. ಫಾಲ್ಗುಣ ಮಾಸದಲ್ಲಿ ಶ್ರವಣೋಪವಾಸ ಇದೆ, ಅದು ಕಂಪಲ್ಸರಿ, ಯಾರಿಗೂ ಎಕ್ಸೆಂಪ್ಷನ್ ಇಲ್ಲ. ಅದರಿಂದ ಎಲ್ಲರೂ ಮಾಡಬೇಕು ಶ್ರವಣ. ಇತ್ತ ಎರಡು ಉಪವಾಸಕ್ಕೆ ಸಹ ಅದು ಒಂದೇ, ಇನ್ಯಾವುದು ಎರಡು ಉಪವಾಸ ಬರೋದಿಲ್ಲ. ಅಂದ್ರೆ ಫಾಲ್ಗುಣ ಕೃಷ್ಣ ದ್ವಾದಶಿ ಸರಿಯಾಗಿ ಒಂದು ವರ್ಷ ಇದೆ, ಏನು ಯೋಚನೆ ಇಲ್ಲ. ಅದು ಕೂಡ ಇನ್ನು ಬೇಗ ಅಧಿಕ ಮುಂದಿನ ತಿಂಗಳು ವಾಪಸ್ ಬರೋದ್ರಿಂದ ಇನ್ನೂ ಅಷ್ಟು ಬಿಸಿಲು ಶುರುವಾಗಿರೋದಿಲ್ಲ, ಅದೇನು ಕಷ್ಟ ಅಲ್ಲ ಮಾಡೋದು, ಸುಖವಾಗಿ ಮಾಡಿಬಿಡುವುದು. ಇನ್ನು ಎರಡನೇ ಬಹಳ ಇಂಪಾರ್ಟೆಂಟ್ ಅಂದ್ರೆ ಗ್ರಹಣಗಳು, ಮೂರು ಗ್ರಹಣ ಇದೆ ಸಹ, ಒಟ್ಟು ಐದಾರು ಗ್ರಹಣ ಇದೆ. ಎಂಥವ್ರು ಪಂಚಾಂಗ ನೋಡ್ಕೊಂಡ್ಬಿಡ್ತಾರೆ ಗ್ರಹಣ ಅಂತಲ್ಲ ಅಂತ ಹೇಳ್ಬಿಟ್ಟು, ನಮಗೆ ಕಾಣೋದಿಲ್ಲವು, ನಮಗೆ ಕಾಣದ ಗ್ರಹಣ ಆಚರಣೆ ಮಾಡಬೇಕಾಗಿಲ್ಲ. ನಮಗೆ ಕಾಣ ಗ್ರಹಣಗಳು ಮೂರೇ, ಆಷಾಢ ಮಾಸದ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣ ಇದೆ, ಅಮಾವಾಸ್ಯೆ. ಆಮೇಲೆ ಪುಷ್ಯಮಾಸದ ಹುಣ್ಣಿಮೆ ಎಂದು ಚಂದ್ರಗ್ರಹಣ, ಪುಷ್ಯಮಾಸದ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣ, ಒಟ್ಟು ಮೂರು ಗ್ರಹಣ ಇದೆ. ಆ ಮೂರು ಗ್ರಹಣದಲ್ಲಿ ಹೋಸ್ತತ್ವನ ಹಾಗೆ ಇತ್ತು, ಆಷಾಢ ಮತ್ತು ಚೈತ್ರ ಇದರ ಪುಷ್ಯದಲ್ಲೇ ಇದ್ದು, ಈ ಸತ್ತ ಹಾಗೆ ಇದೆ. ವ್ಯತ್ಯಾಸ ಏನಂದ್ರೆ ಹೋಸ್ತತ್ವ ಆಷಾಢದಲ್ಲಿ ಎರಡು ಗ್ರಹಣ, ಪುಷ್ಯದಲ್ಲಿ ಒಂದಿತ್ತು. ಇದು ಪುಷ್ಯ ಆಷಾಢದಲ್ಲಿ ಒಂದು, ಪುಷ್ಯದಲ್ಲಿ ಎರಡು ಅಷ್ಟೇ. ಈ ರೀತಿ ಹೆಚ್ಚು ಕಡಿಮೆ ಆಗಿದೆ ಹೊರತು ಬೇರೆ ಇಲ್ಲ. ಎರಡು ಸೂರ್ಯಗ್ರಹಣ, ಒಂದು ಚಂದ್ರಗ್ರಹಣ ಈ ವರ್ಷದ್ದು. ಅದರಲ್ಲಿ ಮೂರು ಗ್ರಹಣಕ್ಕೂ ಊಟ ಇದೆ, ಆದ್ದರಿಂದ ಯೋಚನೆ ಮಾಡೋ ಕಾರಣ ಇದೆ. ಒಂದು ಊಟ ಇಲ್ಲ, ಒಂದು ಐದಾರು ವರ್ಷಗಳು ಬಂದಾಗ ಎರಡು ಗ್ರಹಣಕ್ಕೂ ಊಟ ಕ್ಯಾನ್ಸಲ್ ಆಗಿದೆ, ಏಕಾದಶಿ ಆದಾಗಿದೆ. ಆ ಥರ ಇಲ್ಲ, ಇದು ಬೆಳಿಗ್ಗೆ ಯಾರು ರಾತ್ರಿ ಒಂದು ಊಟ ಗ್ಯಾರಂಟಿ, ಆದ್ರಿಂದ ಯೋಚನೆ ಇದೆ. ಮತ್ತೆ ಗ್ರಹಗಳಿಗೆ ಮೊದಲೇ ಪ್ಲಾನ್ ಮಾಡಬೇಕು. ಮೊದಲೇ ಹೇಳಿದೆ, ಪರ್ವಕಾಲ ನಮ್ಮ ಕಲಿಯುಗನೇ ಪರ್ವಕಾಲ ಒಂದು ದೃಷ್ಟಿಯಿಂದ. ಅದರಲ್ಲೂ ಕೂಡ ಗ್ರಹಣ ಬಂದಾಗ ಬಹಳ ದೊಡ್ಡ ಪರ್ವಕಾಲ ಅಂತ ಕರೀತಾರೆ. ಅದರಲ್ಲಿ ಮಾಡ್ತಕ್ಕಂಥ ಸಾಧನೆ ಬಹಳ ಮಹತ್ವ ಇರೋದ್ರಿಂದ ಮೊದಲಿಂದ ಪ್ಲಾನ್ ಮಾಡಿಕೊಂಡು ಹೆಚ್ಚು ಪುಣ್ಯ ಸಂಪಾದನೆ ಮಾಡೋ ಕಾರ್ಯಗಳನ್ನು ಏರ್ಪಾಡು ಮಾಡ್ಕೊಂಡ್ಬಿಡ್ಬೇಕಾಗಲಿ, ಅದು ಶ್ರೇಷ್ಠ. ಇದು ಗ್ರಹಣದ ಬಗ್ಗೆ ಆಯಿತು. ಮತ್ತೆ ಏಕಾದಶಿ ಬಗ್ಗೆ ಆಯಿತು. ಶ್ರವಣದ್ವಾದಶಿ, ಇನ್ನು ಋಷಿಪಂಚಮಿ ಬರುತ್ತದೆ, ಭಾದ್ರಪದ ಶುಕ್ಲಪಕ್ಷದ ಋಷಿಪಂಚ. ಈ ಸರ್ತೆ ಋಷಿಪಂಚಿ ಹಿಡಿಲಕ್ಕೆ ಬರೋದಿಲ್ಲ, ಪ್ರಾರಂಭ ಮಾಡೋರಿಗೆ ಬರೋದಿಲ್ಲ, ಮಾಡಿದವ್ರು ಮುಂದುವರಿಸ್ಬೇಕು, ಮಾಡಿದವ್ರು ಮುಂದುವರಿಸ್ಬೇಕು. ಆದರೆ ವ್ರತ ಗ್ರಹಣಕ್ಕೆ ಅವಕಾಶ ಇಲ್ಲ. ಅದರಲ್ಲಿ ವಿಷ್ಣು ಪಂಚಕಕ್ಕೆ ಅವಕಾಶ ಇದೆ, ವಿಷ್ಣು ಪಂಚಕ್ಕೆ ಹಿಡಿಯೋರು ಹಿಡಿಬಹುದು. ಇದು ಅನುಕೂಲವಾಗಿ ಬಂದಿದೆ, ಭಾದ್ರಪದ ಮಾಸದಲ್ಲೂ ವಿಷ್ಣು ಪಂಚಕಕ್ಕೆ ಅವಕಾಶ ಇದೆ, ಇದಕ್ಕೆ ಅವಕಾಶ ಇಲ್ಲ. ಇನ್ನು ಚಾತುರ್ಮಾಸ್ಯ ಪ್ರಾರಂಭವಾಗೋದು ಎರಡನೇ ತಾರೀಕು, ಜುಲೈ ಎರಡರಿಂದ ಚಾತುರ್ಮಾಸ್ಯ ಪ್ರಾರಂಭ. ಮೂರನೇ ತಾರೀಕು ಏಕಾದಶಿ, ಸಪ್ತಬುದ್ಧಾಧಾರಣೆಯ ದಿವಸ ಆಷಾಢ ಶುಕ್ಲ ಏಕಾದಶಿ. ಆದ್ದರಿಂದ ದಶಮಿಯಿಂದನೇ ಸಂಕಲ್ಪ, ಏಕಾದಶಿಯನ್ನು ಬುದ್ಧಾಧಾರಣೆ, ಅಲ್ಲಿಂದ ನಿಮಗೆ ಇದ್ರವರೆಗೂ ನಡೀತಾ ಹೋಗ್ತದೆ. ಉತ್ಥಾನ ದ್ವಾದಶಿವರೆಗೂ ಚಾತುರ್ಮಾಸ್ಯನೇ, ಆದ್ದರಿಂದ ಬಹಳ ವಿಶೇಷ. ಅನಂತರ ಮಧ್ವನವಮಿ, ಮಧ್ವ ಜಯಂತಿ ಭಾನುವಾರ ಸೋಮವಾರ, ಮಧ್ವನವಮಿ ಸೋಮವಾರ, ಮಧ್ವ ಜಯಂತಿ ಭಾನುವಾರ ಬಂದಿರೋದು. ಅದು ಸ್ವಲ್ಪ ಯೋಚನೆ ಮಾಡಿಕೊಂಡು ಅದನ್ನು ಆಚರಣೆ ಮಾಡಬೇಕು. ಇನ್ನು ಗುರುಗಳ ಆರಾಧನೆ ಇತ್ಯಾದಿ ಎಲ್ಲ, ಸಂಕ್ರಮಣಗಳು ಎರಡು ಬರುತ್ತೆ, ಸಂಕ್ರಮಣ ಹನ್ನೆರಡು ಬರೋದು, ಎಲ್ಲವನ್ನೂ ಆಚರಣೆ ಮಾಡಬೇಕು. ಎರಡು ಅಯನ ಸಂಕ್ರಮಣ ಅಂತ ಕರೀತಾರೆ, ಅಯನ ಚೇಂಜ್ ಆಗೋ ಸಂಕ್ರಮಣ. ಅದರಿಂದಾಗಿನೇ ಸೂರ್ಯನಗತಿ ಬದಲಾಗೋದ್ರಿಂದ ಕರ್ಕ ಸಂಕ್ರಮಣ, ಮಕರ ಸಂಕ್ರಮಣ. ಕರ್ಕ ಸಂಕ್ರಮಣ ಮಧ್ಯಾಹ್ನ ಎರಡು ಗಂಟೆಯಿಂದ ಪ್ರಾರಂಭವಾದರೆ, ಈ ಮಕರ ಸಂಕ್ರಮಣ ಸಾಯಂಕಾಲ ಐದು ಕಾಲಿಂದ ಪ್ರಾರಂಭ ಆಗಿ ಸೂರ್ಯಾಸ್ತದವರೆಗೂ ಇರುತ್ತೆ. ಆದ್ದರಿಂದ ಅವು ಸ್ವಲ್ಪ ಹೆಚ್ಚಿದೆ. ಅದು ಯಾರಿಗೆ, ಎಲ್ಲರಿಗೂ ಸಂಬಂಧಪಟ್ಟಿದ್ದಲ್ಲ, ಈ ತರ್ಪಣ ಕೊಡ್ತಕ್ಕಂಥ ವಿಶೇಷ ಇದ್ದವರಿಗೆ. ಉಳಿದವರಿಗೆ ಅದರಲ್ಲಿ ಉಳಿದವರು ಗಾಬರಿ ಆಗೋ ಕಾರಣ ಇಲ್ಲ ಅದಕ್ಕೆ. ಮತ್ತೆ ಅಷ್ಟೊತ್ತಿಗೆ ಕೂಡ ಅವರಿಗೆ ಊಟದಲ್ಲಿ ಹಾಗೂ ಮಿಸ್ ಆಗಲ್ಲ, ಆದ್ದರಿಂದ ಅದು ಉಪವಾಸ ಅಂತ ಏನೋ ಕೌಂಟ್ ಆಗದಂತೆ ಮಾಡ್ಕೊಂಡು ಹೋಗಬಹುದು. ಅದಾಯ್ತು. ಇನ್ನು ಬಹಳ ಮುಖ್ಯ ಇನ್ನೊಂದು ಭಾಗ ಅಂತ ಕೇಳಿದರೆ, ಈ ಬಹಳ ಜನ ಗಮನಿಸಿರ್ಬೇಕು ಅದನ್ನ, ವರ್ಷ ಬುದ್ಧಿ ದಿವಸ ಅಂದ್ರೆ ಮದುವೆ ಅಂತ ಆಗ್ಬಿಟ್ಟೆ, ಎಂತ ಹೆಸರು ಮಾಡಿ ಹಾಕ್ಬಿಡ್ತಾರೆ. ಎಷ್ಟೋ ಜನ ದ್ವಾದಶಿ ಮದುವೆ ಮಾಡೋ ಜನ ಇದ್ದಾರೆ ಇವತ್ತಿನ ದಿವಸ. ಏಕಾದಶಿ ರಾತ್ರಿ ಋಕ್ಕೋತದ ಊಟ ಅಂತ ಬಿಡಬಾರ್ದಲ್ಲ, ಅದು ನಿಯಮ. ಏಕಾದಶಿ ಬಿಡ್ಬೋದು ಅವರು, ಋಕ್ಕೋತ ಊಟ ಬಿಡಬಾರದು. ಮಠಗಳಲ್ಲಿ ಇಂಥ ಕೆಲಸ ಆಗಿ ಅನರ್ಥ ಆಗಿರೋದುಂಟು. ಏಕಾದಶಿ ರಾತ್ರಿ ಊಟ, ದ್ವಾದಶಿ ಬೆಳಿಗ್ಗೆ ಮದುವೆ, ಎಷ್ಟು ಪರಮ ಪಾಪದ ಕೆಲಸ ಲೆಕ್ಕ ಇಟ್ಕೊಳ್ಳಿ. ಹಾಗೆಲ್ಲ ಮಾಡಬಾರ್ದು. ಈ ಸರ್ತಿ ಮದುವೆ ಮುಹೂರ್ತ ಇರೋದು, ಉಪನಯನ ಮುಹೂರ್ತ ಇರೋದು ಈ ಮೂರು ತಿಂಗಳಷ್ಟೇ, ಈ ಚೈತ್ರ ವೈಶಾಖ ಜ್ಯೇಷ್ಠ ಅಷ್ಟೇ. ಆಮೇಲೆ ಮುಂದೊಳಿಸೋರಿಗೂ ಇಲ್ಲ, ನೆನಪಿರಬೇಕು. ಮುಂದೊಳಿಸೋರಿಗೂ ಇಲ್ಲ, ಆದ್ರಿಂದ ಇದು ಪಂಚಾಂಗ ಶ್ರವಣ ಯಾತಕ್ಕೆ ಮಾಡ್ಬೇಕಂದ್ರೆ ಮೊದಲು ಪ್ಲಾನ್ ಮಾಡಕ್ಕೆ ಬರ್ತದೆ. ಮತ್ತೆ ಆಮೇಲೆ ಅಯ್ಯೋ ಲೇಟ್ ಆಯ್ತು ಅಂತ ಕೇಳಿ ಮತ್ತೆ ಕೇಳಿದ್ರೆ ಯಾಕೆ ಲೇಟ್ ಆಗ್ತದೆ? ಮತ್ತೆ ಮೊದಲೆಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಚೈತ್ರ ವೈಶಾಖ ಜ್ಯೇಷ್ಠದಲ್ಲಿ ಮಾತ್ರ ಮಾಡಬಹುದು. ಅದು ಸೆಚ್ಚಿಸ್ ಮುಹೂರ್ತಗಳಲ್ಲಿ ಅದರ ಕೂಡ ಸೆಲೆಕ್ಟ್ ಡೇಸ್ ಮಾತ್ರ ಇರೋದು. ಮುಹೂರ್ತ ಯಾತಕ್ಕೆ ಅಂದ್ರೆ ಮುಹೂರ್ತದಲ್ಲಿ ಮಾಡಿದ್ದು ಫಲ ಕೊಡ್ತದೆ, ಅದು ತಕ್ಕಂತೆ. ಒಳ್ಳೆ ಮುಹೂರ್ತದಲ್ಲಿ ಮಾಡಿದ್ರೆ ಸಿದ್ಧಿ ಕೊಡುತ್ತೆ, ಕೆಟ್ಟ ಮುಹೂರ್ತ ಮಾಡಿ ಸಿದ್ಧಿ ಕೊಡೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಮುಹೂರ್ತಗಳು ಈಗಲೇ ಪ್ಲಾನ್ ಮಾಡ್ಕೋಬೇಕು. ಮದುವೆ ಇತ್ಯಾದಿ ಮಾಡೋರೆಲ್ಲ ಮೇಲೆ ಮಾಡಿಬಿಡಬೇಕು. ಉಪನಯನ ವಿವಾಹಕ್ಕೆ ಅದು ಒಂದೇ. ಗೃಹ ಪ್ರವೇಶಕ್ಕೆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ವರ್ಷ ಮುಹೂರ್ತಗಳೇ ಇಲ್ಲ ಗೃಹ ಪ್ರವೇಶಕ್ಕೆ. ಈ ವರ್ಷ ಒಂದು ದಿವಸನೂ ಸಿಗೋದಿಲ್ಲ. ಮಧ್ಯಮ ಮುಹೂರ್ತ ಅಧಮ ಮುಹೂರ್ತ ಸಿಗ್ತಾವೆ ಅಷ್ಟೇನೆ, ಅವು ಬಹಳ ಅಲ್ಲ, ಮೂರ್ನಾಲ್ಕು ಸಿಗ್ತವೆ, ಅದು ಮಾಡಬಹುದು. ಆದರೆ ತುಂಬ ಶ್ರೇಷ್ಠ ಸಿಗೋದೇ ಇಲ್ಲ. ಅದಕ್ಕೆ ಈಗಲೇ ಸರಿಯಾಗಿ ಪ್ಲಾನ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಚೈತ್ರದವರೆಗೂ ಕೂಡ ಒಳ್ಳೆ ಮುಹೂರ್ತಗಳಿಲ್ಲ. ಆದ್ದರಿಂದ ಮೊದಲೇ ಯೋಚನೆ ಮಾಡಿಬಿಟ್ಟು ವಿವಾಹ ಉಪನಯನ ಮಾಡ್ತಕ್ಕಂಥವರೆಲ್ಲ ಆದಷ್ಟು ಜ್ಯೇಷ್ಠದೊಳಗೆ ಮುಗಿಸಿಬಿಡಬೇಕು. ಇನ್ನು ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಮುಹೂರ್ತಗಳು ಸಿಗ್ತಾವೆ, ಅದು ಯಾವಾಗ ಬೇಕಾದ್ರೂ ಕೊಡ್ತಾರೆ, ಅದು ಕೇಳಬಾರ್ದು. ಚಾತುರ್ಮಾಸದಲ್ಲಿ ಎಂದೆಂದು ವಿವಾಹ ಉಪನಯನ ಮಾಡಲಿಕ್ಕೆ ಹೋಗಬಾರ್ದು, ನೆನಪಿರಬೇಕು. ಅನ್ಫಾರ್ಚುನೇಟ್ ಮಠದ ಪಂಚಾಂಗದಲ್ಲೇ ಹಾಕಿಬಿಡ್ತಾರೆ ಇದೇವೆ ಅಂತ ಹೇಳಿಬಿಟ್ಟು. ತಪ್ಪದು. ವರಾಹಪುರಾಣ ದೊಡ್ಡದು, ಮಠದ ಪಂಚಾಂಗ ದೊಡ್ಡದು. ವರಾಹಪುರ ಸ್ಪಷ್ಟ ಹಿಡ್ತಾರೆ, ಚಾತುರ್ಮಾಸ ಆದಿಗಳಲ್ಲಿ ವಿವಾಹ ಉಪನಯನ ಯಾವುದೂ ಬರೋದಿಲ್ಲ. ದಕ್ಷಿಣಾದಲ್ಲಿ ಉಪನಯನ ಮಾಡಲೇ ಕೂಡದು. ಆದ್ರಿಂದಾಗಿನೇ ಎಷ್ಟು ನೀವು ಚೆನ್ನಾಗಿ ಮಾಡಿದರೂ ಕೂಡ ದಕ್ಷಿಣಾದ ಉಪನಯನ ಅಂದರೆ ಇನ್ವ್ಯಾಲಿಡ್ ಉಪನಯನ ಅಂತ. ಚಾತುರ್ಮಾಸದಲ್ಲಿ ವಿವಾಹ ಮಾಡಿದ್ರೆ ಇನ್ವ್ಯಾಲಿಡ್ ವಿವಾಹ, ಅದು ಧನುಮಾಸದಲ್ಲಿ ಮಾತ್ರ ವಿವಾಹ ಮಾಡಲಿಕ್ಕೆ ಬರೋದಿಲ್ಲ. ಈ ಚಾತುರ್ಮಾಸ ಮುಗಿದ್ರೆ ಧನುಮಾಸದವರೆಗೆ ವಿವಾಹ ಒಂದು ಮಾಡಬಹುದೇ ಹೊರತು ಗೃಹಪ್ರವೇಶ ಯಾವುದು ಮಾಡಲಿಕ್ಕೆ ಬರೋದಿಲ್ಲ. ಇದನ್ನು ಸರಿಯಾಗಿ ನೆನಪಿಟ್ಟುಕೊಂಡ್ಬಿಟ್ಟು ಅದು ತಕ್ಕಂತೆ ಯೋಜನೆ ಮಾಡಬೇಕಾದ ಮುಖ್ಯ ಕೆಲಸ. ಅದರ ಜೊತೆಗೆ ಈ ವರ್ಷದ ಇನ್ನೂ ವಿಶೇಷಗಳು ಅಂತ ಕೇಳಿದರೆ ಗ್ರಹಣದ ಬಗ್ಗೆ ಯೋಚನೆ ಕಾರಣ ಇಲ್ಲ. ಈ ಗ್ರಹಣ ಬಂದಾಗ ವಿಶೇಷ ಅಂದರೆ ಅನುಷ್ಠಾನ ಮಾಡಿದರೆ ಭಾರಿ ಪುಣ್ಯಕಲ, ಇಲ್ಲದಾದ್ರೆ ಅನಿಷ್ಟಕರ. ಗ್ರಹಣಾದಿಗಳು ಅನಿಷ್ಟ ಸೂಚಕ ಅಂತ ಕರೀತಾರೆ. ಸಾಮಾನ್ಯ ಗ್ರಹಣದ ಮುಂಚೆನೋ ಆಮೇಲೋ ಏನಾರ ಆಗುತ್ತೆ. ಇವತ್ತಂತೂ ಟೆರರಿಸ್ಟ್ ಅಂತೂ ತೀರಾ ಕಾಮನ್ ಆಗಿಬಿಟ್ಟಿರೋದ್ರಿಂದ ಇವತ್ತು ನೋಡಿ 70-80 ಜನ ಸತ್ತೋಗಿದ್ದಾರೆ ಪಾಕಿಸ್ತಾನದಲ್ಲಿ ಬ್ಲಾಸ್ಟ್ ಮಾಡಿಬಿಟ್ಟು. ಅಷ್ಟು ಜನ ಸತ್ತೋಗಿಲ್ಲ ಅಂದರೆ ಅದು ಅನಿವಾರ್ಯ ಅವೆಲ್ಲ. ಧರ್ಮ ತಪ್ಪಿದ್ರೆ ಅದು ಆಗ್ಬೋದು, ತಪ್ಪಿದ್ದಲ್ಲೇ ಇಲ್ಲ, ನಡೆದೇ ನಡೀಬೇಕು. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಕೂಡ ಗ್ರಹಣ ಮೊದಲಾದವುಗಳ ಕಾಲ ಬಂದಾಗ ಪಂಚಾಂಗದಲ್ಲಿ ಹಾಕಿಬಿಟ್ಟಿರ್ತಾರೆ ಈ ನಕ್ಷತ್ರಕ್ಕೆ ಈ ರಾಶಿಗೆ ಭಾರಿ ಕೆಟ್ಟದು ಅಂತೇಳಿ. ಅದು ಆ ನಕ್ಷತ್ರಕ್ಕೆ ರಾಶಿಗೆ ಕೆಟ್ಟದು ಅಲ್ಲ, ಎಲ್ಲ ನಕ್ಷತ್ರಕ್ಕೂ ಕೆಟ್ಟದು, ಎಲ್ಲ ರಾಶಿಗೂ ಕೆಟ್ಟದೆ. ಧರ್ಮ ಮಾಡದೆ ಹೋದ್ರೆ ಕರ್ಮ ಮಾಡಿದ್ರೆ ಯಾವುದಕ್ಕೂ ಕೆಟ್ಟದಲ್ಲೇ ಅಲ್ಲ, ಯಾವುದಕ್ಕೂ ಕೆಟ್ಟದ ಎಲ್ಲ ಶುಭನೇ. ಅದು ಪರ್ವಕಾಲ. ಒಳ್ಳೆ ಕೆಲಸ ಮಾಡಿದ್ರೆ ಇನ್ಫೈನೈಟ್ ಆಗಿ ಆಗ್ತಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀನಿ? ಗ್ರಹಣ ಇತ್ಯಾದಿ ಏನ್ ಮಾಡ್ತಾರೆ, ಎಲ್ಲೋ ಹೋಮ ಮಾಡ್ತಾರೆ ಅಂತ ಕೊಟ್ಟು ಕೈ ಮುಂದೆ ಬಿಡ್ತಾರೆ. ಇಲ್ಲಿ ಮರಿಕೊಂಡಿರ್ತಾನೆ, ಹೋಮ ಮಾಡದೆ ಕೂತಿರ್ಬೋದು, ಸಿದ್ಧ ಹೊಡೆದ ಮರಿಗಿರ್ತಾನೆ. ಎಲ್ಲಿ ಹೋಮಕ್ಕೂ ಕೊಡಬೇಡಿ. ನೀವು ಎದ್ದು ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿ, ಎಷ್ಟು ನಿಮಗೆ ಗೊತ್ತಾ ಎಷ್ಟು ಪುಣ್ಯ ಬರುತ್ತದೆ ಅಂದ್ರೆ, ಎಲ್ಲ ಅದೃಷ್ಟಗಳು ಆ ವರ್ಷದ್ದಲ್ಲ, ಜನ್ಮದ ಅರಿಷ್ಟನ ಬ್ಲಾಸ್ಟ್ ಆಗಿಬಿಡ್ತಾರೆ. ಅಷ್ಟು ಶಕ್ತಿ ಇದೆ ಅದಕ್ಕೆ. ಅದು ಜನಕ್ಕೆ ಗೊತ್ತೇ ಇಲ್ಲ. ಯಾರ ಕೈಲೂ ಕೊಟ್ಟು ಅದು 50 ರೂಪಾಯಿ 20 ರೂಪಾಯಿಗೆಲ್ಲ ಹೋಗೋದಾಗಿದ್ರೆ ಎಷ್ಟು ಅನ್ಯಾಯ. ದೇವರಾಣಿ ಹೋಗೋದಿಲ್ಲ ಅದಕ್ಕೆಲ್ಲ ಕೂಡ. ಇದ್ರ ಬೇಕಾದ್ರೆ ಮಾಡಿ, ಎಕ್ಸ್ಟ್ರಾ ಮಾಡಿ, ಅದು ಎಷ್ಟು ಮಾಡಿದ್ರೆ ಒಂದು ದೋಷ ಇಲ್ಲ. ಬಟ್ ಇದು ಮುಖ್ಯ, ತಾವು ಎದ್ದಿರಬೇಕಾದ ಮುಖ್ಯ. ಎಷ್ಟು ಮಟ್ಟಿಗೆ ಹೇಳ್ತಾರೆ ಗೊತ್ತಾ? ಹೊರಗಾದವರಿಗೆ ಶುದ್ಧಿ ಇರುತ್ತಂತ. ಇನ್ನೇನು ಬೇಕು ಅದಕ್ಕಿಂತ? ನಿಮಗೆ ಹೊರಗಾದವರಾಗ ಜರಡಿಯಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಗುರುಮಂತ್ರ ಮಾಡ್ಕೋಬಹುದು, ಮಂತ್ರ ಜಪ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಅದಕ್ಕೆ ಶಕ್ತಿ ಇದೆ ಅಂದ್ರೆ, ಇನ್ನು ಉಳಿದವರು ಅದಕ್ಕಿಂತ ಹೋಪ್ಲೆಸ್ ಆಗ್ತಾರೆ. ಬಿಟ್ಟುಬಿಟ್ರೆ ತೀರಾ ಮೈಲಿಗೆ ಮಯ ಆಗಿಬಿಡ್ತದೆ ಜೀವನ. ಪ್ರಸಂಗ ಒಂದೊಂದು ಹೇಳ್ಬಿಡ್ತಾರೆ, ಗ್ರಹಣ ಬಂದ ಕಾಲಕ್ಕೆ ಯಾರು ಗ್ರಹಣದ ಹಿಡಿದು ಸ್ನಾನ ಮಾಡೋದಿಲ್ಲ, ಬಿಟ್ಟು ಸ್ನಾನ ಮಾಡೋದಿಲ್ಲ, ಅವರಿಗೆ ಅಪಮೃತ್ಯು ಬರ್ತದೆ ಅಂತ ಹೇಳ್ತಾರೆ. ಹಿಡಿದು ಸ್ನಾನ ಯಾರು ಮಾಡೋದಿಲ್ಲ, ಅಪಮೃತ್ಯು ದೋಷ ಬರ್ತದೆ. ಕಲಿಯದ ಅದಕ್ಕೆ ಆಯುಷ್ಯ ರೌಂಡ್ ಆಗ್ತಾ ಹೋಗೋದು. ಆಯುಷ್ಯ ಕಟ್ ಕಟ್ಟೆ, ಅದು ಒಂದೊಂದು ಗ್ರಹಣ ಬಿಟ್ಟಂತೆ ಬಿಟ್ಟಂತೆ ಇವನು ಆಯುಷ್ಯ ಕಟ್ ಮಾಡ್ತಾ ಹೋಗ್ತಾನೆ. ಯಾರು ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡೋದಿಲ್ಲಲ್ಲ, ಅವರಿಗೆ ಸೂತಕ ಇರ್ತದೆ ಅಂತ ಎಲ್ಲಿವರೆಗೂ ಗೊತ್ತಾ? ಇನ್ನೊಂದು ಗ್ರಹಣ ಬರೋರು ಸೂತಕ ಇರ್ತದೆ. ನಮ್ಮಿದ್ರೆ ಖುಷಿನೇ, ಸನ್ಯಾನಿ ಬಿಟ್ಟು ತಪ್ಪಿ ಹೋಗುತ್ತೆ, ಒಳ್ಳೆಬೇಕು ಇವರೆಲ್ಲ ಸನ್ಯಾನಿ ಮಾಡೋಕೆಲ್ಲ ಬಿಡ್ರಿ ಅಂತೇಳಿ. ಸನ್ಯಾನಿ ಕಳ್ಕೊಂಡ್ರೆ ನೀವು ಕಾಫೀಸ್ ಹೋಗೋದಿಲ್ಲ ಬಿಡಿ ಅಂದ್ರೆ ರಿಟರ್ನ್ಸ್ ಮಾಡ್ತಾರೆ, ಸಂಬಳ ಇಲ್ಲ ಅಂತ ಅರ್ಥ. ನೆನಪಿರ್ಬೇಕು, ಮಣ್ಣು ತಿಂತಾನೆ ಆಮೇಲೆ. ಅದೆಲ್ಲ ಎಚ್ಚರ ತಿಳ್ಕೊಂಡ್ಬಿಟ್ಟು ಗ್ರಹಣ ಅನುಷ್ಠಾನ ತಪ್ಪದೇ ಮಾಡಬೇಕು. ಎಲ್ಲ ವ್ರತ ಉತ್ಸವಗಳೆಲ್ಲ ನಮ್ಮ ಜೀವನದಲ್ಲಿ ಮೊದಲೇ ವರ್ಷ ಪೂರ್ತಿ ಶ್ರವಣ ಮಾಡೋದ್ರಿಂದ ಅಷ್ಟು ಸಿದ್ಧಿಗೆ ಕಾರಣವಾಗ್ತದೆ ಅಂತೇಳಿ. ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯ ವರ್ಧನ. ಪ್ರತಿ ದಿವಸ ತಿಥಿ ಯಾವುದೊಂದು ಕೇಳ್ಕೋಬೇಕಂತೆ, ಅದರಿಂದ ಸಂಪತ್ತು ಬರುತ್ತಂತೆ. ತಿಥಿ ಒಳ್ಳೆ ತಿಥಿಗಳಲ್ಲಿ ಮಾಡಿದ ಕಾರ್ಯ ಯಶಸ್ವಿಯಾದ್ರೆ ಸಂಪತ್ಕರ. ವಾರಾದ ಆಯುಷ್ಯ ವರ್ಧನ, ವಾರ ತಿಳ್ಕೊಂಡ್ಬಿಟ್ರೆ ಆಯುಷ್ಯ ಜಾಸ್ತಿ ಆಗುತ್ತೆ. ಆಮೇಲೆ ನಕ್ಷತ್ರ ಧರತೆ ಪಾಪಂ, ನಕ್ಷತ್ರ ಇವತ್ತು ಯಾವ ನಕ್ಷತ್ರ ಅಂತ ತಿಳ್ಕೊಂಡ್ರೆ ಪಾಪ ಪರಿಹಾರ ಆಗುತ್ತೆ. ಯೋಗಾದ ರೋಗ ನಿವಾರಣ, ಇವತ್ತು ಯೋಗದ ಬಗ್ಗೆ ಕೇಳ್ಕೊಂಡ್ರೆ ರೋಗ ಪರಿಹಾರ ಆಗುತ್ತೆ. ಅದೇ ರೀತಿಯಲ್ಲಿ ಕರಣಗಳು ಉಂಟು, ಕರಣ ತಿಳ್ಕೊಂಡ್ರೆ ಕಾರ್ಯಸಿದ್ಧಿ ಇಚ್ಛ. ಅಂದ್ರೆ ಇದರಿಂದ ಸ್ವಾರಸ್ಯ ಇದೆ, ಕಾರ್ಯಸಿದ್ಧಿ ಆಗಬೇಕಾದ್ರೆ ನಕ್ಷತ್ರ ಎಲ್ಲಕ್ಕಿಂತ ಕರ್ಣನ ಫಸ್ಟ್ ನೋಡಬೇಕು ಅಂತ ಅರ್ಥ. ಆಷ್ಟಮ ಜ್ಯೋತಿಷ್ಯದ ಬಗ್ಗೆ ಹೊಸ ಮಾಹಿತಿಯನ್ನು ಕೊಡ್ತಕ್ಕಂಥ ಭಾಗಗಳು. ಅದಕ್ಕೆ ಪಂಚಾಂಗ ಫಲಮುತ್ತಮಂ ಅಂತ ತಿಳಿಸಿ ಪಂಚಾಂಗ ಶ್ರವಣ ಮಹತ್ವ ಹೇಳ್ತಾರೆ. ಇನ್ನೂ ಶಾಸ್ತ್ರ ನಿತ್ಯ ಪಂಚಾಂಗ ಶ್ರವಣ ಮಾಡಬೇಕು ಅಂತ ಶಾಸ್ತ್ರ ಇರೋದು. ರಾಜ ಮಹಾರಾಜರ ಇದರೊಳಗೆ ಆಸ್ಥಾನದಲ್ಲಿ ನಿತ್ಯ ಪಂಚಾಂಗ ಶ್ರವಣ, ಅದಕ್ಕೆ ಫುಲ್ ಟೈಮ್ ಅಪಾಯಿಂಟ್ಮೆಂಟ್ ಒಬ್ಬರಿಗೆ ಪಂಚಾಂಗ ಶ್ರವಣ ಮಾಡಿಸೋದಷ್ಟೇ ಕೆಲಸ ಅವರಿಗೆ. ಅಂಥ ವ್ಯವಸ್ಥೆ ಇತ್ತು ಮಠಗಳಲ್ಲಿ. ಹೇಗಿತ್ತು ವ್ಯವಸ್ಥೆ ಅಂದರೆ, ಒಬ್ಬರು ವಿಷ್ಣು ಸಹಸ್ರ ಮಾಡಿ ಹೇಳಬೇಕು ದಿವಸ, ಅದೇ ಕೆಲಸ ಅವರಿಗೆ. ಎಷ್ಟು ಮಟ್ಟಿಗೆ ಸಂಬಳ ಅವರಿಗೆ ಜಮೀನು, ಅದಕ್ಕೋಸ್ಕರ ಆ ವಂಶ ಪಾರಂಪರೆ ಅವರಿಗೆ ಜಮೀನು. ಆ ವಿಷ್ಣು ಸಹಸ್ರ ಹೇಳ್ಕೊಂಡು ಆ ಕಾಲ ಸೇವೆ ಸಲ್ಲಿಸ್ಬೇಕು. ಅದು ಎಷ್ಟು ಜನ ಹಿಂದೆ ಧರ್ಮಕ್ಕೆ ಮಹತ್ವ ಕೊಟ್ಟಿದ್ರು ಸಾಕ್ಷಿ. ಪಂಚಾಂಗ ಶ್ರವಣ ಮಾಡೋ ಆಚಾರ ಪಂಚಾಂಗದ ಆಚಾರ ಅಂತ ಹೆಸರು ಅವರಿಗೆ. ಅದೊಂದೇ ಕೆಲಸ ಅವರಿಗೆ ವರ್ಷ ಪೂರ್ತಿ. ಅದಕ್ಕೆ ಯಾತಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ, ಹೇಳೋದು 50 ನಿಮಿಷ ಹೇಳ್ಬಹುದು, ಎಂಟೈರ್ ಸ್ಟಡಿ ಮಾಡ್ಬೇಕು ಅವರು. ಇವತ್ತು ಹವಾಮಾನ ಹೇಳ್ಬಿಡ್ತಾರೆ, ನಮ್ಮ ಹವಾಮಾನ ಗೊತ್ತಲ್ಲ, ಅಲ್ಲಲ್ಲಿ ಚದುರಿದಂತೆ ಬಾಡಿ ಮೋಡಿ ಆಗುವ ಸಂಭವ ಉಂಟು ಅಂತ ಹೇಳಿಬಿಟ್ರೆ ಪ್ರತಿ ದಿವಸ ಹೇಳ್ಬೋದು ಈ ಹವಾಮಾನ. ಒಂದ್ ದಿವಸ ಅಲ್ಲ, ಪ್ರತಿ ದಿವಸ ಹೇಳ್ಬೋದು ಇದು ಹವಾಮಾನ ಅಲ್ಲ. ಇವತ್ತು ನಿಮಗೆ ಆಶ್ಚರ್ಯ, ಈ ನಮ್ಮ ಭಾರತೀಯ ಪಂಚಾಂಗಗಳಲ್ಲಿ ಏನು ಫೋರ್ಕ್ಯಾಸ್ಟ್ ಮಾಡ್ತಾರೆ, ಇವು ಯಾವುದೇ ವೈಜ್ಞಾನಿಕ ಫೋರ್ಕ್ಯಾಸ್ಟ್ಗಿಂತ ಹೆಚ್ಚು ಅಕ್ಯುರೇಟ್ ಆಗಿರುತ್ತೆ ಅವ್ರು ಒಪ್ಕೋತಾರೆ. ಈ ಪಂಚಾಂಗದ ಒಂದು ಫೋರ್ಕ್ಯಾಸ್ಟಿಂಗ್ ಮೆಥಡ್ ಇದೆಯಲ್ಲ, ಬೇರೆ ಸೈಂಟಿಫಿಕ್ ಮೆಥಡ್ಗಿಂತ ಹೆಚ್ಚು ಅಕ್ಯುರೇಟ್ ಅಂತ ಸೈಂಟಿಸ್ಟ್ ಒಪ್ಕೊಂಡಿದ್ದಾರೆ. ಬಹಳ ಆಶ್ಚರ್ಯ. ಮತ್ತೆ ನಮ್ಮದು ಎಫರ್ಟ್ಲೆಸ್ ಏನಿಲ್ಲ, ಅಷ್ಟು ಕರೆಕ್ಟಾಗಿ ಹೇಳೋದು. ಅವ್ರು ಅಷ್ಟೆಲ್ಲ 800 ರೂಪಾಯಿ ಆಪರೇಷನ್ ಇಟ್ಕೊಂಡ್ಬಿಟ್ಟು ತಪ್ಪು ತಪ್ಪು ಅನೌನ್ಸ್ ಮಾಡ್ತಿರ್ತಾರೆ. ಭಾರಿ ಮಳೆ ಅಂತ ಹಾಕಿದ್ರೆ ಒಂದು ಹರಿ ಕೂಡ ಮಳೆ ಬರೋದಿಲ್ಲ ಅವರು. ಭಾರಿ ಮಳೆ 4-5 ದಿವಸ ಏನೇನು ಇರೋದಿಲ್ಲ ಅವ್ರಿಗೆ. ಗೊತ್ತು ಭಾರಿ ಕ್ಲಿಯರ್ ಅಂದ್ರೆ ಬಹಳ ಮಳೆ ಹೊಡೆಯುತ್ತೆ ಅಂದ್ರೆ ಹೇಳಿ ತದ್ವಿರುದ್ಧ ಆಗುತ್ತೆ ಅಂತ ಅರ್ಥ. ಅಂದ್ರೆ ಕಾರಣ ಏನು ಗೊತ್ತಾ? ಆಪರೇಷನ್ ಉಪಯೋಗ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅವ್ರ ಕೈ. ಈ ಸೈನ್ಸಿನ ಉಪಯೋಗ ಮಾಡ್ಕೋಬೇಕಾದ್ರೆ ಹೇಗೆ ಶಾಸ್ತ್ರಕ್ಕೆ ಶಾಸ್ತ್ರದ ಪರಿಜ್ಞಾನ ಬೇಕೋ, ಸೈನ್ಸಿನ ಪರಿಜ್ಞಾನ ಬೇಕು. ಅದಿಲ್ಲದೆ ಹೋದಾಗ ಅನಾಹುತವಾಗುತ್ತೆ. ಪಂಚಾಂಗ ಸರಿಯಾಗಿ ಮಾಡಿ ವರ್ಷ ಪೂರ್ತಿ ಪ್ಲಾನ್ ಮಾಡಿಕೊಂಡು ಆಗಿ ವರ್ಷ ಎಷ್ಟು ಪುಣ್ಯ ಕಾರ್ಯ ಮಾಡಲಿಕ್ಕೆ ಬರುತ್ತೆ ಯೋಚನೆ ಮಾಡಬೇಕು. ಎಷ್ಟು ಪಾಪ ಕಾರ್ಯ ಮಾಡೋ ಸಂಭವನ ತಪ್ಪಿಸ್ಕೊಳ್ಳೋದಕ್ಕೆ ಬರುತ್ತೆ, ಏಕಾದಶಿಗಳನ್ನ ಪ್ರತಿಯೊಂದು ಮೊದಲೇ ಪ್ಲಾನ್ ಮಾಡಿಬಿಟ್ಟಾಗ ಇದ್ದಕ್ಕಿದ್ದಾಗಂದ್ರೆ ಮಾಡಕ್ಕೆ ಬರೋದಿಲ್ಲ ಯಾರಿಗೂ ಕೂಡ. ನೋಡಿ ಮಾರ್ಚ್ 31st ಒಳಗೆ ಸೇವ್ ಮಾಡಬೇಕು, ಇದು ಟ್ಯಾಕ್ಸ್ ಇದು ಸಿಗೋದಿಲ್ಲ. ಆಮೇಲೆ ಕಟ್ಟಿರ್ಬೇಕು, ಒಂದ್ ದಿವಸ ತಡ ಆಗಿಬಿಟ್ರೆ ಎಷ್ಟು ಹೆವಿ ಟ್ಯಾಕ್ಸ್ ಕೊಡ್ಬೇಕಾಗ್ತದೆ ಗೊತ್ತಾಯ್ತಾ? ಅದ್ರ ಬಗ್ಗೆ ನಮ್ಗೆ ಎಚ್ಚರ ಇದೆ. ಅದೇ ಎಚ್ಚರ ಸ್ಪಿರಿಚುವಲ್ ಇದಕ್ಕೆ ಬರಬೇಕು. ಇವಾಗ ಆ ಕಾಲಕ್ಕೆ ಮಾಡಬೇಕು ಅಂದ್ರೆ ಮಾಡಲೇಬೇಕಾದ್ರೆ ಮತ್ತೆ ವಿಷಯಗಳೋದಕ್ಕೆ ಬರೋದಿಲ್ಲ. ಆ ವ್ಯವಸ್ಥೆಯಲ್ಲಿ ಮಾಡಿದರೆ ವಿಶಿಷ್ಟವಾದ ಸಿದ್ಧಿ ಬರ್ತದೆ. ಇಂಥ ಕಾಲ ಬದಲಾವಣೆ ಮಾಡೋ ಶಕ್ತಿ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ. ಎಲ್ಲರ ಗ್ರಹದಲ್ಲೂ ಜಾತಕದಲ್ಲೂ ಕೂಡ 9 ಗ್ರಹ ಇರಲೇಬೇಕು, ನೆನಪಿಟ್ಕೊಂಡ್ಬಿಟ್ಟು. ಇಲ್ಲವರು ಜಾತಕನೇ ಆಗೋದಿಲ್ಲ. ಎಲ್ಲ ಒಂದಲ್ಲ ಒಂದು ಜಾತಕ ಎರವಟ್ಟಿದ್ದೇ ಇರ್ತದೆ, ಎಲ್ಲ ಸೇರಿರೋ ಚಾನ್ಸಸ್ ಇಲ್ಲೇ ಇಲ್ಲ. ದೇರ್ಫೋರ್ ಅವನ್ನೆಲ್ಲ ಓವರ್ಕಮ್ ಮಾಡಲೇಬೇಕಾಗಿ. ಓವರ್ಕಮ್ ಮಾಡ್ಬೇಕಾದ್ರೆ ಸುಲಭ ಮಂತ್ರ ಅಂದ್ರೆ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ. ದೇರ್ ಮೇಲೆ ಭಾರ ಹಾಕಿದರೆ ಎಂಥ ಶನಿ ದಿಶೆ ಇರಲಿ ರಾಹು ದಿಶೆ ಇರಲಿ ಮಿಗೇನೇನು ಮಾಡೋದಿಲ್ಲ. 7.5 7.5 ಲೆಕ್ಕನೇ ಇಲ್ಲ, ಆರಾಮಾಗಿರಬಹುದು. ಆದ್ರೆ ಅದು ಇಲ್ಲದೆ ಹೋದ್ರೆ ಶುಕ್ರ ದಿಶೆ ನಿಮಗೆ ಶನಿ ದಿಶೆಗಿಂತ ಹೊಪ್ಲೆಸ್ ಕೆಲಸ ಮಾಡಿದ್ರೆ ಸಂಧ್ಯಾ ಅಂದ್ರೆ ಮಾಡಿ ಏನು ಶನಿ ದಿಶೆ ಶುಕ್ರ ದಿಶೆ ಏರಂತ ಅವನಿಗೆ ಏನು ಉಪಯೋಗ ಹೇಳಿಲ್ಲ. ಓದ್ದೇ ಇದ್ದವನಿಗೆ ಬರೀ ಪೇಪರ್ ಕೊಡ್ಲಕ್ಕೂ ನಿರ್ದೇಶ ನಂಬರ್ ಹಾಕಕ್ಕೂ ಬರೋದಿಲ್ಲ ಅಂತ ಅವನು ಏನ್ ಮಾಡ್ತೀರಿ? ಆ ದೃಷ್ಟಿಯಿಂದ ಧರ್ಮ ಕಾರ್ಯ ಹೇಳಿದ್ರೆ ನಮ್ಮ ಶಾಸ್ತ್ರ ಬೇರೆ ಯಾರಿಗೂ ರೆಮಿಡಿ ಗೊತ್ತಿಲ್ಲ. ಆಚಾರ ಹೇಳ್ತಾರೆ ದೇವರನ್ನ ಹಿಡಿದ ಮೇಲೆ ಯಾವ ಯೋಚನೆ ಮಾಡಬೇಕು, ದೇವರನ್ನ ಹಿಡಿಬೇಕು. ಅದಕ್ಕೆ ಉಪಾಯ ಶಿಂಶುಮಾರ ರೂಪದ ಉಪಾಸನೆ ಮಾಡಬೇಕು. ಶಿಂಶುಮಾರ ಸಕಲ ಗ್ರಹಗಳನ್ನು ಕೂಡ ಹಿಡಿದಿರತಕ್ಕಂಥ ರೂಪ ಅದು. ಸಕಲ ಗ್ರಹಗಳು ಹಿಡಿದ ಚೇಳಿನ ಆಕಾರದಲ್ಲಿ ಭಗವಂತ ಇದ್ದಾನೆ. ಚೇಳಿನ ಆಕಾರದೊಳಗೆ ಎಂಟೈರ್ ಸ್ಪೇಸ್ ಇದೆಯಲ್ಲ, ನಾವು ಹರಿಜನ್ ಅಂತ ಏನೇ ಕರಿತೇವೆ, ಚೇಳಿನ ಆಕಾರದಲ್ಲಿ ಇದ್ದ. ಆತನ ಪಾದದ ತುದಿಯಲ್ಲಿ ಧ್ರುವ ನಕ್ಷತ್ರ ಇದೆ, ಇಡೀ ಜಗತ್ ಅಷ್ಟರಲ್ಲಿದೆಯಲ್ಲ. ಸೊ ಸಕಲ ಜಗದ್ಧಾರಕ ಆತ. ಆತನ ಹಿಡಿದ ಮೇಲೆ ಯಾವ್ದು ಉಪಯೋಗ ನಿಮಗೆ ಡೇಂಜರ್ ಇದೆ? ದುಃಖದ ಹೆಸರೇ ಇಲ್ಲ. ಅದರಿಂದಾಗಿನೆ ಪ್ರತಿನಿತ್ಯ ಶಿಂಶುಮಾರನ ಸ್ಮರಣೆ ಮಾಡಿದರೆ ಯಾವ ಯೋಚನೆ ಕೂಡ ಇರದಂತೆ ಸುಖವಾಗಿ ಬದುಕಬಹುದು. ಆ ಗ್ರಹದ ಬಗ್ಗೆ ಯಾರೂ ಡಿಸ್ಪ್ರೇಟ್ ಆಗಬಾರ್ದು, ಅದನ್ನೆಲ್ಲ ಪಾಸಿಟಿವ್ ಸೆನ್ಸಲ್ಲಿ ಉಪಯೋಗಿಸ್ಬೇಕು, ನೆಗೆಟಿವ್ ಸೆನ್ಸ್ನಲ್ಲಿ ಯಾರು ಉಪಯೋಗಿಸ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳಿದ್ದೆ, ನೀವು ಸಂಧ್ಯಾವನ್ನೇ ಏಕಾದಶಿ ಸರಿಯಾಗಿ ಮಾಡ್ಕೊಂಡಿರೋದಾದ್ರೆ ಜಾತಕ ಕಳ್ಕೊಂಡೇ ಬಿಡಿ, ಡೋಂಟ್ ಡೋರಿ ಅಬೌಟ್ ಇವರು ಜಾತಕ. ಯಾಕಂದ್ರೆ ಯಾಕೆ ಒಳ್ಳೇದಾಗೆ ಆಗುತ್ತೆ, ಮತ್ತೆ ಜಾತಕ ಬೇಕು ನಿಮಗೆ? ಅವೆಲ್ಲ ಮಾಡೋದಿಲ್ಲ ಹೌದಲ್ಲ, ಜಾತಕ ಮತ್ತೆ ಕಳ್ಕೊಳ್ಳಿ. ಯಾಕಂದ್ರೆ ಉಪಯೋಗ ಇಲ್ಲ ಅದರಿಂದ, ಏನು ಅದು ಡೇಂಜರ್ ಆದ್ರೆ ಉಪಯೋಗ ಇಲ್ಲ. ಏನು ಅದು ಏನಿದ್ರು ಅಷ್ಟೇ, ಏನು ಅರ್ಥ ಇಲ್ಲ ಅದ್ರ. ಅದು ಅರ್ಥ ಮಾಡಿಕೊಂಡ್ರೆ ಸ್ಪಿರಿಚುವಲ್ ಥಿಂಗ್ ಬಹಳ ದೊಡ್ಡ. ಆ ಹಿನ್ನೆಲೆಯಲ್ಲಿ ನಮ್ಮ ಶಾಸ್ತ್ರ ಮಧ್ವಾಚಾರ್ಯ ಹೇಳಿದ ಸಿದ್ಧಾಂತ ಅಂತನೂ ಹೈಯೆಸ್ಟ್ ಅಂದ್ರೆ ಓನ್ಲಿ ಪ್ಯೂರ್ ಸಿದ್ಧಾಂತ ಅಂದ್ರೆ ಅಷ್ಟು ದೊಡ್ಡ ಸಿದ್ಧಾಂತ. ಎಲ್ಲದನ್ನು ಹೇಳಿ ಎಲ್ಲರ ಮೇಲೆ ದೇವರಿದ್ದಾನೆ. ಆದಿತ್ಯಾದಿ ನವಗ್ರಹಾಹ ಶುಭಕರಾಹ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗ ಕಾಶ್ಚ ತಿಥಯ ತದ್ದೇವತಾ ತದ್ಗಣಾಹ ಮಾಸಾಬ್ಧಾಹ ಋತವಃ ತಥೈವ ದಿವಸಾಹ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮಾಹ ಪ್ರತಿದಿನಂ ಕುರುವಂತು ನೋ ಮಂಗಲಂ ಅಂತ ಪ್ರತಿಯೊಬ್ಬರ ಶ್ಲೋಕ ಹೇಳ್ಬೋದು. ಹೆಂಗ ತಿರ್ಕೊಂಡು ಏನು ಯೋಚನೆ ಮಾಡಕ್ಕೆ ಹೋಗಬೇಡಿ. ಒಳ್ಳೆ ಅಪೂರ್ವವಾದ ಮಂಗಳಾಷ್ಟಕ ಅದು. ದಿವಸ ಬೆಳಗ್ಗೆ ಹೇಳೋ ಅಭ್ಯಾಸ ಮಾಡ್ಕೊಂಡ್ರೆ ಮುಗದೆ ಹೋಯ್ತು. ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು, ನದಿಗಳು, ಬೆಟ್ಟಗಳು, ರಾಜರುಗಳು, ನಕ್ಷತ್ರಾದಿಗಳು, ಶಾಸ್ತ್ರಗಳು, ಪ್ರತಿ ಕ್ಷಣ ನಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ 8ನೇ ಶ್ಲೋಕ ಅಷ್ಟೇ. 8ನೇ ಶ್ಲೋಕ ಎಷ್ಟೋ ಸರ್ತಿ ಹೇಳ್ತಾರೆ. ರಾಷ್ಟ್ರಗೀತೆ ಇದಲ್ಲ, ಇದು ವಿಶ್ವಗೀತೆ. ಇದು ನಮ್ಮ ಜಗತ್ತಿನ ವಿಶ್ವಗೀತೆ ಅಂದ್ರೆ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರು ಗರುತ್ಮಾಂಡತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರಿಯಾತ್ ಹರಿರ್ಮಂಗಲಂ. ಇದೊಂದು ಬೀಜ ಮಂತ್ರ ಅಂದ್ರೆ ಹರಿರೇವ ಪರಹ ಅನ್ನೋದು. ಅಂತ ಸಿದ್ಧಾಂತದ ಹಿನ್ನೆಲೆ ಬದುಕಿದರೆ ನಮ್ಮ ಜೀವನ ಪರಮ ಸಾರ್ಥಕವಾಗ್ತದೆ ಅಂತ ಹೇಳ್ತಾ ವಿರೋಧಿ ನಾವು ಸಂವತ್ಸರ ಮಳೆ ಬೆಳೆ ಹೇಳಿದ್ನಲ್ಲ, ಮಳೆ ಬೆಳೆ ಸಾಮಾನ್ಯವಾಗಿ ಈ ವರ್ಷ ಚೆನ್ನಾಗೇ ಇದೆ. ಮಳೆ ಬೆಳೆ ಚೆನ್ನಾಗೇ ಇದೆ. ಅದು ಅದು ಹೇಳಿದ್ನಲ್ಲ, ಸರಿಯಾಗಿ ಮಾಡ್ಕೊಂಡಾಗ ಪೂರ್ತಿ ಬರ್ತಿಲ್ಲ. ಕೊನೆಯ ಮೊಮೆಂಟಲ್ಲಿ ಜಚ್ಚು ಮಳೆ ಬಂದರೂ ಕೂಡ ಪೈರು ಸಿಗದಂತೆ ಮಾಡ್ಬೋದು. ಅದು ಕಲಿಯುಗದಲ್ಲಿ ಹಾಗೆ ಆಗುತ್ತೆ. ಅದೇ ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳೋ ಕಾರಣ ಇಲ್ಲ. 100% ಸರಿ ಮುಹೂರ್ತದಲ್ಲೂ ಕೂಡ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಅದರಿಂದ ಮಳೆ ಬರೋ ಕಾಲಕ್ಕೆ ಬರುತ್ತೆ, ಅದರ ಫಲ ಕೊಡೋದು ಗ್ಯಾರಂಟಿ ಇಲ್ಲ. ಅದು ಸ್ವಯಂಕೃತ ಅಪರಾಧ ಅಂತೀವಲ್ಲ ಹಾಗೆ. ಅದರ್ವೈಸ್ ಬೇರೆ ಎಷ್ಟೋ ಸಂವತ್ಸರಗಳಿಂದ ಒಳ್ಳೆ ಸಂವತ್ಸರ. ಆದರೆ ಒಂದು ಅಪಾಯ ಇದ್ದೇ ಇದೆ. ಈ ಟೆರರಿಸ್ಟ್ಗಳು ಹೇಳ್ತಾ ಎಲ್ಲ ಸರಿ ಇದೆ, ರಾಜರು ಮಾತ್ರ ಸರಿ ಇಲ್ಲ ಅಂತೇಳಿ. ಕರೆಕ್ಟ್, ಅದು ಎಲ್ಲರಿಗೂ ಗೊತ್ತಿ. ಇವತ್ತು ಯಾವ ಸರ್ಕಾರವೂ ಕೂಡ ಇವತ್ತು ಸರಿ ಇಲ್ಲ, ಅದು ಎಲ್ಲರಿಗೂ ಗೊತ್ತಿತ್ತು. ಆ ಪುರಾಣ ಶ್ಲೋಕರೇ ಹೇಳಿದ್ದು ಬಹಳ ಆಶ್ಚರ್ಯ. ಎಲ್ಲ ಸರಿ ಇದೆ ಎಕ್ಸೆಪ್ಟ್ ರಾಜರು. ಅದು ರಾಜಕಾರಣ ಬಿಟ್ಟು ಎಲ್ಲ ಕಾರಣದ ಸರಿ ಇರ್ತದೆ. ಬಟ್ ಲೌಕಿಕ ಜನಕ್ಕೆ ಅದೇ ಮುಖ್ಯ. ಆದ್ರಿಂದ ಅವ್ಯವಸ್ಥೆ ಪುನಃ ತಾಂಡವಾಡೆ ಆಗ್ತದೆ. ಟೆರರಿಸ್ಟ್ ಗ್ರಹಣ ಎಲ್ಲ ಇರೋದ್ರಿಂದ ನ್ಯಾಚುರಲ್ ಕ್ಯಾಲಾಮಿಟೀಸ್ ಇದ್ದಿದೆ. ಗ್ರಹಣ ಇರೋದ್ರಿಂದ ನ್ಯಾಚುರಲ್ ಕ್ಯಾಲಾಮಿಟೀಸ್ ಹಾಗೆ ಆಗ್ತದೆ. ಭೂಕಂಪಗಳು ಅಂತದ್ದು ತಪ್ಪಿದ್ದಲ್ಲ. ಈ ಟೆರರಿಸ್ಟ್ಗಳ ಭಯ ಅಂತ ವರ್ಷ ಪೂರ್ತಿ ಕಲಿಯುಗ ಅಂತ ಹೇಳಿದಾಗ ಕಲಿ ಶಬ್ದಕ್ಕೆ ಏನು ಗೊತ್ತೇನು ಅರ್ಥ? ಕಲಹ ಅಂತ ಅರ್ಥ, ಟೆರರ್ ಅಂತಾನೆ ಅರ್ಥ ಕಲಿಯುಗ. ದೇರ್ಫೋರ್ ಟೆರರಿಸ್ಟ್ ಎಂದು ಕಡಿಮೆ ಆಗ್ತಾರೆ ಕೇಳದೆ ಬೇರೆ ಎಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ. ಬಿಸಿಲಿನಲ್ಲಿ ಅತಿ ಹೆಚ್ಚು ಬಿಸಿಲು, ಭಾರಿ ಬಿಸಿಲು, ಕಡಿಮೆ ಬಿಸಿಲು ಅಂತಾರೆ ಅಷ್ಟೇ ಹೊರತು ಇವತ್ತು ಬಿಸಿಲಿಲ್ಲದ ಬೇಸಿಗೆ ಹಾಗೆ ಇಮ್ಯಾಜಿನ್ ಮಾಡಕ್ ಬರೋದಿಲ್ವೋ. ಕಲಿಯುಗದಲ್ಲಿ ಆ ಭಯಾನಕ ವಾತಾವರಣ ಇಲ್ಲದೆ ಇರತಕ್ಕಂಥ ದಿವಸ ಬರದೇ ಇಲ್ಲ. ಅದಕ್ಕೆ ನಾರಾಯಣ ಕವಚ ಮಂತ್ರ ಹೇಳೋದು, ಗಾಯತ್ರಿ ಮಂತ್ರ ಹೇಳ್ಕೊಂಡಿರೋದು, ಕೃಷ್ಣ ಮಂತ್ರ ಹೇಳೋದು ಹೆಂಗಸರು ಅಷ್ಟು ಮಾಡಿದರೆ ಎಂಥ ಭಯವನ್ನು ತಪ್ಪಿಸ್ಲಿಕ್ಕೆ ಬರುತ್ತೆ. ನಮ್ಮ ಮಟ್ಟಿಗೆ ನಾವು ಸುಖವಾಗಿ ಕೃತಜ್ಞದಲ್ಲಿ ಇದ್ದಾಗೆ ಇರಬಹುದು. ಪ್ರಹ್ಲಾದ ಒಬ್ಬ ಎಷ್ಟು ಸಾಧನೆ ಮಾಡ್ತಾರೆ ನೋಡಿದರಲ್ಲ, ಎಲ್ಲ ಏನೆಷ್ಟು ಪ್ರಹ್ಲಾದನಿಗೆ. ಹಿರಣ್ಯಕಶಿಪು, ತಾಯಿ, ತಂದೆ, ಸ್ನೇಹಿತರು, ಗುರುಗಳು, ಪ್ರತಿಯೊಂದು ವಾತಾವರಣ ಫ್ರೆಂಡ್ಸ್ ಎಲ್ಲರೂ ವರ್ಷ್ಟ್. ಆ ಸ್ಕೂಲ್ ಅಂತೂ ವರ್ಷ್ಟ್ ಸ್ಕೂಲ್ ಅದು, ಒಂದು ಚಂಡಾಮರ್ಕರ ಸ್ಕೂಲ್. ಅಂಥದ್ರಲ್ಲಿ ಪ್ರಹ್ಲಾದ ನರಸಿಂಹದೇವರು ಕಂಡುಬಿಟ್ಟ ಪುಣ್ಯಾತ್ಮ. ಇದು ನಮ್ಗೆ ಒಳ್ಳೆ ಸ್ಫೂರ್ತಿ ಕೊಡೋದು. ಹಿರಣ್ಯಕಶಿಪುವಿನ ರಾಜ್ಯ ಅಂದ್ರೆ ಕಲಿಯುಗ ಅಂದ್ರೆ ಒಂದೇ. ಅದರಲ್ಲಿ ಸಾಧನೆ ಮಾಡಿ ಪ್ರಹ್ಲಾದ ಮಾಡಿ ತೋರಿಸಿದ್ನೋ ಇಲ್ಲ, ವಿಭೀಷಣ ಮಾಡಿ ತೋರಿಸಿದ್ನೋ ಇಲ್ಲ. ಅಲ್ಲಿ ಒಬ್ಬ ವಿಭೀಷಣ ಲಂಕಾಪಟ್ಟಣದಲ್ಲಿ ಪರಮಧಾರ್ಮಿಕ, ಒಬ್ಬ ಪ್ರಹ್ಲಾದ ಹಿರಣ್ಯಕಶಿಪುವಿನ ಪರಮಧಾರ್ಮಿಕ. ಅದಕ್ಕೆ ಇವತ್ತು ಕಲಿಯುಗದಲ್ಲಿ ಆಚಾರ್ಯರ ಶಿಷ್ಯರಾಗಿ ಇದ್ರೆ ಅದಕ್ಕಿಂತ ಒಂದು ಯೋಚನೆ ಇಲ್ಲವೇ ಇಲ್ಲ. ಅದರಿಂದ ಹಾಗೆನೆ ಸುಖವಾಗಿ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ವರ್ಷ ಪೂರ್ತಿ ಫ್ರೇಮ್ ಮಾಡಿಕೊಂಡು ಸಾಧನೆ ಮಾಡೋಣ. ಮುಖ್ಯವಾಗಿ ಜ್ಞಾನ ಕಾರ್ಯ ನಡೀಬೇಕು. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇಹ ವಿದ್ಯತೆ ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ದೇವರ ಹೆಸರು ಹೇಳೋದು, ದೇವರ ಕಥೆ ಕೇಳೋದು, ಒಂದು ಶ್ಲೋಕರು ಅರ್ಧ ಶ್ಲೋಕರು ಕಿವಿ ಪ್ರತಿನಿತ್ಯ ಕೇಳೋ ಅಭ್ಯಾಸ ಮಾಡೋದು, ಸಂಧ್ಯಾವಂದ ಇತ್ಯಾದಿ ಸರಿಯೇ ಸರಿ. ಅಷ್ಟು ಮಾಡ್ತಿದ್ರೆ ಕಲಿಯುಗದಲ್ಲಿ ಇನ್ನೊಂದು ವೈಶಿಷ್ಟ್ಯ ಗೊತ್ತಾ, ಬೇಗ ಫಲ ಕೊಡುತ್ತೆ, ಕೊಟ್ಟೇ ಕೊಡುತ್ತೆ. ಬೇರೆ ಯುಗದಲ್ಲಿ ಬೇರೆ ಕಷ್ಟಪಟ್ಟು ಮಾಡೋ ಸಾಧನೆ ಕಲಿಯುಗದ ಸುಲಭ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಾರೆ. ಅರಿತವರಿಗೆ ಅತಿ ಸುಲಭ ಶ್ರೀಹರಿಯ ಪೂಜೆ ಹೇಗೋ, ಕಲಿಯುಗದ ಸಾಧನೆ ಅರ್ಥ ಇದ್ದವರಿಗೆ ಕಲಿಯರೇಕೋ ಮಹಾನ್ ಗುಣ. ಭಾಗವತಲ್ಲಿ ಹೇಳ್ತಾರೆ ಕಲಿಯುಗಕ್ಕೆ ಭಾರಿ ದೊಡ್ಡ ಗುಣ ಅಂದ್ರೆ ಸ್ವಲ್ಪ ಒಳ್ಳೆಯದನ್ನು ಭಾರಿ ದೊಡ್ಡದೇ ಮಲ್ಟಿಪ್ಲೈ ಮಾಡಿ ಮ್ಯಾಗ್ನಿಫೈ ಮಾಡಿಕೊಡ್ತಕ್ಕಂಥ ಶಕ್ತಿ ಕಲಿಯುಗಕ್ಕೆ ಇದೆ. ಆದ್ದರಿಂದ ಅದನ್ನು ಅಭ್ಯಾಸ ಮಾಡಿಕೊಂಡು ಎಲ್ಲರೂ ಸಾಧನೆ ಮಾಡಲಿಕ್ಕೆ ಬಂದ ಕಂಕಣರಾಗಬೇಕು ಅನ್ನೋದೇ ವಿರೋಧಿರಾಮ ಸಂವತ್ಸರದ ಒಂದು ಪಂಚಾಂಗ ಶ್ರವಣದ ಮುಖ್ಯವಾದ ಫಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಏನ ಉಪಾಕರ್ಮ. ಉಪಾಕರ್ಮ ಈ ಸತ್ತೆ ಶ್ರಾವಣ ಮಾಸದ ಹುಣ್ಣಿಮೆ ಯಜುರ್ವೇದಕ್ಕೆ, ಶ್ರಾವಣ ಅಲ್ಲ ಪಾಠ್ಯ ಋಗ್ವೇದಕ್ಕೆ, ಅದೇ ಹೆಚ್ಚು ಕಡಿಮೆ ಆಗಿದೆ. ಹುಣ್ಣಿಮೆ ಯಜುರ್ವೇದಕ್ಕೆ, ಪಾಠ್ಯಕ್ಕಿದಕ್ಕೆ, ಪಾಠ್ಯ ಋಗ್ವೇದಕ್ಕೆ. ಆದ್ದರಿಂದ ನೂತನ ಉಪಾಕರ್ಮನೂ ಅವತ್ತೇನೆ. ಯಜುರ್ವೇದಗಳ ಋಗ್ವೇದಗಳ ಉಪಾಕರ್ಮ, ನೂತನ ಉಪಾಕರ್ಮ ಮತ್ತು ನಿತ್ಯ ಉಪಾಕರ್ಮ ಎರಡು ಕೂಡ ಸಪರೇಟ್ ಇಲ್ಲ. ಬರುತ್ತೆ. ಆದ್ರಿಂದ ಅದಿದೆ, ಋಗ್ವೇದಗಳಿಗೆ ಪಾಠ್ಯ, ಇವರಿಗೆ ಹುಣ್ಣಿಮೆ, ಯಜುರ್ವೇದಗಳಿಗೆ ಹುಣ್ಣಿಮೆ. ಅದು ಉಪಾಕರ್ಮದ ಬಗ್ಗೆ. ಇನ್ಯಾರು ಇದ್ರೆ ಕೇಳಿ, ಯಾರು ಡೌಟ್ಸ್ ಕೇಳೋ ಪ್ರಸಂಗ ಇಂಪಾರ್ಟೆಂಟ್ ಇದ್ರೆ ಕೇಳಬಹುದು. ಭೀಷ್ಮ ಪಂಚಕ ಉಪವಾಸ ಅಂತ ಕರೀತಾರೆ. ಅದು ಪ್ರತಿ ವರ್ಷನೂ ಮಾಡ್ಬೋದು. ಅದನ್ನ ಸಾಮಾನ್ಯ 5 ಉಪವಾಸ ಇದ್ರೂ ಮಾಡ್ಬೋದು, 4 ಇದ್ರೂ ಮಾಡ್ಬೋದು, ಬಹಳ ಅನುಕೂಲ. ವಿಷ್ಣು ಪಂಚಕ ಅವೇ ಲೋಪ ಆದ್ರೆ ದೋಷ ಇಲ್ವೋ ಹಾಗೆ, 4 ತಿದ್ದರೂ ಮಾಡೋದು. ವಿಷ್ಣು ಪಂಚಕ ಪ್ರತಿನಿತ್ಯ ಮಾಡ್ಬೋದಾದದ್ದು. ಕೆಲವು ಮಾತ್ರ ವ್ರತ ಹಿಡಿದಕ್ಕಾರೆ ಇರೋದಿಲ್ಲ, ವಿಷ್ಣು ಪಂಚಕ ದೋಷ ಇಲ್ಲ, ಹಿಡಿಯೋ ಪ್ರಶ್ನೆ ಇಲ್ಲೇ ಇಲ್ಲ. ಬಂದಷ್ಟು ಒಂದೇ ಆದ್ರಿಂದ ಮುಗಿದೋಯ್. ವಿಷ್ಣು ಪಂಚಕ ಹಿಡಿಬಹುದು ಈ ವರ್ಷ, ಋಷಿ ಪಂಚಮಿ ಹಿಡಿಲಿಕ್ಕೆ ಬರೋದಿಲ್ಲ. ವಿದ್ಯಾಪುರಿ ಮಾಡಲಿಕ್ಕೂ ಬರೋದಿಲ್ಲ ಋಷಿ ಪಂಚಮಿ. ಪ್ರತಿನಿತ್ಯ ಪ್ರತಿ ವರ್ಷ ಮಾಡೋ ಶುರು ಮಾಡಿದ್ರೆ ಮುಂದುವರಿಸ್ಬೇಕಷ್ಟೆ, ಅದನ್ನು ಬಿಡಾಗಿಲ್ಲ. ಮತ್ತೆ ಇದು ಮಾಡಬಹುದು, ಅನಂತವ್ರತ, ಪುನಾರುಷಿ ವ್ರತ ಶುರು ಮಾಡೋರು ಮಾಡ್ಲಿಕ್ಕೆ ಅವಕಾಶ ಇದೆ. ಫಸ್ಟ್ ಟೈಮ್ ಶುರು ಮಾಡೋರು ಇರ್ತಾರಲ್ಲ, ಅವ್ರು ಶುರು ಮಾಡ್ಬೋದು. ಕೆಲವರಿಗೆ ಪದ್ಧತಿ ಇರುತ್ತೆ. ಶುಕ್ರ ಅಂಬದು ಗ್ರಹ, ಶುಕ್ರ ಕಾಣೋದಿಲ್ಲ. ಶುಕ್ರಾಸ್ತ ಗುರುವಸ್ತಗಳಿದ್ದ ಕಾಲಕ್ಕೆ ಯಾವುದೇ ಹೆಚ್ಚು ಮದುವೆ ಇತ್ಯಾದಿ ವಿವಾಹ ಮಾಡಕ್ಕೆ ಬರ, ಅದರಿಂದಲೇ ಮುಕ್ತಿ ಇರಲ್ಲ. ಈ ಮುಂದೆ ನಾವು ಡಿಸೆಂಬರಿಂದ ಹಿಡಿದು ವರ್ಷ ಪೂರ್ತಿ ಅಸ್ತ ಇರೋದ್ರಿಂದ ಯಾವ ಕೆಲಸ ಶುಭ ಕೆಲಸ ಮಾಡಕ್ಕೆ ಬರೋದಿಲ್ಲ. ಅದು ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂಥ ಜ್ಯೋತಿಷ್ಯ ಕೇಳಿದ್ರೆ ಗ್ಯಾರಂಟಿ ಮುಹೂರ್ತ ಇಟ್ಕೊಡ್ತಾರೆ ಅವರು. ಬಟ್ ತಪ್ಪಾಗಿರುತ್ತೆ, ಆದ್ರೆ ಇಟ್ಕೋಬಾರ್ದು. ಇವತ್ತು ಜ್ಯೋತಿಷ್ಯಗ ಜ್ಯೋತಿಷ್ಯ ಶಾಸ್ತ್ರ ಎರಡು ಕಂಬೈನ್ ಆಗಬೇಕು, ಮತ್ತು ಧರ್ಮಶಾಸ್ತ್ರ. ಜ್ಯೋತಿಷ್ಯಾಸ್ತ್ರ, ತತ್ವಶಾಸ್ತ್ರ, ಧರ್ಮಶಾಸ್ತ್ರ ಮೂರು ಕಂಬೈನ್ ಆದಾಗ ಮಾತ್ರ ಫಿಲಾಸಫಿ ಬರೋದು. ಅಥವಾ ಒಂದೊಂದೇ ಹೇಳ್ತಾರೆ, ಆದ್ರಿಂದ ಅದು ಮ್ಯಾಚ್ ಆಗೋದೇ ಇಲ್ಲ. ಮೂರು ಸೇರ್ಬೇಕು, ಮೂರು ಸೇರಿದಾಗ ಶಾಸ್ತ್ರಜ್ಞರು ಹೇಳಿದ್ರೆ ಮಾತ್ರ ಕೆಲಸ ಮಾಡೋದು. ಅದನ್ನ ಅರ್ಥ ವಾಸ್ತು ಹೇಳಿರ್ತಾರೆ. ಸ್ವತಃ ನಾಸ್ತಿಕರು ಏನು ವಾಸ್ತು ಹೇಳ್ತಾರೆ ಈ ಮಧ್ಯೆ ಅವರು? ವಾಸ್ತು ಒಪ್ಪುವರೇ ಮೊದಲು ವರಾಹ ದೇವರ ಮಗ ವಾಸ್ತು, ಗೊತ್ತಾಯ್ತಾ? ವಾಸ್ತು ಹರೇ ವರಾಹಸ್ಯ ಹರೇ ಸ್ವತಃ ಅಂತ ಆಚಾರ ಹೇಳ್ತಾರೆ. ದೇವರನ್ನ ಒಪ್ಪದಲ್ಲಿ ವಾಸ್ತು ಏನು ಒಪ್ತಾರೆ ಈ ಮಧ್ಯೆ ಅವರು? ಆ ಅಪ್ಪನ ಒಪ್ಪದಲ್ಲಿ ಮಗನೇನು ಒಪ್ತಾರೆ? ಅಪ್ಪನೇ ಇಲ್ಲ ಅಂದ್ರೆ ಮಗನ ಎಕ್ಸಿಸ್ಟೆನ್ಸೇ ಬರೋದಿಲ್ಲ. ಆದ್ರಿಂದ ನಾಸ್ತಿಕರಿಗೆ ವಾಸ್ತು ಇಲ್ಲ. ಅದೇ ರೀತಿ ನಾಸ್ತಿಕರಿಗೆ ಜ್ಯೋತಿಷಾಸ್ತ್ರ ಏನು ಗೊತ್ತೇನದು? ವೇದದಲ್ಲಿ 6 ಅಂಗಗಳಲ್ಲಿ ಒಂದು, ಗೊತ್ತಾಯ್ತಾ? ಶಿಕ್ಷಾ, ವ್ಯಾಕರಣಂ, ಛಂದ, ನಿರುಕ್ತಂ, ಜ್ಯೋತಿರೇವಚ, ಕಲ್ಪ, 6 ವೇದಾಂಗಗಳಲ್ಲಿ ಒಂದು. ವೇದನ ಉಪದೇಶ ತೋರಿ ಜ್ಯೋತಿಷ್ ತಗೊಂಡು ಏನ್ ಮಾಡ್ತಾನೆ ಈ ಮಧ್ಯೆ ಅವನು? ಆತ ಆ ದೃಷ್ಟಿಯಿಂದ ಆಸ್ತಿಕರು ವೇದ ಜ್ಯೋತಿಷ್ಯ ಹೇಳಬೇಕು ಅಂತ ನಾಸ್ತಿಕರು ಹೇಳಬಾರ್ದು. ಇವತ್ತು ನಾಸ್ತಿಕರು ಹೇಳೋದೇ ಫ್ಯಾಷನ್ ಆಗಿರೋದು, ಅದಕ್ಕೆ ತಪ್ಪಾಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಕಾಲ ಅಮೂಲ್ಯ ಕಾಲವಾದ್ದರಿಂದ ಅದರ ಭಗವಂತನಿಗೆ ಪ್ರೀತಿಕರವಾಗಿ ವಿನಿಯೋಗ ಮಾಡಬೇಕು. ಇನ್ನು ಕಾಲ ನಿಯಾಮಕತ್ವ ದೇವರಿಗಿದೆ ಅಂತ ತೋರಿಸಲಿಕ್ಕೆ ಭಾಗವತಲ್ಲಿ ಹೇಳ್ತಾರೆ. ಕೃಷ್ಣ ಒಂದ್ಸರ್ ಕೈಲಾಸ ಯಾತ್ರೆ ಪ್ರಸಂಗಕ್ಕೆ ಹೋಗ್ತಾನೆ, ತಾನೇ ಸರ್ವೋತ್ತಮ ಅಂತ ತೋರಿಸಕ್ಕೋಸ್ಕರ ಹೊರಟಿದ್ದು. ನೋಡು, ಮೋಹನ ಮಾತ್ರ ರುದ್ರನ ಪೂಜೆ ಮಾಡಲಿಕ್ಕೆ ಹೊರಟಾಗ ಅಲ್ಲಿ ರುದ್ರದೇವರು ಕೇಳ್ಕೊಂಡಿದ್ರಂತೆ ಪರಮಾತ್ಮನ, 12 ವರ್ಷ ಪೂಜೆ ಮಾಡಬೇಕು ನನ್ನ, ಜನಗಳು ನನ್ನ ಗೌರವಿಸ್ತಾರೆ ಅಂತ. ನೀವು ಗೌರವ ಕೊಟ್ಟು ಎಲ್ಲರೂ ಗೌರವ ಕೊಡ್ತಾರಂತಲ್ಲ, ಆಯ್ತು ಅಂತ ಮಾತು ಕೊಟ್ಟಿರ್ತಾನೆ. ಕೃಷ್ಣ ಅಲ್ಲಿ ಹೋಗ್ತಾನೆ, 12 ವರ್ಷ ಹಾಕಿರ್ತಾನೆ ಕೃಷ್ಣ ಅಲ್ಲಿ. ಏನ್ ಮಾಡಿದನಂತೆ, ಬೆಳಿಗ್ಗೆ ಶುರು ಮಾಡ್ತಾನೆ, ಗುರುನ ಕರೀತಾನೆ, ಗುರು ಗ್ರಹ ಅದು ಕರೆದು ಒಂದೇ ದಿವಸದಲ್ಲಿ 12 ರಾಶಿ ಸುತ್ತು ಅಂತ ಹೇಳ್ತಾನೆ. ಗುರು ಒಂದೊಂದು ರಾಶಿಗೆ ಒಂದು ವರ್ಷದಲ್ಲಿ ಇರ್ತಾನೆ ಅಷ್ಟೇನೆ, ಗೊತ್ತಾಯ್ತಾ? ಸಾಮಾನ್ಯವಾಗಿ ಅದು ಒಂದೇ ದಿವಸಕ್ಕೆ ವರ್ಷದಲ್ಲ, ಒಂದು ದಿವಸಕ್ಕೆ 12 ರಾಶಿ ಸುತ್ತು ಅಂತ ಹೇಳ್ತಾರೆ, ಸುತ್ತಿ ಬಿಡ್ತಾರೆ. ಸೊ ಒಂದು ದಿವಸ 12 ವರ್ಷ ಮಾಡ್ತಾನೆ ಕೃಷ್ಣ. ಒಂದು ದಿವಸ ಬಹುಶಃ ನಾವು 1 ನಿಮಿಷ ಮುಂದಿಟ್ರು, 1 ಸೆಕೆಂಡ್ ಮುಂದಿಟ್ರು ಅಂತ ಹೇಳ್ತಾರಲ್ಲ, 12 ವರ್ಷ ಚೇಂಜ್ ಮಾಡ್ತಾನೆ ಕೃಷ್ಣ. ಇದು ಕಾಲೋಸ್ಪಿ ಲೋಕ ಕ್ಷಯಕೃತ್ ಪ್ರವೃತ್ತಿ. ಯಾರು ರೀತಿ ಕಾಲ ಬದಲಾವಣೆ ಮಾಡಿದವರಿಲ್ಲ, ಕೃಷ್ಣ ಮಾತ್ರ ಮಾಡ್ತಾನೆ. ಇದು ಏನ್ ತಿಳ್ಕೊಬೇಕು, ನಾವಾಗ ಕಾಲ ಬಗ್ಗೆ ವರಿ ಮಾಡೋ ಕಾರಣ ಇಲ್ಲ, ದೇವರು ಕಾಪಾಡ್ತಾನೆ ಅಷ್ಟೇ. ಬಹಳ ಸುಲಭ, ದೇವರು ನಂಬಿದವರಿಗೆ ತೇನವಿನ ತೃಣಮಪಿ ನಚಲತಿ, ಕಾಲವೊಪ್ಪಿ ನಚಲತಿ. ಆದ್ದರಿಂದ ದೇವರನ್ನು ಆರಾಧನೆ ಮಾಡಿದವರಿಗೆ ಕಾಲದ ಭಯ ಇಲ್ಲ. ನಾವು ಭಯದಿಂದ ಅರ್ಧ ನಾವು ಕಳ್ಕೊತೇವೆ, ಭಯವನ್ನು ಬಿಡಬೇಕು, ಭಕ್ತಿ ಬೆಳೆಸ್ಕೋಬೇಕು, ಅದು ಮುಖ್ಯ. ಭಯದಿಂದ ಆಗ ಕೆಲಸ ನಾಮಿನಲ್, ಭಕ್ತಿಯಿಂದ ಆಗ ಕೆಲಸ 100%. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಹೇಳಿ ಉಪನಿಷತ್ ಹೇಳುತ್ತದೆ. ವಿದ್ಯಾ, ಶ್ರದ್ಧೆ, ಕರ್ಮ, ಮೂರು ಕಂಬೈನ್ ಆಗಬೇಕು, ಇಲ್ಲದೆ ಹೋದ್ರೆ ಬರೋದಿಲ್ಲ. ವಿದ್ಯೆ ಇರಬೇಕು, ಶ್ರದ್ಧೆ ಇರಬೇಕು, ಶಾಸ್ತ್ರೋಕ್ತವಾಗಿ ನಡೀಬೇಕು, ಆಗ ಕರ್ಮ ಪರ್ಫೆಕ್ಟ್ ಫಲ ಕೊಡ್ತದೆ. ಜ್ಞಾನ ಇದ್ದು, ಶ್ರದ್ಧೆ ಇದ್ದು, ಶಾಸ್ತ್ರಾನುಗುಣವಾಗಿದ್ದರೆ 100%. ಒಂದು ತಪ್ಪಿರು 33.33 ಮಿಸ್ಸಿಂಗ್. ಇವತ್ತು ಮೂರು ಮಿಸ್ ಆದರೆ ಬಿಗ್ ಜೀರೋ ಆಗ್ತದೆ. ಇವತ್ತು ಆಗಿರೋದು ಹಾಗೆ ಹೆಸರಿ ಪವಮಾನ ಹೋಮ, ಏನು ಪವಮಾನ ಯಾರೋ ಗೊತ್ತಿಲ್ಲ, ಪವಮಾನ ಹೋಮ ಮಾಡಿದ್ದು ಮಾಡಿ ಪವಮಾನನೇ ಗೊತ್ತಿಲ್ಲ ಅಂದಮೇಲೆ ಅದೆಂತ ಪವಮಾನ ಹೋಮ. ಇವತ್ತು ಅಂಥ ಆಭಾಸಗಳಾಗ್ತಾವಾದ್ರಿಂದ ಜ್ಞಾನಕ್ಕೋಸ್ಕರ ಪ್ರಯತ್ನಪಟ್ಟು ಸಾಧನೆ ಮಾಡ್ಕೋಬೇಕು ಅಂತ ಹೇಳ್ತಾ, ಈ ವರ್ಷ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿರೋಚನಾಮ ಸಂವತ್ಸರ, ಹರಿವಾಯುಗಳ ಆರಾಧಕರಿಗೆಲ್ಲ ಸಾಧನೆಗೆ, ಸಾಧನೆ ಅಂದರೆ ಮೂರೇ, ಜ್ಞಾನ, ಭಕ್ತಿ, ವೈರಾಗ್ಯ ಬೆಳೆಯೋದೇ ಸಾಧನೆ. ಶ್ರವಣ, ಮನನ ಮತ್ತು ಧ್ಯಾನಗಳೇ ಅದಕ್ಕೆ ಮಾರ್ಗಗಳು. ಅದು ನಿರ್ವಿಘ್ನವಾಗಿ ದೇವರು ಮಾಡಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಇವತ್ತಿನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರಾಯೋಜಕರಾಗಿ ಭಾಗವಹಿಸಿದವರು ಶ್ರೀ ಹೆಚ್ ಎಸ್ ವಾಸುಭೂರ್ತಿ ದಂಪತಿಗಳು, ಶ್ರೀ ಡಿ ಎನ್ ಗುರುರಾಜರಾವ್ ದಂಪತಿಗಳು, ಶ್ರೀ ವಿ ಎಸ್ ಸತ್ಯನಾರಾಯಣ ದಂಪತಿಗಳು, ಒಬ್ಬ ಅಂತರಂಗ ಭಕ್ತರು, ಮತ್ತು ಶ್ರೀ ವಿ ರಾಘವೇಂದ್ರ ದಂಪತಿಗಳು, ಇಷ್ಟು ಜನ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ಪ್ರತಿಷ್ಠಾನ ವಿಶೇಷವಾಗಿ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತು ಮುಂದಿನ ಹೇಳಿದ್ನಲ್ಲ ಆಡಳಿತದ ಬಗ್ಗೆ ಅದು ಹೇಳೋದಕ್ಕಾಗದೆ, ಡಿಸ್ಟರ್ಬೆನ್ಸ್ ಇರುತ್ತೆ, ಅದು ತ್ರೋ ಡಿಸ್ಟರ್ಬೆನ್ಸ್ ಇರುತ್ತೆ ಅಷ್ಟು ಹೇಳ್ತಾ. ರಾಜರು ಸರಿ ಇರೋದಿಲ್ಲ ಅಂತ ಹೇಳಿರೋದ್ರಿಂದ, ಬೇರೆಯವ್ರು ಬಂದರೂ ಸರಿ ಇರೋದಿಲ್ಲ, ಇವರಿದ್ರು ಸರಿ ಇರೋದಿಲ್ಲ ಅಷ್ಟೇ. ಪೊಲಿಟಿಕಲ್ ಡಿಸ್ಟರ್ಬೆನ್ಸ್ ಅಂದ್ರೆ ಕಲಿಯುಗ, ಕಲಿಯೇ ರಾಜ, ಆದ್ರಿಂದ ಯಾರು ಕೂತರೂ ಅವ್ರ ತಲೆ ಕೆಡುತ್ತೆ, ಅವ್ರು ಡಿಸ್ಟರ್ಬ್ ಮಾಡೇ ಮಾಡ್ತಾರೆ, ಅದು ಅನಿವಾರ್ಯ. ಅದರ ಜೊತೆಗೆ ಹೇಳ್ಬೋದು ಮಂಗಲಾಷ್ಟಕ, ಹೆಂಗಸರು ಹೇಳ್ಬೋದು, ಮಕ್ಕಳು ಹೇಳ್ಬೋದು, ಎಲ್ಲರೂ ಹೇಳೋದು. ಮಂಗಲಾಷ್ಟಕಕ್ಕೆ ಯಾವ ಒಂದು ಬ್ಯಾನೇ ಇಲ್ಲ, ಪ್ರತಿಯೊಬ್ಬರು ಕಲ್ತು ಹೇಳ್ಬೋದು. ಈ ಪುರೋಹಿತರು ಕೂಡ ಹೇಳೋದಿಲ್ಲ ಮದುವೆ ಕಾಲಕ್ಕೆ ಆ ರೀತಿ ಆಗಿಬಿಟ್ಟಿದೆ, ಪುರೋಹಿತರು ಒಂದೆರಡು ಶ್ಲೋಕ ಹೇಳಿ ಕೈ ಬಿಟ್ಬಿಡ್ತಾರೆ, ಮಾಡಬಾರ್ದು, ಪೂರ್ತಿ ಹೇಳಬೇಕಾದ್ರೆ. ಅವ್ರು ಹೇಳ್ತಾರೆ ಮದುವೆ ಕಾಲ ಕೇಳೋದು ಅಂತ ಆಗೋಗ್ಬಿಟ್ಟಿದೆ, ತಪ್ಪದು. ಎಸ್ ಸಂಧ್ಯಾ ಸ್ವನಿಶಂ ಅಂತ ಹೇಳ್ತಾರೆ, ಗುರುವರ್ ವತಿಪತೇ ಹೇ ಸನ್ಮಂಗಲ ಅಷ್ಟಕಂ ಹೇಗೋ, ಮಂಗಲಾಷ್ಟಕ ಕೂಡ ಮೂರು ಹೊತ್ತು ಹೇಳಬೇಕು, ಪ್ರತಿ ದಿವಸ ಅಲ್ಲ, ಪ್ರತಿ ಸಂಧ್ಯಾ ಒಂದೇ ಕಾಲಕ್ಕೆ ಹೇಳಬೇಕು ಅಂತ ಅವರೇ ಹೇಳಿದ್ದಾರೆ. ಆದ್ರಿಂದ ಮಾಂಗಲ್ಯಾದಿ ಶುಭಕ್ರಿಯಾ ಸತತಂ ಅಂತ ವರ್ಣನೆ ಮಾಡಿರಂತ ಯೋಚನೆ ಇಲ್ಲ. ಆ ರೀತಿ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಇಲ್ಲಿ ನಡೆಯೋದು ವೇದವ್ಯಾಸ ಜಯಂತಿ ನರಸಿಂಹ ಅಂತ ಹೇಳಿ ಒಂದೇ ದಿವಸ ಬಂದಿದೆ, ಮೇ ಏಳನೇ ತಾರೀಕು ಎರಡು ಒಂದೇ ದಿವಸ ಇದೆ. ಅವತ್ತು ಮುಂದಿನ ಪ್ರವಚನ ಕಾರ್ಯಕ್ರಮ ಇಲ್ಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಕೃಷ್ಣಾರ್ಪಣ ವಸ್ತು ಸಮರ್ಪಣೆ. ಕಲಿಯುಗದಲ್ಲಿ ಆಗೋದೇ ಹಾಗೆ, ಪಾಂಡವರ ಸಂತತಿ ಆದ್ಮೇಲೆ ಕ್ಷತ್ರಿಯ ರಾಜರಿಲ್ಲ, ಗೊತ್ತಾಯ್ತಾ.